हरिः ओम् श्रीगुरुभ्यो नमः. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् नित्यसिद्धान्तदुद्धान्त विध्वंसन विचक्षणः द्वैतीर्थगतनिर्भासतां नो हृदम्बरे अर्थिकल्पितकल्पोऽयं प्रत्यत्येकेसरी व्यासतीर्थगुरुर्भूयात् अस्मदिष्टातसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हैग्रीवदाश्रयान् पूज्य राघवेन्द्राय सत्यधर्मरताय चापृतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोत्किन्तदयालवे आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्ध्यन्त मनोरथाः. हरिः ओम् श्रीगुरुभ्यो नमः. ನಮಸ್ಕಾರ. ನಾವು ಬ್ರಹ್ಮಸೂತ್ರದಲ್ಲಿ ಇರುವಂತಹ ಎರಡನೇ ಅಧ್ಯಾಯದಲ್ಲಿ ಮೂರನೇ ಪಾದದಲ್ಲಿರುವಂತಹ ಕರ್ತೃತ್ವ ಅಧಿಕರಣ ಅನ್ನೋದರಲ್ಲಿ ಅಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ನಾವು ಮೊದಲನೇ ಸೂತ್ರದಲ್ಲಿ ಕರ್ತೃತ್ವ ಅಧಿಕರಣದಲ್ಲಿರುವಂತಹ ಮೊದಲನೇ ಸೂತ್ರವನ್ನು ಲಾಸ್ಟ್ ಕ್ಲಾಸ್ ಅನ್ನು ನೋಡಿದ್ದೀವಿ. ಅದನ್ನು ಜಸ್ಟ್ ಒಂದು ರೀಕ್ಯಾಪ್ ಮಾಡಿಬಿಟ್ಟು ಇವತ್ತಿನ ರಘುತ್ತಮ ತೀರ್ಥರದು ರಾಗನ ಸ್ವಾಮಿಗಳದ್ದು ಅವರು ಹೇಳಿದ ವಚನಗಳನ್ನು ನೋಡಿ ಸ್ವಲ್ಪ ನೋಡೋಣ. ಏನಂದ್ರೆ ಇಲ್ಲಿ ಅಥ ಕರ್ತೃತ್ವಾಧಿಕರಣಂ ಈಶ್ವರಸ್ಯ ಏವ ಕರ್ತೃತ್ವಂ ಉಕ್ತಂ ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತ ಅನ್ನುವ ಬೃಹದಾರಣ್ಯಕ ಉಪನಿಷತ್ನಲ್ಲ ವಾಕ್ಯವನ್ನು ಹೇಳಿ ಇತಿ ಜೀವಸ್ಯ ಉಪಲಭ್ಯತೆ ಅಥ ಆಹ ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಜೀವಸ್ಯ ಕರ್ತೃತ್ವ ಅಥಾತ್ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವ ಅಪಿ ಕರ್ತ ಅನ್ನುವುದು ಆಚಾರ್ಯರು ಹೇಳಿದಂತಹ ಭಾಷ್ಯದ ವಚನ. ಅದಕ್ಕೆ ನಾವು ತತ್ವಪ್ರದೀಪಿಕ ಶ್ರೀಕೃಷ್ಣಾಚಾರ್ಯರು ಮಾಡಿದ್ದು, ಆಮೇಲೆ ಜಯತೀರ್ಥಾಚಾರ್ಯರು ಮಾಡಿದಂತಹ ತತ್ವಪ್ರಕಾಶಕವನ್ನು ನೋಡಿದ್ದೀವಿ. ಸಂಕ್ಷೇಪವಾಗಿ ಇಲ್ಲಿ ನೋಡಿದ್ರೆ ಅಲ್ಲಿ ಟೀಕಾಚಾರ್ಯರು ಹೇಳಿದಂತಹದ್ದು ಅಥವಾ ಈ ಸೂತ್ರದ ಒಂದು ಪೂರ್ವಪೀಠಿಕವಾಗಿ ಇದು ಈ ಸೂತ್ರ ಇಲ್ಲಿ ಯಾಕೆ ಹಾಕಿದ್ದಾರೆ ಅನ್ನೋದು ಒಂದು, ಇದಕ್ಕೆ ಪೂರ್ವಪೀಠಿಕವಾಗಿ ಮಿಕ್ಕ ಕಡೆ ಬರುವಂತಹ ವಚನಗಳೇನು ಅನ್ನೋದೊಂದು. ಅದನ್ನು ನೋಡಿದ್ರೆ ಈ ಸೂತ್ರ ಕರ್ತೃತ್ವ ಅಧಿಕರಣ ಅನ್ನೋದು ಪುಂಸ್ತ್ವಾಧಿಕರಣ ಆದ ಮೇಲೆ ಬರುವಂತಹ ಮಾತು. ಪುಂಸ್ತ್ವಾಧಿಕರಣದಲ್ಲಿ ಪುಂಸ್ತ್ವ ಅಧಿಕರಣ ಹೇಗಾದರೆ ಒಂದು ಮನುಷ್ಯ ಪುರುಷನಾಗಿ ಹುಟ್ಟಿದರೆ ಹುಟ್ಟಿದಾಗಲೇ ಆ ಪುರುಷದ ಲಕ್ಷಣಗಳೆಲ್ಲ ಇರುತ್ತೆ ಒಳಗೆ, ಆದರೆ ಅದು ದೊಡ್ಡವನಾದ ಮೇಲೆ ಅದು ಅಭಿವ್ಯಕ್ತವಾಗುತ್ತೆ. ಅಂದ್ರೆ ಹುಟ್ಟಿದಾಗಲೇ ಇದ್ದರೂ ಕೂಡ ದೊಡ್ಡವರಾದ ಮೇಲೆ ಅಭಿವ್ಯಕ್ತವಾದಷ್ಟು ಕಾರಣದಿಂದ ಚಿಕ್ಕವರಿದ್ದಾಗ ಪುರುಷತ್ವ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅಂದ್ರೆ ಆ ಪುರುಷತ್ವ ಪುಂಸ್ತ್ವಾಧಿಕರಣದಲ್ಲಿ ಹೇಳಿದ ವಚನ ಪ್ರಕಾರ ಮನುಷ್ಯ ದೊಡ್ಡವನಾದ ಮೇಲೆ ಅವನಿಗೆ ಪುರುಷತ್ವ ಅಭಿವ್ಯಕ್ತವಾದಂತೆ ಜೀವ ಕೂಡ ಜೀವ ಇದ್ರೆ ಜೀವದ ವಿಷಯ ಅಂದ್ರೆ ಪ್ರಸ್ತಾವ ಏನು ಜೀವದ ವಿಷಯ ಜೀವದ ವಿಷಯದಲ್ಲಿ ಹೇಳ್ತಾ ಜೀವ ಹುಟ್ಟಿದಾಗಲೇ ಅಂದ್ರೆ ಹುಟ್ಟಿದಾಗ ಅಂತ ಅರ್ಥ ಏನು ಜೀವಕ್ಕೆ ಹುಟ್ಟುವ ಅನ್ನುವುದೇ ಇಲ್ಲ. ಅನಾದಿ ಅಂದ್ರೆ ಏನು ಅನಾದಿ ಕಾಲದಿಂದ ಇರುವಂತ ಜೀವನಿಗೆ ಆ ಸ್ವತಃ ಜ್ಞಾನಾನಂದಮಯವಾದರೂ ಕೂಡ ಆ ಜೀವ ಮೋಕ್ಷಕ್ಕೆ ಹೋದ ಮೇಲೆ ಅದು ಜ್ಞಾನಾನಂದಗಳು ಅಭಿವ್ಯಕ್ತವಾದರೂ ಕೂಡ ಅದಕ್ಕೆ ಮುಂಚೆನೆ ಆ ಜ್ಞಾನಾನಂದಮಯತ್ವ ಇದೆ, ಆದರೆ ಅದು ಪೂರ್ಣವಾಗಿ ಅಭಿವ್ಯಕ್ತವಾಗುವುದಿಲ್ಲ. ಮೋಕ್ಷಕ್ಕೆ ಹೋದಾಗಲೇ ಪೂರ್ಣವಾಗಿ ಅದು ಅಭಿವ್ಯಕ್ತವಾಗುತ್ತೆ. ಅಷ್ಟರೊಳಗೆ ಅದು ಜ್ಞಾನಾನಂದಮಯವಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಜೀವನಿಗೆ ಈ ಸಂಸಾರದಲ್ಲಿ ಇರುವಾಗ ಮೋಹ ಇದ್ದರೂ ಕೂಡ ಜ್ಞಾನಾನಂದಮಯತ್ವ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅಭಿವ್ಯಕ್ತವಾಗದೇ ಇರುವಷ್ಟರಲ್ಲಿ ಹಾಗೆ ಹೇಳಕ್ಕಾಗೋದಿಲ್ಲ. ಅಂದ್ರೆ ಆ ಜೀವನಿಗೆ ಸಾಧನ ಮಾಡಿದ ಮೇಲೆ ಆ ಸಾಧನಕ್ಕೆ ಅನುಗುಣವಾಗಿ ಆ ಜ್ಞಾನಾನಂದ ಅಭಿವ್ಯಕ್ತವಾಗತ್ತೆ, ಮೋಕ್ಷ ಸಿಗತ್ತೆ ಅಂತ ಹೇಳಿದಾಗ ಏನು ಸಾಧನೆ ಹೇಗೆ ನಡೆಯುತ್ತೆ, ಸಾಧನೆಗೆ ಮಾಡ್ಲಿಕ್ಕೆ ಅದಕ್ಕೆ ಕರ್ತೃತ್ವ ಇದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ಕರ್ತೃತ್ವಾಧಿಕಾರಣ ಇಲ್ಲಿ ನಮಗೆ ಹೊರಟಿದೆ ಒಂದು. ಅದಕ್ಕೆ ಪೂರ್ವಪೀಠಿತವಾಗಿ ಬೇರೆ ಕಡೆ ಹೇಳುವಂತಹ ಇತರ ವ್ಯಪದೇಶಾಧಿಕರಣದಲ್ಲಿ ಹೇಳಿದಂತಹ ಮಾತನ್ನು ದೃಷ್ಟಿಯಲ್ಲಿಟ್ಟುಕೊಂಡ್ರೆ ಅಲ್ಲಿ ಏನ್ ಹೇಳುತ್ತಾರಂದ್ರೆ ಇತರ ವ್ಯಪದೇಶಾಧಿಕರಣದಲ್ಲಿ ಇತರ ವ್ಯಪದೇಶಾತ್ ಹಿತ ಅಕರಣಾದಿ ದೋಷ ಪ್ರಸಕ್ತಿ ಓಂ ಅಂತ. ಅಂದ್ರೆ ಅಲ್ಲಿ ಈಶ್ವರನೇ ಎಲ್ಲವೂ ಕರ್ತ ಅಂತ ಹೇಳಿದಂತೆ ಅಂದ್ರೆ ಸ್ವತಂತ್ರ ಕರ್ತೃತ್ವ ಈಶ್ವರನಿಗೆ ಮಾತ್ರವೇ ಇದೆ. ಯಾಕಂದ್ರೆ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇದ್ದಿದ್ದರೆ ಅವನು ಹಿತ ಅಕರಣ ಆದ ಅಂದ್ರೆ ತನಗೆ ಹಿತವಾದದ್ದನ್ನೇ ಎಲ್ಲ ಮಾಡ್ತಾ ಇದ್ದ. ಅಂದ್ರೆ ಜೀವನಿಗೆ ದುಃಖವೇ ಇಲ್ಲದೆ ಇರುವ ಒಂದು ಪ್ರಸಕ್ತಿ ಬರ್ತಾ ಇತ್ತು. ಆದರೆ ಜೀವನಿಗೆ ಅಂತಹ ಶಕ್ತಿ ನಾವು ನೋಡ್ತೀವಿ ಪ್ರಪಂಚದಲ್ಲಿ ಬೇಕಾದಷ್ಟು ದುಃಖಗಳಿದೆ, ಬೇಕಾದಷ್ಟು ಕಷ್ಟಗಳಿದೆ. ಆ ಕಾರಣದಿಂದ ಜೀವನಿಗೆ ಸ್ವತಂತ್ರವಾದ ಕರ್ತೃತ್ವ ಇಲ್ಲ ಅನ್ನುವ ಮಾತು ನಮಗೆ ಸ್ಪಷ್ಟವಾಗತ್ತೆ. ಎಲ್ಲವೂ ಪರಮಾತ್ಮನೇ ಮಾಡುತ್ತಾನೆ ಮಾಡ್ತಾನೆ ಮಾಡಿಸ್ತಾನೆ ಅನ್ನೋದು ವ್ಯಕ್ತವಾಗುತ್ತೆ. ಅಷ್ಟೇ ಅಲ್ಲದೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳುವುದಕ್ಕೆ ನಮ್ಗೆ ಸಂಶಯ ಬಂದ್ರೆ ಆಚಾರ್ಯರ ಮಾತುಗಳೇ ತಗೊಂಡ್ರೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮದ ಅಖಿಲಂ ತಾರು ಮತ್ಕೃತ ಪೂಜಾ ತತ್ಕೃತಾದಿನ ನಾಣ್ಯತ ಅಂತೇಳಿ ಶ್ರೀಮದ್ ಆಚಾರ್ಯರೇ ವಾಯುದೇವರ ಅವತಾರವಾದಂತಹ ಆಚಾರ್ಯರೇ ಹೇಳಿದಾಗ ನಾನು ಕರ್ತನೇ ಅಲ್ಲ, ಈಶ್ವರನೇ ಕರ್ತ, ನೀನೇ ಕರ್ತ ಅಂತ ಪರಮಾತ್ಮನನ್ನು ಅವರೇ ಹೇಳಿದರೆ ವಾಯುದೇವರು ಅವತಾರ, ನಾವೆಲ್ಲರೂ ಯಾವ ಮೂಲೆ? ನಮಗೆ ಸ್ವಲ್ಪವೂ ಕೂಡ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಸೊ ಈ ವಿಧವಾಗಿ ಪರಮಾತ್ಮ ಈಶ್ವರ ಸೇವ ಕರ್ತೃತ್ವ ಮುಕ್ತಂ, ಎಲ್ಲ ಕಡೆನೂ ಈಶ್ವರ ಕರ್ತ ಈಶ್ವರ ಕರ್ತ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದರೆ, ಆವಾಗ ಯತ್ಕರ್ಮ ಕೃತಿ ತದ್ ಅಭಿಸಂಪದ್ಯತ ಅನ್ನುವ ಬೃಹದಾರಣ್ಯಕ ಉಪನಿಷತ್ತು ಪ್ರಕಾರ ಯಾರಾದರೆ ಕರ್ಮವನ್ನು ಮಾಡ್ತಾರೋ ಅವರು ಆ ಕರ್ಮಕ್ಕನುಗುಣವಾಗಿ ಫಲಗಳನ್ನು ಹೊಂದುತ್ತಾರೆ. ನಿಮಗೆ ನಿಜವಾಗಿ ಜೀವನದಲ್ಲಿ ನಮಗೆ ಫಲಗಳೆಲ್ಲ ಕಾಣಿಸ್ತಾ ಇರೋದು ಯಾರು, ಕಷ್ಟ ಸುಖ ಇದೆಲ್ಲ ಜೀವನಿಗೆ ಬರ್ತಾ ಇದೆ, ಅವರವರ ಮಾಡಿದ ಕರ್ಮ ಕನಸು ಅನುಗುಣವಾಗಿ ಫಲವನ್ನು ಅನುಭವಿಸುವುದು ನಮಗೆ ಕಾಣಿಸಿಕೊಡ್ತಾ ಇದೆ. ಇದು ಜೀವಸ್ಯ ಉಪಲಭ್ಯತೆ, ಜೀವನಿಗೆ ಆ ಫಲ ಸಿಗುವ ಒಂದು ಸಂದರ್ಭ ಇದೆ. ಆ ಕಾರಣದಿಂದ ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ ಹೇಳಿದರೆ ಶಾಸ್ತ್ರಗಳಿಗೆ ಸಾರ್ಥಕತ್ವ ಬರುವುದಕ್ಕೆ ಕರ್ತ ಅಂತ ಒಪ್ಪಬೇಕು. ಯಾರು ಕರ್ತ ಅಂತ ಹೇಳಿಲ್ಲ ನೋಡ್ರಿ, ಆ ಬ್ರಹ್ಮಸೂತ್ರಗಳಲ್ಲಿ ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳ್ತಾರೆ. ಜೀವ ಕರ್ತ ಶಾಸ್ತ್ರಾರ್ಥವತ್ವ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಯಾಕೆಂದ್ರೆ ಸಂದರ್ಭ ಕಾಂಟೆಕ್ಸ್ಟ್ ಜೀವನೇ ಕರ್ತ, ಜೀವನ ವಿಷಯವನ್ನೇ ಮಾತಾಡ್ತಾ ಇದ್ದಾರೆ. ಸಂಸ್ಥಾಧಿಕರಣದಲ್ಲಿ ಜೀವದ ಪ್ರಸಕ್ತಿಯೇ ಬಂತು. ಆ ಕಾರಣದಿಂದ ಇಲ್ಲಿ ಕರ್ತ ಅಂದ್ರೆ ಜೀವ ಕರ್ತ ಶಾಸ್ತ್ರತತ್ವ ಅಂತಲೇ ಅರ್ಥ, ಇಲ್ಲಾಂದ್ರೆ ಈಶ್ವರ ಕರ್ತ ಅಂತ ಹೇಳಬೇಕಾಗಿದ್ದಿತ್ತು, ಅದು ಹೇಳಲಿಲ್ಲ. ಯಾಕಂದ್ರೆ ಇಲ್ಲಿ ಈಶ್ವರನ ಪ್ರಸಕ್ತಿ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅತ್ರ ಈಶ್ವರೇ, ಇದು ತತ್ವಪ್ರಕಾಶದಲ್ಲಿ ಟೀಕಾಚಾರ್ಯರು ಹೇಳಿದಂತಹ ಮಾತುಗಳು. ಅತ್ರ ಈಶ್ವರೇ ಶ್ರುತಿ ಸಮನ್ವಯ ಸಿದ್ಧ್ಯರ್ಥಂ ಜೀವ ಕರ್ತೃತ್ವ ವಿಷಯ ಶ್ರುತಿ ವಿರೋಧ ಪರಿಹಾರಾದ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಶಾಸ್ತ್ರಾದಿಗಳ ಪ್ರಸಕ್ತಿ ಬರುವಾಗ ಶ್ರುತಿ ಸಮನ್ವಯದ ಒಂದು ಅವಶ್ಯಕತೆ ಏನು ಅಂದ್ರೆ, ಅತ್ರ ಈಶ್ವರೇ ಶ್ರುತಿ ಸಮನ್ವಯ ಸಿದ್ಧತ ಅಂದ್ರೆ ಈಶ್ವರನೇ ಕರ್ತ ಅನ್ನುವ ಭಾವನೆ ಬಂದ ಕಾರಣದಿಂದ ಜೀವಕರ್ತೃತ್ವ ವಿಷಯ ಶ್ರುತಿ ವಿರೋಧ ಪರಿಹಾರ. ಜೀವಕರ್ತೃತ್ವ ವಿಷಯದಲ್ಲಿ ಶ್ರುತಿ ವಿರೋಧ ಪರಿಹಾರ ಮಾಡ್ಬೇಕಂದ್ರೆ ಶ್ರುತಿಗಳೆಲ್ಲ ಶ್ರುತಿಗೆ ಹೇಳಿದ ಮಾತಿದೆ, ಏನು ಈಶ್ವರ ಕರ್ತ ಈಶ್ವರ ಕರ್ತ ಅಂತ ಶ್ರುತಿಗಳ ವಾಚನ ವಚನಗಳೆಲ್ಲ ಹೊರಟಿದೆ. ಅದೇ ಶ್ರುತಿಯಲ್ಲಿ ಯತ್ಕರ್ಮ ಕೃತಿ ತದ್ರ ಸಂಪದ್ಯತ ಅನ್ನೋದು ಶ್ರುತಿಯ ಮಾತು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಶ್ರುತಿ ವಚನ. ಇದು ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳಿದೆ. ಆ ವಿಧವಾಗಿ ಶ್ರುತಿ ಸಮನ್ವಯವನ್ನು ಮಾಡಬೇಕು. ಈಗ ನಮಗೆ ಎರಡು ಕಡೆ ಶ್ರುತಿ ವಾಕ್ಯಗಳು ಬರ್ತಾ ಇದೆ. ಒಂದು ಶ್ರುತಿ ವಾಕ್ಯಗಳ ಒಂದು ಸಮುದಾಯ ಏನಂತ ಹೇಳ್ತಾ ಇದೆ, ಈಶ್ವರನೇ ಕರ್ತ ಅಂತ. ಇನ್ನೊಂದು ಶ್ರುತಿ ವಾಕ್ಯದ ಸಮುದಾಯ ಏನು ಹೇಳ್ತಾ ಇದೆ, ಜೀವನಿಗೆ ಕರ್ತೃತ್ವ ಇದೆ ಅಂತೇಳಿ. ಈ ಎರಡು ವಿಧವಾದ ಶ್ರುತಿ ವಾಕ್ಯಗಳಿಗೆ ನಾವು ಸಮನ್ವಯವನ್ನು ಮಾಡಬೇಕಾಗಿದೆ. ಆ ಸಮನ್ವಯನ ಮಾಡುವ ಪದ್ಧತಿ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಶಾಸ್ತ್ರಾದಿ ಸಂಗತಿ, ಶಾಸ್ತ್ರಾದಿಗಳಂದ್ರೇನು, ಶಾಸ್ತ್ರಗಳಲ್ಲಿ ಬರುವಂತಹ ವಿಧಿ ನಿಷೇಧ ವಾಕ್ಯಗಳು, ಇದು ಮಾಡಬೇಕು ಇದು ಮಾಡಕೂಡದು ಅಂತ ಶಾಸ್ತ್ರದ ವಾಕ್ಯಗಳು ಹೇಳುತ್ತೆ. ಅದಕ್ಕೆ ಈಶ್ವರೇ ಶ್ರುತಿ ಸಮನ್ವಯ ಮುಕ್ತ ಸಚ ಜೀವ ಕರ್ತೃತ ವಿಷಯ ಶ್ರುತೀನಾಂ ವಿರೋಧೇನ ಅಪ್ರಮಾಣ್ಯೇ ಅನುಪನ್ನ ಸ್ಯಾದಿತಿ ತನ್ನಿರಾಸಃ ಕಾರ್ಯಏವ. ಅಂತಹ ಒಂದು ನಾವು ಅಂದರೆ ಎಲ್ಲಿಯಾದರೆ ಶ್ರುತಿ ವಿರೋಧ ವಾಕ್ಯಗಳು ಬರುತ್ತೋ ಆ ಶ್ರುತಿ ವಿರೋಧತ್ವವನ್ನು ನಾವು ನಿರ್ಮೂಲನೆ ಮಾಡಬೇಕು. ಪ್ರಕೃತೋ ಜೀವ ಏವ ವಿಷಯ ಕಿನ್ ಕರ್ತ ನವಾ ಇತಿ ಸಂದೇಹ. ಇಲ್ಲಿ ಕರ್ತ ಶಾಸ್ತ್ರತ್ವ ಅನ್ನುವುದು ಜೀವದ ವಿಷಯದಲ್ಲಿ, ಪ್ರಕೃತೋ ಜೀವ ಏವ ವಿಷಯ ಅಂತ ಹೇಳುದು ಪ್ರಸ್ತುತದಲ್ಲಿ ಜೀವದ ಪ್ರಸಕ್ತಿಯೇ ಮಾತಾಡ್ತಾ ಇದ್ದಾರೆ. ಕಿನ್ ಕರ್ತ ನವಾ ಇತಿ ಸಂದೇಹ, ಜೀವ ಕರ್ತನೋ ಇಲ್ಲವೋ ಅನ್ನುವ ಸಂದೇಹ ಬರುತ್ತೆ ಅಂತ ಹೇಳಿದ್ರೆ, ಅದು ಹೇಳಿ ನಾವು ನೋಡಿದ್ ಲಾಸ್ಟ್ ಸಂದೇಹ ಬೀಜ ಏನು ಶ್ರುತಿ ವಿಜ್ಞಾನಂ ದರ್ಶನ ಅಂತ ಹೇಳಿ ಈ ವಿಧವಾಗಿ ಟೀಕಾಚಾರ್ಯ ಹೇಳ್ತಾ ಹೋಗ್ತಾರೆ. ಹೋಗಿದಾಗ ಜೀವಸ್ಯ ಅಪಿ ತದಂಕಾರೇತು ಗೌರವಂ ಸ್ಯಾತ್. ಅಲ್ಲಿ ನಮಗೆ ಒಂದು ಪ್ರಸಂಗವನ್ನು ತಗೊಂಡು ಬರ್ತಾರೆ, ಏನಂದರೆ ಕಲ್ಪನಾ ಲಾಘವ ಕಲ್ಪನಾ ಗೌರವ ಅನ್ನುವ ಒಂದು ಪ್ರಸಕ್ತಿಯನ್ನು ತಗೊಂಡು ಬರ್ತಾರೆ. ಏನು ಕಲ್ಪನಾ ಲಾಘವ ಕಲ್ಪನಾ ಗೌರವ ಅಂದ್ರೆ ಏನು ಹೇಳಿದರೆ, ಈಶ್ವರನು ಕರ್ತ ಅನ್ನೋದು ಒಪ್ತೀವಿ, ಪರಮಾತ್ಮ ಎಲ್ಲ ಮಾಡುತ್ತಾನೆ ಮಾಡುತ್ತಾನೆ ಅನ್ನುವುದು ಅಂಗೀಕೃತವಾದ ವಿಷಯ. ಜೀವನು ಕೂಡ ಕರ್ತವೋ ಅಲ್ಲವೋ ಅಂತೇಳಿ, ಜೀವ ಕರ್ತನೇ ಅಲ್ಲ ಅಂತ ಹೇಳಿದರೆ ನಮಗೆ ಕಲ್ಪನಾ ಲಾಘವಾಗತ್ತೆ. ಜೀವ ಕೂಡ ಕರ್ತ ಅಂತ ಹೇಳಿದರೆ ಇಬ್ಬರೂ ಕರ್ತ. ಕಲ್ಪನಾ ಗೌರವ ಅಂದ್ರೆ ಯಾಕೆ ಲಾಘವ ಗೌರವ ಅಂದ್ರೆ, ಬೇಸಿಕ್ ಅಸಂಪ್ಷನ್ ಈಶ್ವರ ಕರ್ತ ಅನ್ನೋದು. ಜೀವನು ಕೂಡ ಕರ್ತ ಅಂತ ಒಪ್ಪಿದರೆ ಇಬ್ಬರು, ಇಟ್ಸ್ ಲೈಕ್ ಸ್ಪೋರ್ಟ್, ಇಬ್ಬರೂ ಕರ್ತಗಳು ಅಂತ ಹೇಳಿದರೆ ಟೂ ಮಚ್ ಆಫ್ ಅಸಂಪ್ಷನ್ ಆಗ್ಬಿಡ. ಇಲ್ಲ ಪರಮಾತ್ಮ ಒಬ್ಬನೇ ಕರ್ತ, ಜೀವನಿಗೆ ಯಾವ ಕರ್ತೃತ್ವವೂ ಇಲ್ಲ ಅಂತ ಹೇಳಿದರೆ ಆವಾಗ ಬಹಳ ಲೀಸ್ಟ್ ಅಸಂಪ್ಷನ್, ಅದೇ ಅದೇ ಟೂ ಮಚ್ ಆಫ್ ಟೂ ಲೆಸ್ ಅಂತ ಆಗ್ಬಿಡುತ್ತೆ. ಅದಕ್ಕೆ ಕಲ್ಪನಾ ಲಾಘವ ಅಂದ್ರೆ ಇಟ್ಸ್ ಟೂ ಲೆಸ್ ಅಸಂಪ್ಷನ್. ಈಗ ಕೂಡ ಕರ್ತ ಅಂತ ಹೇಳಿದಂದ್ರೆ ಇದು ಒನ್ ಪಾಯಿಂಟ್ ಇಲ್ಲಕ್ಕಿಲ್ಲ ಅಂದ್ರೆ, ಈಗ ಕರ್ತ ಅನ್ನೋ ವಿಷಯ ಒಂದು ಪಾಯಿಂಟ್ ಅಂತ ತಗೊಂಡ್ರೆ, ಪರಮಾತ್ಮ ಕರ್ತ ದಿಸ್ ಇಸ್ ಒನ್ ಪಾಯಿಂಟ್, ಜೀವ ಕೂಡ ಕರ್ತ ಅಂತ ತಗೊಂಡ್ರೆ ಟೂ ಪಾಯಿಂಟ್ಸ್ ಆಗುತ್ತೆ. ಜೀವ ಕರ್ತ ಅಲ್ಲ ಅಂದ್ರೆ ಒಂದು ಪಾಯಿಂಟ್, ಅದು ಇದು ಒಂದು ಅಲ್ಲ ಎರಡು ಅಲ್ಲ ಮಧ್ಯ ಲಾಸ್ಟಕ ಇರ್ಬೇಕಂದ್ರೆ ಎಲ್ಲೋ ಒನ್ ಅಂಡ್ ಹಾಫ್ ಪಾಯಿಂಟ್ ನಲ್ಲಿ ಇರ್ಬೇಕಂದ್ರೆ ಜೀವನಿಗೆ ಕರ್ತೃತ್ವ ಇದೆ ಸ್ವಲ್ಪ ಮಟ್ಟಿಗೆ ಇದೆ. ಹಾಗೆ ಎಷ್ಟು ಮಟ್ಟಿಗೆ ಇದೆ ಈ ಲಾಘವ ಗೌರವ ಕಲ್ಪನಾ ಲಾಘವ ಕಲ್ಪನಾ ಗೌರವಗಳ ಮಧ್ಯದಲ್ಲಿ ಎಲ್ಲಿ ನಾವು ಇರಬೇಕು ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅಥ ಯುಕ್ತಿಕ ಶ್ರುತಿ ವಿರೋಧೇನ ಕರ್ತೃತ್ವ ಶ್ರುತೇ ಅಪ್ರಮಾಣ್ಯಾತ್ ಅಯುಕ್ತ ನಾರಾಯಣೇ ಶ್ರುತಿ ಸಮನ್ವಯ ಇತಿ ಪ್ರಾಪ್ತೇ ಸಿದ್ಧಾಂತ ಯತ್ ಸೂತ್ರಂ ಅವತಾರ್ಯ ವ್ಯಾತಷ್ಟೇ ಅತ ಇತಿ. ಇಲ್ಲಿ ಅತ ಆಹ ಓಂಕರ್ತಾಶಾಸ್ತ್ರ ಅನ್ನೋದನ್ನು ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇವ ಜೀವಸ್ಯಾಪಿ ಕರ್ತೃತ್ವ, ಜೀವನಿಗೆ ಕರ್ತೃತ್ವ ಇದೆ, ಇಲ್ಲ ಅಂದರೆ ತದ ಅಭಾವೇ ವಿಧಿ ನಿಷೇಧ ಶಾಸ್ತ್ರ ವೈಯತ್ಯ ಪ್ರಸಂಗಾತ್. ಜೀವನಿಗೆ ಕರ್ತೃತ್ವನೇ ಇಲ್ಲ, ಸ್ವಲ್ಪವೂ ಇಲ್ಲ ಅಂತ ಹೇಳಿದರೆ ಶಾಸ್ತ್ರಗಳು ಯಾಕೆ ಹೊರಟಿದೆ? ಪರಮಾತ್ಮನಿಗಾಗಿ ಶಾಸ್ತ್ರಗಳು ಹೊರಟಿದೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಕೆಲವುದನ್ನ ಈ ವಿಧವಾಗಿ ವಾದ ಮಾಡಬಹುದು. ಹೌದು, ಪರಮಾತ್ಮ ಮರ್ಯಾದ ಪುರುಷ, ರಾಮ ಅವತಾರ ಆಗಲಿ ಕೃಷ್ಣ ಅವತಾರ ಅವತಾರಗಳಲ್ಲಿ ಪರಮಾತ್ಮ ಮಾಡಿದ್ದಾನೆ. ಆ ಅವತಾರಗಳು ಮಾಡಿದಾಗ ದೇವರಿಗೆ ಶಾಸ್ತ್ರಾರ್ಥಕ್ಕಾಗಿ ಅಂದ್ರೆ ಅದಕ್ಕೆ ಶಾಸ್ತ್ರಗಳು ಹೊರಟಿದೆ ಅಂತ ಹೇಳೋಣ ಅಂತ ಹೇಳಿದ್ರೆ ಅದು ಸರಿ ಇಲ್ಲ. ಯಾಕೆಂದ್ರೆ ಆ ವಿಧಿ ನಿಷೇಧಗಳು ಪರಮಾತ್ಮನಿಗಾಗಿ ಹೊರಟಿದ್ದಲ್ಲ. ವಿಧಿ ನಿಷೇಧಗಳು ಪರಮಾತ್ಮನಿಗಾಗಿ ಹೊರಟಿದೆ ಅಂತ ಹೇಳಕ್ ಆಗೋದೇ ಇಲ್ಲ, ಆಗೋದಿಲ್ಲ. ಇವು ಎಲ್ಲ ನಮ್ಮ ಸಾಧನೆಗೆ ಪುಂಸ್ತವಾದಿಗಳನ್ನ ನೋಡಿದರೆ ಇದು ನಮ್ಮ ಸಾಧನೆ ನಡಿಬೇಕು. ಯಾಕೆಂದ್ರೆ ಪರಮಾತ್ಮ ನಿತ್ಯ ಆನಂದ ಅವನಿಗೆ ಯಾವಾಗಲೂ ಇದೆ, ಅವನಿಗೆ ವಿಧಿ ನಿಷೇಧಗಳ ಪ್ರಸಕ್ತಿಯೇ ಬರೋದಿಲ್ಲ. ನಿತ್ಯ ಆನಂದ ಇಲ್ಲದೆ ಇರುವಂತಹ ಅವರು ಜೀವರಾಶಿಗಳು, ಅವರಿಗೆ ಮಾತ್ರವೇ ವಿಧಿ ನಿಷೇಧ ವಾಕ್ಯಗಳು ಹೊರಟಿವೆ. ಆ ಕಾರಣದಿಂದ ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಹೇಳಿದರೆ ಶಾಸ್ತ್ರಗಳಲ್ಲಿ ಬರುವಂತಹ ವಿಧಿ ನಿಷೇಧಗಳು ಅವು ವ್ಯರ್ಥವಾಗಿ ಬಿಡುತ್ತೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲದೆ ಆಗುತ್ತೆ. ಆ ಕಾರಣದಿಂದ ಜೀವನಿಗೆ ಕರ್ತೃತ್ವ ಇದೆ ಅಂತ ಒಪ್ಪಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಹಿ ಕರ್ತಾರಂ ಅಂತರೇಣ ಅರಣ್ಯ ರೋದನಾಯಮಾನ ಶಾಸ್ತ್ರಸ್ಯ ಸಾರ್ಥಕ್ಯಂ ಭವತಿ ಅಂತ ಹೇಳಿ. ಅಂದ್ರೆ ಅದೇ ನಾನು ಹೇಳಿದಂತೆ ಅರಣ್ಯ ರೋದನ ಅಂದ್ರೆ ಏನು, ಒಂದು ಕಾಡಿನಲ್ಲಿ ಇದ್ದು ಹತ್ತಂತೆ, ಯಾರಿಗಾದ್ರೂ ಒಂದು ಪ್ರಯೋಜನ ಆಗಬೇಕು ಅಂದ್ರೆ ಅವರು ಎಲ್ಲೋ ಜನಗಳಿರೋ ಕಡೆ ಹೋಗಿ ಗಟ್ಟಿಯಾಗಿ ರೋದನ ಮಾಡಿದ್ರೆ ಅದು ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಒಂದು ಕಾಡಿನಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಕೊಂಡು ಯಾರು ನನ್ನ ಸಹಾಯಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥವಾಗುತ್ತೆ. ಕಾಡಿನಲ್ಲಿ ಹೇಗಾದರೆ ಮಾಡುವ ರೋದನ ವ್ಯರ್ಥವಾಗತ್ತೋ ಅದೇ ವಿಧವಾಗಿ ಶಾಸ್ತ್ರದ ವಾಕ್ಯಗಳು ಕೂಡ ವ್ಯರ್ಥವಾಗತ್ತೆ. ಅದಕ್ಕೆ ಒಂದು ಮಾಡಬೇಕಾಗದ ಸಾರ್ಥಕತ್ವ ಇಲ್ಲದೇ ಇದ್ದರೆ ವ್ಯರ್ಥವಾಗುತ್ತೆ. ಅಂದ್ರೆ ಜೀವಕರ್ತನೇ ಅಲ್ಲ ಅಂತ ಹೇಳಿದರೆ ಶಾಸ್ತ್ರಗಳೆಲ್ಲ ಅರಣ್ಯ ರೋದನದಂತೆ ವ್ಯರ್ಥವಾಗುತ್ತೆ. ಜೀವಕರ್ತ ಅದಕ್ಕೆ ಸಾರ್ಥಕತ್ವ ಬರಬೇಕಂದ್ರೆ ಜೀವಕರ್ತ ಅಂತ ಒಪ್ಪಲೇಬೇಕು. ಯಾಕೆಂದ್ರೆ ನಚ ಜಡಂ ಪ್ರತಿ ತೌ ಭವತೌ ನ ಅಪಿ ಈಶ್ವರಂ ಪ್ರತಿ. ಏನು ತೌ ಅಂದ್ರೆ ಏನು, ಅವು ಎರಡು, ಅವು ಎರಡು ಅಂದ್ರೆ ಏನು, ವಿಧಿ ನಿಷೇಧಗಳ ಪ್ರಸಕ್ತಿಯನ್ನು ಹೇಳ್ತಾ ಇದ್ದಾರೆ. ಭವತಃ ಅಂದ್ರೆ ಜೀವಚನ, ಜಡಂ ನಚ ಜಡಂ ಪ್ರತಿ ತೌ ಭವತಃ, ತೌ ಅಂದ್ರೆ ತೌ ವಿಧಿ ನಿಷೇಧ ವಾಕ್ಯವು. ಆ ಎರಡು ವಿಧಿ ನಿಷೇಧ ವಾಕ್ಯಗಳು ಜಡ ವಸ್ತುವಿಗಾಗಿ ಇಲ್ಲ ನ ಭವತಃ, ಅವು ಜಡ ವಸ್ತುವಿಗಾಗಿ ಇಲ್ಲ ನ ಅಪಿ ಈಶ್ವರಂ ಪ್ರತಿ, ಪರಮಾತ್ಮನಿಗಾಗಲೂ ಇಲ್ಲ. ಅಂದ್ರೆ ನಮ್ಗೆ ಜೀವ ಜಡ ಪರಮಾತ್ಮ ಮೂರು ಜನವೇ ಇದ್ದಾರೆ. ಈ ಮೂರು ವಿಷಯದಲ್ಲಿ ಜಡಕ್ಕೂ ಅಲ್ಲ ಪರಮಾತ್ಮನಿಗೂ ಅಲ್ಲ, ಅಂದ್ರೆ ಮಿಕ್ಕಿದ್ದು ಜೀವನಿಗೆ. ಸೊ ಜೀವನಿಗೆ ಪರಿಶೇಷ ನ್ಯಾಯ ಅಂತಾರೆ ಅದಕ್ಕೆ. ಸೊ ಜೀವನಿಗಾಗಿಯೇ ನಮಗೆ ವಿಧಿ ನಿಷೇಧ ವಾಕ್ಯಗಳು ಹೊರಟಿವೆ ಅಂತ ಹೇಳಿ, ತಥಾ ಸತಿ ಪುಣ್ಯ ಪಾಪ ಲೇಪ ಪ್ರಸಂಗೇನ ಅನೀಶ್ವರತ್ವ ಆಪತ್ತೇ ಅಥೋ ಜೀವಸ್ಯ ಕರ್ತೃತ್ವ ಅಂಗೀಕಾರೇ ಶಾಸ್ತ್ರಾರ್ಥವತ್ವ ದೇಹ ಸಹ ಅಪಿ ಕರ್ತ ಅಂಗೀಕಾರ್ಯ ಇತಿ ಭಾವ. ಅಂದ್ರೆ ಜೀವನ ಅಂಗಿ ಕೂಡ ಕರ್ತ ಅನ್ನೋದು ನಾವು ಒಪ್ಪಲೇಬೇಕು ಅಂತ ಹೇಳಿ ಟೀಕಾಚಾರ್ಯ ಹೇಳಿದ ವಾದನಕ್ಕೆ ಟಿಪ್ಪಣಿ ರೂಪಕವಾಗಿ ರಘುತ್ತಮ ತೀರ್ಥರು ಭಾವದಲ್ಲಿ ಏನ್ ಹೇಳಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ನೋಡಿಬಿಟ್ಟು ರಾಯರು ಏನ್ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ನೋಡೋಣ. ರಘುತ್ತಮ ತೀರ್ಥರು ಭಾವದಲ್ಲಿ ಹೇಳ್ತಾ ಇದ್ದಾರೆ, ಓಂ ಕರ್ತ ಶಾಸ್ತ್ರಾರ್ಥವತ್ವಾ ಓಂ ಅನಂತರ ಸಂಗತಿಂ ಸೂಸೇನ್ ವಿಷಯ ಆಹ ಪ್ರಕೃತ ಇತಿ ಅಂತ ಹೇಳಿ. ಇಲ್ಲಿ ಪ್ರಕೃತ ಇತಿ ಅಂದ್ರೆ ಪ್ರಕೃತೋ ಜೀವಯೇ ವಿಷಯ ಅನ್ನೋ ವಿಷಯದಲ್ಲಿ ಪ್ರಕೃತ ಅಂದ್ರೆ ಇಲ್ಲಿ ಕರ್ತ ಶಾಸ್ತ್ರಾರ್ಥವತ್ವಾದ ಅಂತ ಹೇಳಿದಾಗ ಅದು ಜೀವನ ಕರ್ತತ್ವ ವಿಷಯದಲ್ಲೇ ಹೊರಟಿದೆ. ಶಾಸ್ತ್ರ ಈಶ್ವರ ಕರ್ತ ಶಾಸ್ತ್ರ ಅಂತ ನಾವು ಹೇಳಕ್ಕಾಗೋದಿಲ್ಲ ಅನ್ನೋದು. ಅದಕ್ಕೆ ಟೀಕಾಚಾರ್ಯ ಮಾತನ್ನು ಹೇಳಿ ಹೇಳ್ತದೆ ಪ್ರಕೃತ ಇತಿ ಅಂತ ಹೇಳಿ. ಅಭಿವ್ಯಕ್ತ ಜ್ಞಾನ ಆನಂದ ಬಲ ಕರ್ತೃತ್ವಾದಿ ಗುಣಸ್ವರೂಪತ್ವೇನ ಪ್ರಕೃತ ಇತ್ಯ ಆ ಅಂದ್ರೆ ಅಭಿವ್ಯಕ್ತ ಜ್ಞಾನ ಆನಂದ ಬಲ ಕರ್ತೃತ್ವ ಅಂತೇಳಿ. ತಥಾಚ ಅಸ್ತು ಅನಾದೀನಾಂ ಸತಾಂ ಅಭಿವ್ಯಕ್ತಿ ನತು ಕರ್ತೃತ್ವಸ್ಯ ತಸ್ಯ ಕದಾಪಿ ಅಭಾವಾದಿತಿ ಪೂರ್ವಪಕ್ಷ ಉತ್ಥಾನಾತ್ ಸಂಗತಿ ಇತಿ ಭಾವ. ಅಂದ್ರೆ ಇಲ್ಲಿ ನಮಗೆ ಅಭಿವ್ಯಕ್ತ ಅಂದ್ರೆ ಜ್ಞಾನಾನಂದಗಳು ಇವನಿಗೆ ಅಭಿವ್ಯಕ್ತವಾಗಲಿಲ್ಲ, ಮೋಕ್ಷದಲ್ಲಿ ಅಭಿವ್ಯಕ್ತವಾಗತ್ತೆ ಅಂತ ಹೇಳಿದರೆ ಆಯ್ತು, ಈ ಪುಂಸ್ವಾದಿಕರಣದಲ್ಲಿ ಜ್ಞಾನಾನಂದಗಳ ಮಾತು ಬಂದಿದೆ, ಕರ್ತೃತ್ವ ಮಾತು ಬಂದಿಲ್ಲವಲ್ಲ ಇಲ್ಲಿ. ಅಂದ್ರೆ ಏನು, ಅಮುಕ್ತ ದಶದಲ್ಲಿ ಜೀವನಿಗೆ ಜ್ಞಾನಾನಂದಗಳ ಅಭಿವ್ಯಕ್ತವಾಗಲಿಲ್ಲ, ಮೋಕ್ಷಕ್ಕೆ ಹೋದ ಜ್ಞಾನಾನಂದಗಳು ಅಭಿವ್ಯಕ್ತವಾಗುತ್ತೆ ಅಂತ ಹೇಳಿದ್ದೀರಾ. ಇಲ್ಲಿ ಅಭಿವ್ಯಕ್ತಿ ಜ್ಞಾನಾನಂದಗಳ ವಿಷಯದಲ್ಲಿ ಇದೆ, ಕರ್ತೃತ್ವ ವಿಷಯದಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ, ನಾವು ಕರ್ತೃತ್ವ ಸಹಿತಸ್ಯ ಕದಾಪಿ ಅಭಾವ ಆದಿತಿ ಪೂರ್ವಪಕ್ಷ ಉತ್ಥಾನಾತ್ ಸಂಗತಿ ಇದು ಭಾವ. ಅದಕ್ಕೆ ಆ ಸಂಗತಿ ಅಂದ್ರೆ ಏನು, ಸಂದರ್ಭ. ಇಲ್ಲಿ ನೀವು ಕರ್ತೃತ್ವವನ್ನು ವಿಷಯ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ, ಯಾಕೆ ಅಂದ್ರೆ ಶಾಸ್ತ್ರಾರ್ಥವತ್ವಾತ್ ಅಂತ ಹೇಳ್ತಾ ಇದ್ದಾರೆ. ಕರ್ತಾ ಶಾಸ್ತ್ರ ಅಂದ್ರೆ ಕರ್ತೃತ್ವ ವಿಷಯದಲ್ಲಿ ಕೂಡ ನಾವು ತಗೋಬೇಕು, ಯಾಕಂದ್ರೆ ಶಾಸ್ತ್ರಾರ್ಥಗಳಿಗೆ ಸಾರ್ಥಕತ್ವ ಬರುವ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಸಂಗತಿ ಅಂದ್ರೆ ಸಂದರ್ಭ, ಕಾಂಟೆಕ್ಸ್ಟ್ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಅಂತೇಳಿ. ಅತ್ತರ ಜೀವ ಕರ್ತ ನ ಭವತಿ ಉತ ಭವತಿ ಚಿಂತ, ಅಂದ್ರೆ ಜೀವ ಕರ್ತನೋ ಅಲ್ಲವೋ ಅನ್ನುವ ಒಂದು ಆ ವಿಚಾರ ಬಂದರೆ ಆ ವಿಚಾರಕ್ಕೆ ತದರ್ಥಂ ಯತ್ ಕರ್ಮ ಕುರುತ ಇತ್ಯಾದಿ ಜೀವ ಕರ್ತೃತ್ವ ಶುದ್ಧಿ. ಅದಕ್ಕೆ ಆಚಾರ್ಯರು ಅದನ್ನು ಕ್ಲಾರಿಫೈ ಮಾಡ್ತಾ ಹೇಳ್ತಾ ಇದ್ದಾರೆ. ಏನಂದ್ರೆ ಯತ್ ಕರ್ಮ ಕುರುತೆ ತದಭಿ ಸಂಪದ್ಯತ ಅನ್ನುವ ಬೃಹದಾರಣ್ಯಕ ವಚನದ ಮಾತಿನಿಂದ ಇದು ಜೀವ ಕರ್ತ ಅನ್ನೋದು ಶ್ರುತಿ ವಾಕ್ಯ ನಮಗೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಲ್ಪನ ಲಾಘವ ಯುಕ್ತಿ ಉಪೋದ್ವಲಿತಯ ನಾಣ್ಯ ಕರ್ತ ಇತಿ ಶ್ರುತ್ಯ ವಿರೋಧಿ ಬಾಧಿತ ಇತಿ ನ ಇತಿ. ಅಂದ್ರೆ ನಾಣ್ಯ ಕರ್ತ ಹರಿಕರ್ತ, ಬೇರೆ ಯಾರು ಕರ್ತಗಳಲ್ಲ, ಪರಮಾತ್ಮ ಒಬ್ಬನೇ ಕರ್ತ ಅನ್ನುವ ಶ್ರುತಿವಾಕ್ಯ ಇದೆ. ಆ ಶ್ರುತಿವಾಕ್ಯದಿಂದ ಬಾಧಿತವಾಗಿದೆ ಅಂತ ಹೇಳಿದ್ರೆ ಇಲ್ಲ, ಇದು ಆ ಶ್ರುತಿವಾಕ್ಯಕ್ಕೆ ಯಾವ ಬಾಧೆಯೂ ಬರುವುದಿಲ್ಲ. ಅಂದ್ರೆ ನಾಣ್ಯಕರ್ತ ಅಂದ್ರೆ ಆ ಶ್ರುತಿವಾಕ್ಯ ಬೇರೆ ಯಾರು ಕರ್ತ ಅಲ್ಲ, ಪರಮಾತ್ಮ ಒಬ್ಬನೇ ಕರ್ತ ಅನ್ನುವ ಶ್ರುತಿವಾಕ್ಯ ಅದಕ್ಕೆ ಬಾಧಕವಲ್ಲ. ಜೀವ ಕೂಡ ಕರ್ತ ಅಂತ ಹೇಳಿದರೆ ಆ ಶ್ರುತಿವಾಕ್ಯಕ್ಕೆ ಬಾಧ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತದರ್ಥಂ ಜೀವಸ್ಯ ಕರ್ತೃತ್ವ ಕಿಂ ಕಾಲ್ಪನಿಕಂ ಉತ ಸ್ವಾಭಾವಿಕಂ ಇತಿ. ಅಂದ್ರೆ ಏನು, ಜೀವನಿಗೆ ಕರ್ತೃತ್ವ ಯಾರನ್ನ ಕಲ್ಪನೆ ಮಾಡಿದ್ದಾರೋ, ಅಂದ್ರೆ ಇಸ್ ಇಟ್ ಕ್ರಿಯೇಟೆಡ್ ಆರ್ ಸ್ವಾಭಾವಿಕ, ಅಂದ್ರೆ ಸ್ವತಃ ಜೀವನಿಗೆ ಕರ್ತೃತ್ವ ಇದೆಯೋ, ಯಾರಾದ್ರೂ ಆ ಜೀವನಿಗೆ ಒಂದು ಕರ್ತೃತ್ವವನ್ನು ಕೊಟ್ಟಿದ್ದಾರಾ ಅಂತ ಹೇಳಿದರೆ, ತದರ್ಥಂ ನಾಣ್ಯ ಕರ್ತ ಇತ್ಯಾದಿಶುತೋ ನಿಷೇಧ ಕಿಂ ನ ಉಪಪದ್ಯತ ಉತ ಉಪಪದ್ಯತ ಅಂತ. ಅಂದ್ರೆ ನಾಣ್ಯ ಕರ್ತ ಅನ್ನುವ ಶ್ರುತಿವಾಕ್ಯ ಇದನ್ನು ನಿಷೇಧ ಮಾಡುತ್ತಾ ಇಲ್ಲವೋ, ಅಂದ್ರೆ ಏನು, ಜೀವನಿಗೆ ಕರ್ತೃತ್ವ ಇದೆ ಅನ್ನುವ ವಿಷಯವನ್ನು ಅದು ನಿಷೇಧ ಮಾಡುತ್ತೋ ಉಪಪಾದನೆ ಮಾಡುತ್ತೋ ಇಲ್ಲ ಉಪಪಾದನೆ ಮಾಡುವುದಿಲ್ಲವೋ ಅಂತ ಪ್ರಶ್ನೆ ಬಂದರೆ, ತದರ್ಥಂ ಶ್ರುತಿ ಜೀವಸ್ಯ ಕರ್ತೃತ್ವ ಮಾತ್ರ ನಿಷೇಧ ಪರ ಉತ ಸ್ವತಂತ್ರ ಕರ್ತೃತ್ವ ನಿಷೇಧ ಪರ. ಇಲ್ಲಿ ನೋಡ್ರಿ, ಅದಕ್ಕೆ ರಘುತ್ತಮ ತೀರ್ಥರು ತಕೊಂಡು ಬಂದಿದ್ದಾರೆ. ನಮಗೆ ಈ ಶ್ರುತಿ ವಾಕ್ಯ ಯಾವುದಿದೆ ನಾಣ್ಯಕರ್ತ ಅನ್ನೋದು ಕರ್ತೃತ್ವ ಮಾತ್ರ ನಿಷೇಧ ಪರ ಉತ ಸ್ವತಂತ್ರ ಕರ್ತೃತ್ವ ನಿಷೇಧ ಪರ ಅಂತೇಳಿ. ಅಂದ್ರೆ ನಾಣ್ಯಕರ್ತ ಹರಿಕರ್ತ ಅನ್ನುವ ವಚನ ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳುತ್ತೋ, ಇಲ್ಲ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಹೇಳುತ್ತೋ ಹೇಳಿದರೆ ಅದನ್ನು ನಾವು ವಿಚಾರ ಮಾಡ್ಬೇಕಂದ್ರೆ, ಆ ನಾಣ್ಯಕರ್ತ ಹರಿಕರ್ತ ಅನ್ನೋದು ಜೀವನಿಗೆ ಯಾವ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ಆವಾಗ ತೊಂದರೆ ಬರುತ್ತೆ, ಯಾವಾಗ ಇದು ಓಂ ಕರ್ತ ಶಾಸ್ತ್ರ ಅನ್ನುವುದು ಸರಿ ಹೋಗೋದಿಲ್ಲ. ಹಾಗೆ ಅಲ್ಲದೆ ಸ್ವತಂತ್ರ ಕರ್ತೃತ್ವ ನಿಷೇಧ ಪರ ಅಂದ್ರೆ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲದೆ ಅಸ್ವತಂತ್ರ ಕರ್ತೃತ್ವ ಇದೆ ಅಂತ ಒಪ್ಪಿದರೆ ಆವಾಗ ಎಲ್ಲವೂ ಸಮನ್ವಯವಾಗಿಬಿಡುತ್ತೆ. ಅಂದ್ರೆ ಜೀವ ಸ್ವತಂತ್ರ ಕರ್ತನಲ್ಲ, ಆದ್ರೆ ಅಸ್ವತಂತ್ರ ಕರ್ತನು ಆಗಿದ್ದಾನೆ. ನಾಣ್ಯ ಕರ್ತ ಅಂದ್ರೆ ಬೇರೆ ಯಾರು ಕರ್ತರಲ್ಲ, ಹರಿಯೇ ಕರ್ತ ಅಂತ ಹೇಳಿದ್ರೆ ಹರಿ ಒಬ್ಬನೇ ಸ್ವತಂತ್ರ ಕರ್ತ, ಜೀವ ಸ್ವತಂತ್ರ ಕರ್ತ ಅಲ್ಲ ಅನ್ನೋದು. ಈ ವಿಧವಾಗಿ ನಾವು ಸಮನ್ವಯ ಮಾಡಿದರೆ ಎಲ್ಲಾ ವಾಕ್ಯಗಳು ಅಂದ್ರೆ ಎಲ್ಲಿ ಕೂಡ ಯಾವ ಶ್ರುತಿ ವಾಕ್ಯಕ್ಕೂ ವಿರೋಧ ಬರೋದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಅದಕ್ಕೆ ತದರ್ಥಂ ಶ್ರುತಿ ಜೀವಸ್ಯ ಕರ್ತೃತ್ವ ನಿಷೇಧ ಪರ ಉತ ಸ್ವತಂತ್ರ ಕರ್ತೃತ್ವ ನಿಷೇಧ ಪರ ಇತಿ. ತದರ್ಥಂ ಈಶ್ವರ ಅಧೀನ ಶಕ್ತಿತ್ವ ರೂಪಂ ಪರಾಧೀನ ಕರ್ತೃತ್ವ ಜೀವಸ್ಯ ಕಿಂ ನ ಉಪಪದ್ಯತ ಉತ ಉಪಪದ್ಯತ ಇತಿ. ಅಂದ್ರೆ ಆ ಕಾರಣದಿಂದ ಈಶ್ವರ ಅಧೀನವ ಪರಮಾತ್ಮನ ಅಧೀನದಲ್ಲಿರುವಂತಹ ಶಕ್ತಿತ್ವ ರೂಪವಾದಂತಹ ಪರಾಧೀನ ಕರ್ತೃತ್ವ ಜೀವನಿಗೆ ಹಿಂನ ಉಪಪದ್ಯತ ಉತ ಉಪಪದ್ಯತ ಅಂದ್ರೆ ಉಪಪಾದನ ಮಾಡಬಹುದು ಮಾಡಬಾರದು ಅನ್ನುವುದು ನಾವು ತಿಳ್ಕೋಬೇಕಾಗಿರೋ ವಿಷಯ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ತದ್ ಉಪಪಾದಯತಿ ಈಶ್ವರಸ್ಯೇವ ಕರ್ತೃತ್ವ ಉಕ್ತಂ ಇತಿ ಅನೇನ ಇತಿ. ಅಂದ್ರೆ ಈಶ್ವರನಿಗೆ ಮಾತ್ರವೇ ಕರ್ತೃತ್ವ ಇದೆ ಅಂತ ಹೇಳಿದ ವಿಷಯ, ಸ್ವತಂತ್ರ ಕರ್ತೃತ್ವ ವಿಷಯದಲ್ಲಿ ಹೇಳಿದಂತಹ ಮಾತು ನ್ಯಾಯ ವಿವರಣೆ ಇತರ ವ್ಯಪದೇಶಾದ್ ಅತ್ರ ಅಸ್ಯಃ. ನಾನು ಹೇಳಿದಂತೆ ಇತರ ವ್ಯಪದೇಶಾಧಿಕರಣವನ್ನು ನೋಡಿದಾಗ ಸ್ತುತಿಯಲ್ಲಿ ಉದಾಹೃತವಾದಂತಹ ವಾಕ್ಯಗಳು ನಮಗೆ ಈಶ್ವರಸ್ಯನಿಗೆ ಕರ್ತೃತ್ವ ಇತಿ ಭಾಷ್ಯ ಉಕ್ತ ಯುಕ್ತಿ ಮಾಹ ಸಮರ್ಥಿತಂ ಹಿ ಇತಿ, ಅದು ನಾವು ಸಮರ್ಥನೆ ಮಾಡಬಹುದು. ಹೇಗೆ ಅಂದ್ರೆ ಅದು ಸ್ವತಂತ್ರ ಕರ್ತೃತ್ವದ ಮಾತು ಅಂತ ಹೇಳಿ, ಅನೇನ ಇತ ಅಕ್ರಿಯಾದಿ ರೂಪ ಯುಕ್ತಿ ಉಕ್ತ ಭವತಿ. ನಾವು ನೋಡಿದೀವಿ ಏನು, ಇವೆಲ್ಲವೂ ಆಗಮ ಪ್ರಮಾಣಗಳಿಂದಲೇ ಆಗತ್ತೋ ಇಲ್ಲ ಯುಕ್ತಿ ಅಂದ್ರೆ ಲಾಜಿಕಲ್ ಸ್ಟೇಟ್ಮೆಂಟ್ ಲಾಜಿಕಲ್ ಅನಾಲಿಸಿಸ್ ಅದನ್ನು ಕೂಡ ಮಾಡಬಹುದಾ ಅಂದ್ರೆ ಇಟ್ ಇಸ್ ಬೋತ್, ವಿ ಹ್ಯಾವ್ ಟು ಯೂಸ್ ಬೋತ್. ಯಾಕಂದ್ರೆ ಅನುಪ್ರಮಾಣ ಲಾಜಿಕಲ್ ಸ್ಟೇಟ್ಮೆಂಟ್ ಏನು ಅನುಪ್ರಮಾಣ ಅನುಶ್ರುತ್ಯ ಅಂದ್ರೆ ನಮಗೆ ಆಗಮ ಪ್ರಮಾಣಗಳು ಅದೇ ವಿಧವಾಗಿ ಪ್ರತ್ಯಕ್ಷಕ್ಕೆ ನಮಗೆ ಗೋಚರವಾದ ನಮಗೆ ಅನುಭವಕ್ಕೆ ಬರುವಂತಹ ವಿಷಯಗಳು ಇವೆರಡನ್ನು ಆಧಾರವಾಗಿ ಇಟ್ಕೊಂಡು ಅನುಸೃತ್ಯ ಅದಕ್ಕೆ ಅನುಗುಣವಾಗಿ ಅದನ್ನು ಅನುಸರಿಸಿ ನಾವು ಪ್ರಮಾಣವನ್ನು ಯುಕ್ತಿಯನ್ನು ಮಾಡಬೇಕು. ಯುಕ್ತಿಯನ್ನು ಮಾಡಿದ್ರೆ ಏನಾಗುತ್ತೆ, ಈ ಜಗತ್ತು ಈ ಪ್ರಪಂಚದಲ್ಲಿ ಬೇಕಾದಷ್ಟು ಕಷ್ಟಗಳು ಎಲ್ಲ ಬರುತ್ತೆ. ಅಂದ್ರೆ ಜೀವನಿಗೆ ಅಸ್ವಾತಂತ್ರ್ಯ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ನಮಗೆ ಬೇಕಾದಂತೆ ನಮಗೆ ಜನ್ಮ ಬರೋದಿಲ್ಲ, ಯಾವ ಜನ್ಮ ಬೇಕಂದ್ರೆ ಆ ಜನ್ಮ ನಮಗೆ ಸಿಗೋದಿಲ್ಲ. ಸಿಕ್ಕಿದ ಜನ್ಮದಲ್ಲಿ ಕೂಡ ನಮಗೆ ಬೇಕಾದ ವಿಷಯಗಳು ನಮಗೆ ಬೇಕಾದ ರೀತಿಯಲ್ಲಿ ಯಾವುದು ನಡೆಯೋದಿಲ್ಲ. ಎಲ್ಲ ಕಡೆಯೂ ನಮಗೆ ದಾಸರ ಪದಗಳು ಬಂದಂತೆ ಹರಿಚಿತ್ತ ಸತ್ತ ನರಚಿತ್ತಕ್ಕೆ ಬಂದದು ಲವಲೇಶ ನಡೆಯದು ಅಂತ ಹೇಳಿ ಇತ್ಯಾದಿ ವಚನಗಳ ಮೂಲಕವಾಗಿ ಹರಿಚಿತ್ತ ಸತ್ಯ ಅನ್ನೋದು ನಮಗೆ ಬೇಕಾದಷ್ಟು ಕಡೆ ನಮಗೆ ಅನುಭವಕ್ಕೂ ಗೋಚರವಾಗುತ್ತೆ. ಇಷ್ಟು ಎಲ್ಲ ಇರುವಾಗ ನಾವು ನ್ಯಾಚುರಲ್ ಆಗಿ ನಾವೇನ್ ನೋಡ್ತೀವಿ ಅಂದ್ರೆ ಈಶ್ವರನೇ ಕರ್ತ ಅಂದ್ರೆ ಸ್ವತಂತ್ರ ಕರ್ತ. ಜೀವ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಜೀವನಿಗೆ ಅಸ್ವತಂತ್ರ ಕರ್ತೃತ್ವ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ವಾತ್ರ ಶಾಸ್ತ್ರತ್ವಾದಿತಿ ಹೇತು ಉಕ್ತಿಯ ಸೂಚಿತಂ ಜೀವಸ್ಯ ಕರ್ತೃತ್ವ ಅಭಾವ ಇತಿ ಭಾಷ್ಯೆ ಜೀವಸ್ಯ ಅಕರ್ತೃತ್ವೇ ಶಾಸ್ತ್ರ ವೈಯಕ್ತ್ಯಾದಿತಿ ಹೇತು ಉಕ್ತಿಯ ಸೂಚಿತಂ. ಅದಕ್ಕೆ ನಮಗೆ ಶಾಸ್ತ್ರಗಳು ವ್ಯರ್ಥವಾಗಕೂಡದು, ಅದರಲ್ಲಿರುವ ವಿಧಿ ನಿಷೇಧಗಳೆಲ್ಲ ನಮಗೆ ಅಪ್ಲಿಕಬಲ್ ಆಗಬೇಕು ಅಂತ ಹೇಳಿದರೆ ನ್ಯಾಚುರಲ್ ಆಗಿ ಜೀವನಿಗೆ ಕರ್ತೃತ್ವ ಇದೆ ಅಂತ ಒಪ್ಪಲೇಬೇಕಾಗಿ ಬರುತ್ತೆ. ಜೀವನಿಗೆ ಕರ್ತೃತ್ವ ಇಲ್ಲ ಅಂದ್ರೆ ಎಷ್ಟೋ ತೊಂದರೆಗಳು, ಅಂದ್ರೆ ಲಾಜಿಕಲಿ ಎವ್ರಿಥಿಂಗ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್. ಅದಕ್ಕೆ ಜೀವನಿಗೆ ಕರ್ತೃತ್ವ ಒಪ್ಪಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಜೀವಸ್ಯ ಕರ್ತೃತ್ವೇ ಶಾಸ್ತ್ರವೇತಿ ನ್ಯಾಯ ವಿವರಣೆ ಚ ಉಕ್ತಂ ವಿಪಕ್ಷೆ ಬಾಧಕಾರ್ಥಮಃ ತದಭಾವ ಇತಿ. ಅಂದ್ರೆ ಅದನ್ನು ಒಪ್ಪದೇ ಇದ್ರೆ ನಮಗೆ ಬಾಧೆ ಏನು, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಒಪ್ಪದೇ ಇದ್ರೆ ನಮಗೆ ಬಾಧ ಬರುತ್ತೆ ಅಂತ ಹೇಳಿ ಸ್ತೋತ್ರ ಪ್ರತಿಜ್ಞಾ ವ್ಯಾಖ್ಯಾನ ಪರೇಣ ಜೀವ ಅಪಿ ಕರ್ತ ಇತಿ ಭಾಷ್ಯೇನ ಹೇತು ವ್ಯಾಖ್ಯಾನ ಪರಂ ತಸ್ಯ ಅಪಿ ಕರ್ತೃತ್ವೇ ಶಾಸ್ತ್ರ ಅರ್ಥ ಸಿದ್ಧೇ ಚ ಇತಿ ನ್ಯಾಯ ವಿವರಣಂ ಸಂಯೋಜಯತಿ ಅಥೋ ಜೀವಸ್ಯ ಇತಿ ಅಂತೇಳಿ. ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವ ಅಪಿ ಕರ್ತ ಅನ್ನುವ ಭಾಷ್ಯದ ಪ್ರಸಂಗ ಬಹಳ ಸುಸ್ಪಷ್ಟವಾಗಿ ನಮಗೆ ಅದರ ಒಂದು ಸರಿಯಾದ ಮುಖ ಗೋಚರವಾಗುತ್ತೆ ಅಂತ ಹೇಳಿ ರಘುತ್ತಮ ತೀರ್ಥರು ಹೇಳಿದ್ದಾರೆ ಆ ಭಾವಬೋಧೆಯಲ್ಲಿ. ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಾವದೀಪದಲ್ಲಿ ಹೇಳಿದಂತಹ ಮಾತುಗಳನ್ನು ನಾವೀಗ ನೋಡೋಣ. ಇದು ರಾಯರ್ ಹೇಳಿದಂತಹ ಮಾತುಗಳು. ರಾಯರ್ ಹೇಳ್ತಾ ಇದ್ದಾರೆ, ಓಂ ಕರ್ತ ಶಾಸ್ತ್ರಾರ್ಥವತ್ವಾ ಓಂ ಅನ್ನುವ ಭಾಷ್ಯದಲ್ಲಿ ಹೇಳಿದಂತಹ ಭಾಷ್ಯೇ ಉಕ್ತಂ ಇತಿ ಅಸ್ಯ ಶ್ರುತೌ ಉಕ್ತಂ ಇತಿ ಅಪಿ ಅರ್ಥಂ ಉಪೇತ್ಯ ಪಾದ ಸಂಗತಿ ಅರ್ಥಂ ತತ್ ಸೂಚಿತಂ ಆಹ ಈಶ್ವರಸ್ಯ ಏವ ಈ. ಅಂದ್ರೆ ಏನು, ಪರಮಾತ್ಮನ ಒಬ್ಬನಿಗೆ ಕರ್ತ ಜೀವ ಕರ್ತ ಅಲ್ಲ ನ ಕರ್ತ ಇತಿ ಅಂತ ಹೇಳಿ. ಅಂದ್ರೆ ಸ್ವಾತಂತ್ರ ಕರ್ತ ಪರತಂತ್ರ ಕರ್ತಾವ ನ ಇತ್ಯರ್ಥ. ಅಂದ್ರೆ ಈಶ್ವರ ಕರ್ತನೋ ಅಲ್ಲವೋ, ಅಂದ್ರೆ ಈಶ್ವರ ಸ್ವತಂತ್ರ ಕರ್ತವ ಇಲ್ಲ ಪರತಂತ್ರ ಕರ್ತನ ಅಂತ ಹೇಳಿ ಪ್ರಶ್ನೆ. ಈಶ್ವರ ಸ್ವತಂತ್ರ ಕರ್ತ ಅನ್ನೋದು ನಮಗೆ ಗೊತ್ತಾಗಿದೆ. ಭಾಷೆ ಶ್ರುತಿ ಶೇಷ ಉಕ್ತೇ ಉಪಯೋಗಂ ವ್ಯನಕ್ತಿ ನಚ ಇತ್ಯಾದಿನ ನಚ. ಇಲ್ಲಿ ಭಾಷೆಯಲ್ಲಿ ಹೇಳಿದಂತಹ ಏನು, ಎತ್ತರ ಮುಗುತ್ತೈತಿ ಜೀವಸ್ಯ ಉಪಲಭ್ಯತಾಹ ಓಂ ಕರ್ತ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮಗೆ ಯುಕ್ತಿಕತ್ವೇನ ಲಾಘವಾದಿ ರೂಪ ಯುಕ್ತಿ ಸಾಹಿತ್ಯನ ಇತ್ಯರ್ಥ ನಚ ಇತ್ಯಾದಿನ ಅಂತ ಹೇಳಿದ್ರು. ಇದು ಟಿಪ್ಪಣಿ ಮಾತು. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ, ನಮಗೆ ಟಿಪ್ಪಣಿಯಲ್ಲಿ ರಾಯರು ಹೇಳಿದಂತಹ ಮಾತು ಯಾವ ಎಲ್ಲಿನ ಮಾತು ಅಂತ ಹೇಳ್ತಾ ಇದ್ದಾರೆ. ಇತ್ಯಾದಿನ ಸೈಕ್ತಿಕತ್ವೇನ ಲಾಘವಾದಿ ರೂಪ ಯುಕ್ತಿ ಸಾಹಿತ್ಯೇನ ಇತ್ಯರ್ಥ ಅಂತ ಹೇಳಿ. ಅಂದ್ರೆ ಲಾಘವಾದ ಇಲ್ಲಿ ನಮಗೆ ನೋಡಿದ್ರೆ ಜೀವಸ್ಯ ಪ್ರತಿಕಾರ್ಯ ಗೌರವ ಸ್ಯಾತ್ ನ ಖಲು ಲಾಘವಾಯ ಸ್ತುತ್ಯಾದಿ ಸಿದ್ಧಂ ಈಶ್ವರಸ್ಯ ಕರ್ತೃತ್ವಂ ಹಾತುಂ ಯುಕ್ತಃ ಅತಃ ಸಯುಕ್ತಿಕ ಶ್ರುತಿ ವಿರೋಧೇನ ಕರ್ತೃತ್ವ ಶ್ರುತೇ ಅಪ್ರಮಾಣ್ಯಾದ್ ಅಯುಕ್ತಃ ಅಂತೇಳಿ ಹೇಳಿದಂತಹ ಮಾತು. ಅದನ್ನು ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಸಯುಕ್ತಿಕತ್ವೇನ ಲಾಘವಾದಿ ರೂಪ ಯುಕ್ತಿ ಸಾಹಿತ್ಯೇನ ಇತ್ಯರ್ಥ ಈಶ್ವರಸ್ಯೇವ ಕರ್ತೃತ್ವೇ ಕಲ್ಪನಾ ಲಾಘವಂ ಇತಿ ಅನ್ಯತ್ರ ಉಕ್ತ ಲಾಘವ ಯುಕ್ತಿಂ ವಕ್ತುಂ ಅನುಭವ ಸಿದ್ಧ ಜೀವ ಕರ್ತೃತ್ವಾತ್ ಅಪಿ ಅಪ್ರಮಾಣಿಕಸ್ಯ ಈಶ್ವರ ಕರ್ತೃತ್ವಸ್ಯ ಸ್ವೀಕಾರ ಏವ ಗೌರವಂ ಇತಿ ಆಶಂಕಾ ನಿವೃತ್ತಯೇ. ಅಂದ್ರೆ ಏನು, ನಾನು ಹೇಳಿದಂತೆ ಈಶ್ವರ ಒಬ್ಬನೇ ಕರ್ತ, ಜೀವ ಕರ್ತನೇ ಅಲ್ಲ ಅಂತ ಹೇಳಿದ್ರೆ ಕಲ್ಪನಾ ಲಾಘವಾಗತ್ತೆ. ಅದೇ ವಿಧವಾಗಿ ನಮಗೆ ಅನುಭವಕ್ಕೆ ಗೋಚರವಾದಂತಹ ವಿಷಯ ಏನು, ಅನುಭವಕ್ಕೆ ಗೋಚರವಾದದ್ದು ಜೀವನಿಗೆ ಏನು ಶಕ್ತಿ ಇಲ್ಲ, ಸ್ವತಂತ್ರದ ಶಕ್ತಿ ಇಲ್ಲವೇ ಹೊರತು, ಆದರೆ ಎಕ್ಸ್ಪೀರಿಯನ್ಸ್ ಇದೆ, ಜೀವನಿಗೆ ಅನುಭವ ಇದೆ. ಸೊ ಅನುಭವ ಸಿದ್ಧ ಜೀವ ಕರ್ತೃತ್ವ ಅಪಿ ಅಪ್ರಮಾಣಿಕಸ್ಯ ಈಶ್ವರ ಕರ್ತೃತ್ವಸ್ಯ ಸ್ವೀಕಾರ ಏವ ಗೌರವಂ. ಅಂದ್ರೆ ಈಶ್ವರ ಒಬ್ಬನೇ ಕರ್ತ ಅಂತ ಸ್ವೀಕಾರ ಮಾಡಿದರೆ ಲಾಘವ, ಇಬ್ಬರೂ ಕರ್ತಗಳು ಅಂತ ಹೇಳಿ ಸ್ವೀಕಾರ ಮಾಡಿದರೆ ಕಲ್ಪನಾ ಗೌರವ ಆಗತ್ತೆ ಅನ್ನುವ ಆಶಂಕ, ಒಂದು ಸಂದೇಹವನ್ನು ಅದು ನಿವೃತ್ತಿ ಮಾಡುವುದಕ್ಕಾಗಿ ತಸ್ಯ ಪ್ರಾಮಾಣಿಕತ್ವಾಯ ಈಶ್ವರಸ್ಯ ಏವ ಇತ್ಯಾದಿ ಭಾಷ್ಯಂ ವ್ಯಾಸಸ್ಯ ಸಮರ್ಥಿತಂ ಹಿ. ನಾವು ಈ ಹಾಗಂದ್ರೆ ಭಾವದೀಪ ನೋಡಿದಾಗ, ರಾಯರ ಮಾತುಗಳನ್ನು ನೋಡಿದಾಗ ಪಕ್ಕ ಪಕ್ಕದಲ್ಲಿ ಟೀಕಾಚಾರ್ಯರ ಮಾತುಗಳನ್ನು ಇಟ್ಕೊಂಡು ಅವು ಎರಡನ್ನು ನಾವು ನೋಡ್ತಾ ಇದ್ರೆ, ಆ ರಾಯರು ಹೇಳಿದ ಮಾತುಗಳು, ರಾಯರು ಹೇಳಿದ ಟಿಪ್ಪಣಿ, ಸೊ ಟೀಕಾಚಾರ್ಯರು ಹೇಳಿದ ಮಾತುಗಳನ್ನು ತಗೊಂಡು ರಾಯರು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಪಕ್ಕ ಪಕ್ಕದಲ್ಲಿ ಇಟ್ಕೊಂಡ್ರೆ ರಾಯರು ಹೇಳಿದ ಪ್ರತಿಯೊಂದು ಮಾತುಗಳನ್ನು ಕೂಡ ನಾವು ಅಪ್ಲೈ ಮಾಡ್ಕೋಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ ಅದನ್ನ ತಗೊಂಡು ಇಟ್ಕೊಂಡಾಗ ಗೊತ್ತಾಗತ್ತೆ. ಸಮರ್ಥಮಿತಿ ಏವ ಕಾರಾರ್ಥೆ ಅನನ್ಯ ಯೋಗೇನ ಇತಿ ಯದ್ಯಪಿ ಇತರ ವ್ಯಪದೇಶಾತ್ ಇತ್ಯಧಿಕರಣೆ ಜೀವಕರ್ತೃತ್ವಮೇವ ನಿರಾಕೃತಂ ತಥಾಪಿ ಕ್ಷೀರವದ್ಧಿ. ಇದು ನಮಗೆ ಟಿಪ್ಪಣಿ ಪಕ್ಕಪಕ್ಕದಲ್ಲಿ ಇಟ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಹೇಳಿದ್ದಾರೆ ಇತರ ವ್ಯಪದೇಶಾಧಿಕರಣವನ್ನು ಕರ್ತೃತ್ವ ವಿಷಯದಲ್ಲಿ ಇತರ ವ್ಯಪದೇಶಾಧಿಕರಣವನ್ನು ರೆಫರ್ ಮಾಡಿದ್ದಾರೆ ಟೀಕಾಚಾರ್ಯರು. ಆ ಇತರ ವ್ಯಪದೇಶಾಧಿಕರಣ ನಾನು ಹೇಳಿದಂತೆ ಅಲ್ಲಿ ಈಶ್ವರನೇ ಕರ್ತ ಅನ್ನೋ ಮಾತುಗಳು ಬರುತ್ತೆ. ಅಲ್ಲಿ ಆದಿ ಅನ್ನೋ ಪದವನ್ನು ಉಪಯೋಗ ಮಾಡಿದ್ದಾರೆ. ಅಂದ್ರೆ ಸಮರ್ಥಿತಂ ಹಿ ಈಶ್ವರಸ್ಯೇವ ಅನನ್ಯ ಯೋಗೇನ ಕರ್ತೃತ್ವಂ ಇತರ ವ್ಯಪದೇಶಾತ್ ಇತ್ಯಾದೌ ಅನ್ನುವ ಸಮರ್ಥಿತಂ ಅನ್ನುವ ಶಬ್ದದಿಂದ ಸ್ಟಾರ್ಟ್ ಆದ ಸೆಂಟೆನ್ಸ್ ನೋಡಿದ್ರೆ ಸಮರ್ಥಿತಂ ಹಿ ಈಶ್ವರಸ್ಯೇವ ಅನನ್ಯ ಯೋಗೇನ ಕರ್ತೃತ್ವಂ ಇತರ ವ್ಯಪದೇಶಾತ್ ಇತ್ಯಾದೌ. ಸಮರ್ಥಿತಂ ಅಂದ್ರೆ ಸಮರ್ಥನ ಮಾಡಲ್ಪಟ್ಟಿದೆ. ಏನು, ಈಶ್ವರಸ್ಯೇವ ಪರಮಾತ್ಮ ಒಬ್ಬನಿಗೆ ಅನನ್ಯ ಯೋಗೇನ ಬೇರೆ ಯಾರಿಗೂ ಇಲ್ಲ ಕರ್ತೃತ್ವಂ, ಕರ್ತೃತ್ವ ಅನ್ನುವ ವಿಷಯ. ಯಾಕೆ ಅಂದ್ರೆ ಇತರ ವ್ಯಪದೇಶಾದ್, ಇತರ ವ್ಯಪದೇಶಾದ್ ಅನ್ನುವ ಸೂತ್ರ ತಗೊಂಡ್ರೆ ಇತರ ವ್ಯಪದೇಶಾದ್ ಹಿತ ಅಕರಣಾದಿ ದೋಷ ಪ್ರಸಕ್ತಿ ಓಂ ಅನ್ನುವ ಸೂತ್ರವನ್ನು ತಗೊಂಡರೆ ನಮಗದು ಅರ್ಥ ಆಗತ್ತೆ ಅಂತ ಹೇಳಿ ಆದೌ ಅಂತ ಹೇಳಿದ್ದಾರೆ. ಆದೌ ಅಂದ್ರೆ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಹೇಳಿದ್ದಾರೆ. ಮತ್ತು ಇತರ ವ್ಯಪದೇಶಾದಿಗಳನ್ನ ಒಂದೇ ಹೇಳಿದ್ದಾರೆ ನೋಡ್ರಿ, ಮೇಬಿ ದಟ್ನೇ ನೀ ಸಮದರ್ ಇಂಟರ್ಪ್ರಿಟೇಷನ್ ಆರ್ ಸಮಥಿಂಗ್. ನಾವು ಮಿಕ್ಕದಕ್ಕೆಲ್ಲ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ರಾಯರ್ ಹೇಳ್ತಾ ಇದ್ದಾರೆ, ಟೀಕಾಚಾರ್ಯ ಹೇಳಿದ್ದಾರೆ ಆದೌ ಎಟ್ಸೆಟ್ರಾ ಅಂತ ಹೇಳಿದ್ರೆ ಆದಿಪದೇನ, ಆದಿಪದದಿಂದ ಇನ್ನೂ ಬೇರೆ ಸೂತ್ರಗಳು ಕೂಡ ನಮಗೆ ಹೇಳ್ತಾ ಇದೆ ಪರಮಾತ್ಮ ಒಬ್ಬನಿಗೆ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿ ಬೇರೆ ಸೂತ್ರಗಳು ಕೂಡ ಹೊರಟಿವೆ ಹೇಳಿ. ಯಾವ ಸೂತ್ರಗಳಂದ್ರೆ ಓಂ ಪ್ರವೃತ್ತೇಶ್ಚ ಓಂ ಅಂತ ಹೇಳಿ. ಪ್ರವೃತ್ತೇಶ್ಚ ಅಂದ್ರೆ ಏನು, ಪ್ರವೃತ್ತಿ ಮಾಡುವುದರಲ್ಲಿ ಅಂದ್ರೆ ಪರಮಾತ್ಮ ಒಬ್ಬನೇ ಎಲ್ಲದರಲ್ಲಿ ಕೂಡ. ಇದು ಏನು, ಇದು ಎಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ರಚನಾನುಪತ್ತಿ ಅಧಿಕರಣ ಅನ್ನೋದು. ಶತನಾನುಪತ್ತೇಶ ನಾನು ಮಾನಂ ಓಂ ಅನ್ನುವ ಸೂತ್ರದ ಅನಂತರ ಬರುವಂತಹ ಸೂತ್ರ ಓಂ ಪ್ರವೃತ್ತೇಶ್ಚ ಓಂ ಅನ್ನುವ ಸೂತ್ರ. ಈ ಓಂ ಪ್ರವೃತ್ತೇಶ್ಚ ಓಂ ಅನ್ನುವ ಸೂತ್ರ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ಪರಮಾತ್ಮ ಎಲ್ಲವನ್ನು ಪ್ರವೃತ್ತಿ ಮಾಡಿಸುವವನು ಪರಮಾತ್ಮ ಒಬ್ಬನೇ ಹೇಳಿ, ಅದಾದ ಮೇಲೆ ಇನ್ನೊಂದು ಅದು ಅನ್ಯತ್ರ ಅಭಾವಾಧಿಕರಣ ಅನ್ನುವುದಾದ್ರೆ ಆದ್ಮೇಲೆ ಇದೆಲ್ಲ ಕೂಡ ನಮಗೆ ಎಲ್ಲಿ ಬರುತ್ತೆ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ, ದ್ವಿತೀಯ ಅಧ್ಯಾಯದಲ್ಲಿ ನಮಗೆ ದ್ವಿತೀಯ ಅಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ಬರುವಂತಹದ್ದು ಇತರ ವ್ಯಪ್ರದೇಶಾಧಿಕರಣ, ಅದೇ ವಿಧವಾಗಿ ಎರಡನೇ ಪಾದದಲ್ಲಿ ಬರುವಂತಹದ್ದು ರತನಾನುಪತ್ತಿ ಅಧಿಕರಣ, ಆ ಎರಡನೇ ಪಾದದಲ್ಲಿ ಅಂದ್ರೆ ಎರಡನೇ ಅಧ್ಯಾಯ ಎರಡನೇ ಪಾದದಲ್ಲಿ ಬರುವಂತಹದ್ದು ಅನ್ಯತ್ರ ಅಭಾವಾಧಿಕರಣ, ಅದೇ ವಿಧವಾಗಿ ಎರಡನೇ ಅಧ್ಯಾಯದಲ್ಲಿ ಎರಡನೇ ಪಾದದಲ್ಲಿ ಬರುವಂತಹದ್ದು ಅನ್ಯಥಾ ಅನುಮಿತ್ಯಧಿಕರಣ ಅನ್ನುವುದು. ಅಂದ್ರೆ ಈ ಅಧಿಕರಣಗಳಲ್ಲಿ ಕೂಡ ಜೀವನಿಗೆ ಕರ್ತೃತ್ವ ಇಲ್ಲ, ಎಲ್ಲವೂ ಪರಮಾತ್ಮನಿಗೆ ಕರ್ತೃತ್ವ ಅನ್ನುವಂತಹ ವಚನಗಳು ಬರುತ್ತೆ ಅಂತ ಹೇಳಿದೆ. ಅಲ್ಲಿ ಎಲ್ಲ ಬರುವ ವಚನಗಳು ಸ್ವತಂತ್ರದ ದೃಷ್ಟಿಯಲ್ಲಿ, ಅಂದ್ರೆ ಸ್ವತಂತ್ರನಾದ ಕರ್ತೃತ್ವ ಪರಮಾತ್ಮನಿಗೆ ಒಬ್ಬನಿಗೆ ಇದೆ ಅಂತ ಹೇಳುವಂತಹ ವಚನಗಳು ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ರಾಯರೆಲ್ಲ ಲಿಸ್ಟ್ ಮಾಡಿ ಹೇಳ್ತಾ ಇದ್ರೆ, ಆದಿಪದೇನ ಪ್ರವೃತ್ತೇಶ್ಚ ಅನ್ಯತ್ರ ಅಭಾವಾಚ ಅನ್ಯಥಾ ಅನುಮಿತೌ ಚ ನ ಶಕ್ತಿ ವಿಯೋಗಾತ್ ತೇಜೋ ಅತಸ್ತಥಾ ಹಿ ಆಹಾ ಇತ್ಯಾದಿ ಗ್ರಹ, ಇವೆಲ್ಲವೂ ಕೂಡ ನಾವು ತಗೋಬೇಕು, ಸ್ವೀಕಾರ ಮಾಡ್ಬೇಕಂತ ಹೇಳಿ ಇದು ಒಂದೊಂದು ಸೂತ್ರವನ್ನು ಲಿಸ್ಟ್ ಮಾಡಿ ಹೇಳಿದ್ದಾರೆ. ಏನು ಓಂ ಪ್ರವೃತ್ತೇಶ್ಚ ಓಂ ಅನ್ನೋದು ಒಂದು ಸೂತ್ರ, ಓಂ ಅನ್ಯತ್ರ ಅಭಾವಾಚ ಅನ್ನೋದು ಒಂದು ಸೂತ್ರ, ಓಂ ಅನ್ಯಥಾನುಮಿತೌ ಚ ಜ್ಞಶಕ್ತಿ ವಿಯೋಗಾತ್ ಓಂ ಅನ್ನೋದು ಇನ್ನೊಂದು ಸೂತ್ರ, ಓಂ ತೇಜೋತಸ್ತಥಾ ಹಿ ಆಹಾ ಓಂ ಅನ್ನೋದು ಇನ್ನೊಂದು ಸೂತ್ರ. ಈ ಸೂತ್ರಗಳು ಏನಿವೆ, ಎಲ್ಲ ಸೂತ್ರಗಳು ನೋಡಿದ್ರೆ ಉದಾಹರಣೆಗೆ ತೇಜೋ ಅತಸ್ತಥಾ ಹಿ ಆಹಾ ಅಂದ್ರೆ ನಮಗೆ ಒಂದು ವಾಕ್ಯ ಏನಂದ್ರೆ ವಾಯೋರಗ್ನಿರಜಾಯತ ವಾಯು ಅನ್ನುವ ವಾಚನವನ್ನು ನೋಡಿದ್ದೀವಿ. ವಾಯುವಿಂದ ಅಗ್ನಿ ಬಂತು ಅಂದ್ರೆ ಅಲ್ಲಿ ವಾಯುವಿನಿಂದ ತೇಜಸ್ಸು ಬಂತು ಅಂತ ಹೇಳಿದರೆ, ವಾಯು ಅಂತ ಹೇಳಿದ್ರೆ ವಾಯುನಾಮಕ ಪರಮಾತ್ಮ ಅಂತ ಹೇಳಿ, ಪರಮಾತ್ಮನಿಂದಲೇ ತೇಜಸ್ಸೆಲ್ಲವೂ ಬಂತು, ತೇಜೋಧಿಕರಣದಲ್ಲಿ ಬರುವಂತಹ ಮಾತು ಇದು, ತೇಜೋಧಿಕರಣದಲ್ಲಿ ಬರುವಂತಹ ಮಾತು. ಸೊ ಎಂದ್ರೆ ಏನಾಯ್ತು, ಎಲ್ಲವೂ ಪರಮಾತ್ಮನಿಂದೇ ಆಯ್ತು, ಎಲ್ಲವೂ ಪರಮಾತ್ಮನಿಂದೇ ಬಂತು, ಎಲ್ಲದಕ್ಕೂ ಕರ್ತ ಪರಮಾತ್ಮನೇ ಇತ್ಯಾದಿ ವಚನಗಳು ಬೇಕಾದಷ್ಟು ಕಡೆ ಬರುತ್ತೆ. ಎಲ್ಲಾ ವಚನಗಳು ಕೂಡ ನಮಗೆ ಪರಮಾತ್ಮನೇ ಕರ್ತ ಪರಮಾತ್ಮನೇ ಕರ್ತ ಅಂತ ಬರ್ತಾ ಇದಲ್ಲವಾ, ನಮ್ ಮತ್ತೆ ಜೀವಕರ್ತ ಅಂತ ನೀವು ಹೇಳ್ತಾ ಇದ್ದೀರಲ್ವಾ, ಏನು ಇದು ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ ಪರಮಾತ್ಮನ ಸ್ವತಂತ್ರ ಕರ್ತೃತ್ವವನ್ನು ಹೇಳುವಂತಹ ವಿಷಯಗಳು. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಆದರೆ ಜೀವನಿಗೆ ಪರತಂತ್ರ ಕರ್ತೃತ್ವ ಇದೆ ಹೇಳಿ ಹೇಳ್ತಾ ಇದ್ರು. ಸೊ ಇದಕ್ಕೆ ಏವಕಾರ ತಾತ್ಪರ್ಯ ಮಹಾ ಏವ ಜೀವ ಏವ ಕರ್ತ ಅನ್ನೋದು ಎಲ್ಲಿ ಹೇಳಲಿಲ್ಲ, ಈಶ್ವರ ಏವಕರ್ತ ಅಂತ ಮಾತ್ರ ವಾಕ್ಯಗಳಿದೆ. ಈಶ್ವರ ಏವಕರ್ತ ಅಂದ್ರೆ ಸ್ವತಂತ್ರ ಕರ್ತ ಅಂತ ಹೇಳಿ, ಜೀವ ಏವಕರ್ತ ಅನ್ನೋ ವಾಕ್ಯ ಎಲ್ಲಿ ಬರೋದಿಲ್ಲ. ಒಂದು ವೇಳೆ ಎಲ್ಲಾದ್ರೂ ಜೀವ ಏವಕರ್ತ ಅಂದ್ರೆ ಜೀವ ಏವ ಪ್ರತಂತ್ರ ಕರ್ತ ಅಂತ ತಗೋಬೇಕಷ್ಟೇ. ಸೊ ಜೀವ ಏವಕರ್ತ ಅನ್ನೋ ವಾಕ್ಯ ನಾರ್ಮಲ್ ಆಗಿ ಬರೋದಿಲ್ಲ. ಈಶ್ವರ ಏವಕರ್ತ ಅಂದ್ರೆ ಈಶ್ವರ ಏವ ಸ್ವತಂತ್ರ ಕರ್ತ ಅಂತ ಹೇಳಿ, ಜೀವೋಪಿ ಕರ್ತ ಅಂದ್ರೆ ಜೀವ ಸ್ವತಂತ್ರ ಕರ್ತ ಅಂತ ಹೇಳಿ ನಾವು ತಗೋಬೇಕು. ಅತ ಏವೈತಿ ಇತ ಅಕ್ರಿಯಾದಿನ ಅನ್ಯ ಕರ್ತೃತ್ವ ನಿರಾಸ ಪೂರ್ವಂ ಈಶ ಕರ್ತೃತ್ವ ಸಮರ್ಥನಾತ್ ಏವ ಇತ್ಯರ್ಥ. ಸೊ ಅದಕ್ಕೆ ಸಮರ್ಥನೆ ಮಾಡಿ ಹೇಳುವುದು ಅಂತ ಹೇಳಿದ್ರೆ, ಈಶ್ವರ ಏವಕರ್ತ ಅಂದ್ರೆ ಸ್ವತಂತ್ರ ಕರ್ತ ಅಂತ ಹೇಳಿ. ಅದಾದ್ಮೇಲೆ ನಮ್ಗೆ ಮುಖ್ಯವಾಗಿ ಕೆಲವು ಜನಕ್ಕೆ ಸಂದೇಹ ಬಂತು, ಆ ಸಂದೇಹ ಡೌಟ್ ಏನು ಅನ್ನೋದು ಆಮೇಲೆ ಹೇಳೋಣ. ಏತೇನ ಜೀವ ಈಶಯೋಹೋ ದ್ವಯೋಹೋ ಕರ್ತೃತ್ವ ಅಯೋಗಾದಿ ಯುಕ್ತಿ ದರ್ಶಿತ. ಇಬ್ಬರಿಗೂ ಕರ್ತೃತ್ವ ಇದೆ ಅಂತ ಹೇಳಿದರೆ ಹೇಗ್ರಿ, ದೆನ್ ಇಟ್ ಬಿಕಮ್ಸ್ ಎ ಕೈಂಡ್ ಆಫ್ ಎ ಸೆಲ್ಫ್ ಕಾಂಟ್ರಾಡಿಕ್ಟಿಂಗ್. ಕರ್ತೃತ್ವ ಅನ್ನೋದು ಯಾರಿಗೂ ಒಬ್ಬರಿಗೆ ಇರಬೇಕು, ಇಬ್ಬರಿಗೆ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಅದು ಸಯುಕ್ತಿಕವಿಲ್ಲ, ಇಟ್ ಡಸಂಟ್ ಸೌಂಡ್ ಪ್ರಾಪರ್, ಇಟ್ ಡಸಂಟ್ ಸೌಂಡ್ ಲಾಜಿಕಲ್ ಅಂತ ಹೇಳಿದರೆ, ಇಲ್ಲ ಇಟ್ ಸೌಂಡ್ಸ್ ಲಾಜಿಕಲ್. ನಾವು ಈಶ್ವರ ಏವ ಕರ್ತ, ಈಶ್ವರ ಏವ ಸ್ವತಂತ್ರ ಕರ್ತ, ಜೀವೋಪಿ ಕರ್ತ ಅಂದ್ರೆ ಇಬ್ಬರು ಕರ್ತಗಳು ಅಂತ ಹೇಳಿದ್ರೆ, ಒಬ್ಬರು ಸ್ವತಂತ್ರ ಕರ್ತ ಒಬ್ಬರು ಅಸ್ವತಂತ್ರ ಕರ್ತ ಅನ್ನೋ ತಗೋಬೇಕು ಅಂತ ಹೇಳಿ, ಏವಂ ಭಾಷ್ಯ ಉಕ್ತಾಂ ಯುಕ್ತಿಂ ಉಕ್ತ ಅಧುನಾ ಅನ್ಯತ್ರ ಉಕ್ತಾಂ ಚ ಯುಕ್ತಿಂ ವಿನಕ್ತಿ ಈಶ್ವರಸ್ಯೇವ ಇತಿ ಗೌರವಂ ಇತಿ ಅಂತೇಳಿ. ಇದು ನಮಗೆ ಕಲ್ಪನಾ ಗೌರವ ಕಲ್ಪನಾ ಲಾಘವ ಅನ್ನೋ ವಿಷಯದಲ್ಲಿ ಟೀಕಾಚಾರ್ಯ ಹೇಳಿದ ಮಾತುಗಳನ್ನು ನಮಗೆ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ ರಾಯರು. ಏನ್ ಹೇಳ್ತಾ ಇದ್ರೆ, ವಿಧಿ ನಿಷೇಧ ಶಾಸ್ತ್ರ ವೈಯಕ್ತಂತೂ ಸಿದ್ಧಾಂತೇ ಅಪಿ ಸಮಂ ದಾರು ಯೋಷವದ್ ಜೀವಸ್ಯ ಅಪಿ ಪರತಂತ್ರ ಕರ್ತೃತ್ವ ಉಪಗಮಾತ್ ಇತಿ ಭಾವ. ದಾರು ಯೋಷವತ್ ಅಂತ ಹೇಳಿ ಅಂದ್ರೆ ಏನು, ಕಾಕ್ಪೆಟ್ ಅಂತೀವಲ್ವ ನಾವು, ದಾರಿಯೋಷ ಅಂದ್ರೆ ಒಂದು ಕಟ್ಟಿಗೆಗೆ ಒಂದು ಗೊಂಬೆಯನ್ನು ಕಟ್ಟಿ ಆ ಕಟ್ಟಿಗೆಗೆ ದಾರ ಕಟ್ಟಿ ಆ ಗೊಂಬೆಯನ್ನು ಅಲ್ಲಾಡಿಸೋದು ಪಪ್ಪಟ್ ಶೋ ಅಂತ ನಾವು ಮಾಡ್ತೀವಿ. ಅಂದ್ರೆ ಪರಮಾತ್ಮ ಸೂತ್ರಧಾರಿ, ಜಗನ್ನಾಟಕ ಸೂತ್ರಧಾರಿ, ಅವನು ಎಲ್ಲ ಸೂತ್ರಗಳನ್ನು ಹಿಡ್ಕೊಂಡು ಜೀವರಾಶಿಗಳನ್ನೆಲ್ಲ ಪಪ್ಪೆಟ್ ತರ ಆಡಿಸ್ತಾ ಇದ್ದಾನೆ ಅವನು. ಅಂದ್ರೆ ಪರತಂತ್ರ ಕರ್ತೃಗಳಾಗಿದ್ದಾರೆ, ಪಪ್ಪೆಟ್ ತರ ಇದ್ದಾರೆ ಜೀವರಾಶಿಗಳೆಲ್ಲ, ಪರಮಾತ್ಮನ ಕೈಲಿ ಆಟ ಬೊಂಬೆಗಳಂತೆ ಇದ್ದಾರೆ ಅಂತ ಹೇಳಿ. ಆವಾಗ ನಮಗೆ ಬರುವಂತಹ ಸಂದೇಹ ಎಂದ್ರೆ ಮುಖ್ಯವಾದ ಸಂದೇಹ, ಹಾಗಾದ್ರೆ ಜೀವ ಪರತಂತ್ರ ಕರ್ತ ಅಂತ ನೀವು ಹೇಳಿದರೆ ಜೀವನಿಗೆ ಯಾಕೆ ರೀ ಇಷ್ಟು ಈಸ್ ನಾಟ್ ರೆಸ್ಪಾನ್ಸಿಬಲ್ ದೆನ್ ಎವ್ರಿಥಿಂಗ್? ಪ್ರೇರಣೆ ಒಳಗಿದ್ದು ಪರಮಾತ್ಮ ಪ್ರೇರಣೆ ಕೊಡ್ತಾನೆ, ಎಲ್ಲವೂ ಕೂಡ ಪರಮಾತ್ಮನೇ ಮಾಡಿಸ್ತಾನೆ, ಎಲ್ಲ ಪರಮಾತ್ಮನೇ ಮಾಡ್ತಾನೆ ಮಾಡಿಸ್ತಾನೆ ಮಾಡಿ ಮಾಡಿಸುವ ಅಂತ ಹೇಳಿದರೆ ಜೀವನಿಗೆ ಯಾವುದ ಫಲವೂ ಸಿಗದೇ ಇರಬೇಕು. ಜೀವ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್, ವಾಟ್ ಎವರ್ ಹ್ಯಾಪನ್, ವೈ ಶುಡ್ ಹಿ ಬಿ ಪನಿಶ್ಡ್, ವೈ ಶುಡ್ ಹಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್? ಅವನು ಸ್ವತಂತ್ರ ಕರ್ತನಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವುದು ಹತ್ತಬಾರದು. ಹಿ ಶುಡ್ ಬಿ ಶುಡ್ ನಾಟ್ ಪೇ ದ ಪ್ರೈಸ್ ಫಾರ್ ಎನಿಥಿಂಗ್. ಅವನು ಮಾಡಿದ್ದಕ್ಕೆ ಅವನು ಇದು ಮಾಡಿದ್ದು ನಮ್ಮ ಮಹಾದಾಯ ಅಂತ ಹೇಳಿ ಇದು ಅವನಿಗೆ ಅನುಭವ ಮಾಡಲೇಬೇಕು, ಅದು ಮಾಡಲೇಬೇಕು, ಇದು ಅನುಭವಿಸಲೇಬೇಕು. ಹಿ ಹ್ಯಾಸ್ ಟು ಪೇ ಎ ಪ್ರೈಸ್ ಫಾರ್ ವಾಟ್ ಎವರ್ ಹಿ ಡಸ್ ಅಂತ ಹೇಳಿ. ಬಟ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್, ಸ್ವತಂತ್ರ ಇಲ್ಲ, ಅಸ್ವತಂತ್ರನಾಗೆ ಮಾಡ್ತಾ ಇದ್ದಾನೆ. ಪರತಂತ್ರ ಒಂದು ದಾರು ಯೋಶದಂತೆ ಅಂದ್ರೆ ಆ ವಿಧವಾಗಿ ಆಟ ಗೊಂಬೆದಂತೆ ಇದ್ದರೆ ಜೀವನಿಗೆ ಯಾಕೆ ಬರುತ್ತೆ ಅಂತ, ವೈ ಶುಡ್ ಹಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ. ಅವನು ಪರತಂತ್ರ ಕರ್ತನ ಹೌದೋ ಅಲ್ಲವೋ? ಕರ್ತಕ್ಕೆ ಪರತಂತ್ರ ಅಂತ ಹೇಳಿದರೆ ಆ ಫಲಕ್ಕೂ ಪರತಂತ್ರನೇ ಅವನು. ಅಂದ್ರೆ ಇಫ್ ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ಸ್ ದೆನ್ ಹಿ ಈಸ್ ಆಲ್ಸೋ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಫ್ರೂಟ್ಸ್ ಆಫ್ ದ ಆಕ್ಷನ್ಸ್ ಆಲ್ಸೋ. ಅಂದ್ರೆ ಏನಾಯ್ತು, ಪರತಂತ್ರತ್ವ ಮಾಡುವುದರಲ್ಲಿ ಮಾತ್ರವೇ ಅಲ್ಲ, ಪರತಂತ್ರತ್ವ ಫಲದಲ್ಲಿಯೇ ಇದೆ ಅವನಿಗೆ. ಇಫ್ ಹಿ ಈಸ್ ಪರತಂತ್ರ ಕರ್ತ ಅಂತ ಹೇಳಿದರೆ ಆ ಪರತಂತ್ರ ಕರ್ತೃತ್ವದಿಂದ ಬರುವಂತಹ ಫಲದಲ್ಲಿ ಕೂಡ ಪರತಂತ್ರತ್ವ. ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಅಲ್ಲ, ಹಿ ಹ್ಯಾಸ್ ನೋ ಸ್ವತಂತ್ರ ಫಾರ್ ದಟ್. ಕರ್ತೃತ್ವದಲ್ಲಿ ಸ್ವತಂತ್ರ ಹೇಗೆ ಇಲ್ಲವೋ ಫಲದಲ್ಲಿ ಕೂಡ ಸ್ವತಂತ್ರ ಇಲ್ಲ. ನಾವು ಜೀವನಿಗೆ ಸ್ವತಂತ್ರ ಕರ್ತ ಫಲ ಸಿಗಬೇಕಂದ್ರೆ ಅವನು ಸ್ವತಂತ್ರ ಕರ್ತನಾಗಬೇಕು ಅಂತ ನಾವು ಒಂದು ವೇಳೆ ಹೇಳಿದರೆ ದೆನ್ ಇಟ್ ಹ್ಯಾಸ್ ಎ ಲಾಜಿಕಲ್ ಇನ್ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಒಂದು ಕಾರ್ಯ ಮಾಡುವುದರಲ್ಲಿ ಕರ್ತೃತ್ವದಲ್ಲಿ ಜೀವನಿಗೆ ಸ್ವತಂತ್ರ ಇದ್ದರೆ ದ ಮೊಮೆಂಟ್ ಹಿ ಹ್ಯಾಸ್ ದ ಸ್ವಾತಂತ್ರ ದೆನ್ ಹಿ ಸೇಸ್ ಐ ವಿಲ್ ಡೂ ವಾಟ್ ಎವರ್ ಐ ವಾಂಟ್ ಅಂಡ್ ದೆನ್ ದ ಫಲ ಶುಡ್ ಆಲ್ಸೋ ಬಿ ವಾಟ್ ಐ ವಾಂಟ್ ಅನ್ನೋದನ್ನು ಬರುತ್ತೆ. ಯಾಕಂದ್ರೆ ನನಗೆ ಬೇಕಾದ ಹಂಗೆ ನಾನು ಮಾಡ್ತೀನಿ ಅಂದ್ರೆ ಫಲವು ನನಗೆ ಬೇಕಾದ ಹಂಗೆ ನನಗೆ ಬರಬೇಕು. ಸ್ವಾತಂತ್ರತ್ವ ಅನ್ನೋದು ಫಲ ಕಾರ್ಯ ಎಲ್ಲದರಲ್ಲಿಯೂ ಕೂಡ ಸ್ವಾತಂತ್ರ್ಯ. ಇಟ್ ಈಸ್ ಆಲ್ ರೌಂಡ್ ಇಂಡಿಪೆಂಡೆನ್ಸ್ ಓನ್ಲಿ. ಸೊ ನನಗೆ ಕಾರ್ಯ ಮಾಡುವುದರಲ್ಲಿ ಮಾತ್ರ ಸ್ವಾತಂತ್ರ್ಯ ಇದೆ, ಫಲದಲ್ಲಿ ಮಾತ್ರ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಪರಮಾತ್ಮನಿಗೆ ಏನು ಮಾಡಿದ್ರೆ ಅವನಿಗೆ ಯಾಕೆ ಏನು ಹತ್ತೋದಿಲ್ಲ? ಸ್ವತಂತ್ರ ಅವನೆಲ್ಲವೂ ಸ್ವತಂತ್ರವಾಗಿ ಮಾಡ್ತಾನೆ, ಕೋಸ್ಕರ ಅವನಿಗೆ ಯಾವ ಬಾಧಕವೂ ಇಲ್ಲ. ಹಿ ಈಸ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್. ಅಷ್ಟೇ ಅಲ್ಲದೆ ಆ ಪರಮಾತ್ಮನಲ್ಲಿ ಕಾರುಣ್ಯ ಭಾವ ಎಲ್ಲಿ ಬರುತ್ತೆ ಅಂದ್ರೆ ಅವನಿಗೆ ಅಷ್ಟು ಸ್ವಾತಂತ್ರ್ಯ ಇದ್ದರೂ ಕೂಡ ಅವನು ತನ್ನ ಇಷ್ಟ ಬಂದಂತೆ ಪರಮಾತ್ಮ ಮಾಡುವುದಿಲ್ಲ. ಈ ಆಯಾ ಜೀವರಾಶಿಗಳಿಗೆ ಇರುವಂತಹ ಯೋಗ್ಯತಾನುಸಾರವೇ ಅವನು ಅವರವರಿಗೆ ತಕ್ಕಂತನೇ ಪ್ರೇರಣೆಯನ್ನು ಕೊಟ್ಟು ಅವರವರ ಜೀವರಾಶಿಗಳಿಗೆ ಯೋಗ್ಯತಾನುಸಾರವೇ ಅವನು ಮಾಡಿ ಮಾಡಿಸಿ ಅವರಿಗೆ ಸಿಗಬೇಕಾಗಿದ್ದ ಫಲವನ್ನೇ ತಾನು ನಿಷ್ಪಕ್ಷಪಾತದಿಂದ, ಯಾವ ಪಕ್ಷಪಾತ ಬುದ್ಧಿ ಇಲ್ಲದೆ ಅವನು ಕರುಣಾಮಯತ್ವ ಅಲ್ಲಿ ಬರುತ್ತೆ. ಆ ಕಾರಣದಿಂದ ಅವರವರಿಗೆ ಹೇಗೆ ಏನು ಸಿಗಬೇಕು ಹಾಗೆ ಅವನು ಸಿಗುವಂತೆ ಮಾಡ್ತಾನೆ ಅವನು ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿರೋ ವಿಷಯ. ಅದಕ್ಕೆ ಅದನ್ನು ಹೇಳ್ತಾ ಇದ್ದೆ, ವಿಧಿ ನಿಷೇಧ ಶಾಸ್ತ್ರ ವೈಯಕ್ತಂತು ಸಿದ್ಧಾಂತೇ ಅಪಿ ಸಮಂ ದಾರು ಯೋಶವ ಜೀವಸ್ಯ ಅಪಿ ಪರತಂತ್ರ ಕರ್ತೃ ಉಪಗಮಾತ್ ಇತಿ ಭಾವ ವೈಪರೀತ್ಯಂ ಕಿಂ ನ ಇತ್ಯಾಹ ನ ಖಲು ಇ ನ ಅಪಿ ನ ಅನ್ಯಃ ಕರ್ತ ಇತಿ ಶುದ್ಧ ಇತ ಅಕ್ರಿಯಾದಿ ಯುಕ್ತ್ಯಾಚ ನಿಷಿದ್ಧಂ ಜೀವಕರ್ತೃತ್ವಂ ಉಪಾದಾತುಂ ಯುಕ್ತಿಂ ಇತ್ಯಪಿ ಯೋಜ್ಯಂ. ನಾವು ಏನು ಮಾಡ್ಬೇಕಂದ್ರೆ ನ ಅಪಿ ನಾಣ್ಯಕರ್ತ ಇದೆ ಶುದ್ಧ ಅಂದ್ರೆ ನಾಣ್ಯಕರ್ತ ಹರಿಕರ್ತ ಬೇರೆ ಯಾರು ಕರ್ತರಲ್ಲ, ಈಶ್ವರ ಒಬ್ಬನೇ ಕರ್ತ ಅನ್ನುವ ಶ್ರುತಿ ಈ ವಾಕ್ಯಗಳಿಂದ ನಾವು ತಿಳ್ಕೋಬೇಕಾಗಿದೆ ಏನಂದ್ರೆ ಹಿತ ಅಕ್ರಿಯಾದಿ ಯುಕ್ತ್ಯಾಚ ನಿಷಿದ್ಧಂ ಜೀವಕರ್ತೃತ್ವ ಉಪಾದಾತುಂ. ಅಂದ್ರೆ ಜೀವಕರ್ತೃತ್ವ ನಿಷೇಧವನ್ನು ಮಾಡ್ತಾ ಇರೋದು ಹಿತ ಅಕ್ರಿಯಾದಿ ಯುಕ್ತಿಯ ಅಂದ್ರೆ ತನಗೆ ಹಿತವಾದನ್ನು ಮಾಡದೇ ಇರುವುದು, ಅಹಿತವಾದವನ್ನು ಮಾಡುವುದು. ಜೀವನಿಗೆ ನಾವು ಜೀವನದಲ್ಲಿ ಬೇಕಾದಷ್ಟು ಕಣ್ಣಿಗೆ ಕಾಣಿಸುತ್ತೆ ನಮಗೆ, ವಿ ಸೀ ದಟ್ ಏನೋ ಒಂದು ಮಾಡ್ಬೇಕು ಅನ್ಕೊಳ್ತಾನೆ ಒಳ್ಳೇದಾಗತ್ತೆ, ಅದು ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಯಾವುದೋ ಒಂದು ಕೆಟ್ಟದಾಗತ್ತೆ ಅದು ಮಾಡಕೂಡ್ದು ಅನ್ಕೊ ಇದು ಆಗಕೂಡ್ದು ತನಗೆ ಅನ್ಕೊಳ್ತಾನೆ ಆಗತ್ತೆ. ಸೊ ಈ ಕಾರಣದಿಂದ ಜೀವನಿಗೆ ನಮಗೆ ಈ ಸ್ವತಂತ್ರ ಕರ್ತೃತ್ವವನ್ನು ಮಾತ್ರವೇ ನಿಷೇಧ ಮಾಡ್ತಾರೆ ಹೊತ್ತು ಯಾವ ಕರ್ತೃತ್ವ ಇಲ್ಲ ಅಂತ ಅದನ್ನು ನಿಷೇಧ ಮಾಡ್ತಾ ಇಲ್ಲ ಅಂತ ಹೇಳಿ ಅದನ್ನು ನಾವು ಆ ವಿಧವಾಗಿ ನಾವು ಯೋಚನೆ ಮಾಡಬೇಕು. ಏತೇನ ಭಾಷ್ಯೇ ಈಶ್ವರಸ್ಯ ಏವ ಕರ್ತೃತ್ವ ಮುಕ್ತಂ ಸಮರ್ಥಿತಂ ಇತಿ ಉಕ್ತೇಹೆ ಉಪಯೋಗ ದರ್ಶಿತಃ. ಅದಕ್ಕೆ ಈಶ್ವರ ಒಬ್ಬನೇ ಕರ್ತ ಅನ್ನುವ ವಾಕ್ಯವನ್ನು ಆ ವಿಧವಾಗಿ ಸಮರ್ಥನೆ ಮಾಡಬೇಕು ನಾವು. ಜೀವ ಅಪಿ ಕರ್ತ ಅನ್ನುವ ವಿಷಯವನ್ನು ನಾವು ಅಸ್ವತಂತ್ರ ಕರ್ತೃತ್ವದಿಂದ ಸಮರ್ಥನೆ ಮಾಡಬೇಕು. ಅಂದ್ರೆ ಈ ಶ್ರುತಿ ವಾಕ್ಯಗಳನ್ನು ಹೇಗೆ ಸಮರ್ಥನೆ ಮಾಡಬೇಕಂದ್ರೆ ಆಯಾ ಸಂದರ್ಭಗಳನ್ನು ತಗೊಂಡು ಸಯುಕ್ತಿಕವಾಗಿ ಲಾಜಿಕಲ್ ಆಗಿ ಅಪ್ರೋಚ್ ಮಾಡಿ ನಾವು ಸಮರ್ಥನೆ ಮಾಡಬೇಕು ಅನ್ನೋದು. ದ್ವಯೋಹೋ ಕರ್ತೃತ್ವ ಅಯೋಗಾದ್ ಈಶ್ವರಸ್ಯೇವ ಕರ್ತೃತ್ವೇ ಲಾಘವಾಚ ಇತ್ಯರ್ಥ. ಇಬ್ಬರಿಗೆ ಕರ್ತೃತ್ವ ಇರುವಾಗ ಒಬ್ಬರಿಗೆ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಲಾಘವಾಗತ್ತೆ. ಇಬ್ಬರಿಗೆ ಕರ್ತೃತ್ವ ಇರುವಾಗ ಇಬ್ಬರಿಗೂ ಸ್ವತಂತ್ರ ಕರ್ತೃತ್ವ ಇಲ್ಲ, ಇಬ್ಬರಿಗೆ ಸ್ವತಂತ್ರ ಕರ್ತೃತ್ವ ಇದೆ ಅಂತ ತಿಳ್ಕೊಂಡ್ರೆ ಕಲ್ಪನಾ ಗೌರವ ಆಗತ್ತೆ. ಆದರೆ ಪರಮಾತ್ಮನಿಗೆ ಸ್ವತಂತ್ರ ಕರ್ತೃತ್ವ ಇದೆ, ಜೀವನಿಗೆ ಅಸ್ವತಂತ್ರ ಕರ್ತೃತ್ವ ಇದೆ ಅಂತ ತಿಳ್ಕೊಂಡ್ರೆ ಅದು ಕಲ್ಪನಾ ಲಾಘವವೂ ಆಗೋದಿಲ್ಲ, ಕಲ್ಪನಾ ಗೌರವವೂ ಆಗೋದಿಲ್ಲ. ಅದು ಸರಿಯಾದ ಸೈಕ್ತಿಕತ್ವೇ ಅಯಂ ಹೇತು. ಅದು ಸೈಕ್ತಿಕವಾದಂತಹ ಪ್ರಾಪರ್ ರಿಕನ್ಸಿಲಿಯೇಷನ್ ಅಂತೇಳಿ ನಾವು ತಗೋಬೇಕು. ಜೀವ ಅಪಿ ಕರ್ತ ಇತಿ ಭಾಷ್ಯ ಅರ್ಥಮಾಹ ಅಸ್ತಿ ಏವ ಇತಿ. ಅಂದ್ರೆ ಜೀವನಿಗೆ ಕರ್ತೃತ್ವ ಇದ್ದೇ ಇದೆ. ಜೀವಸ್ಯ ಅಕರ್ತೃತ್ವೇ ಶಾಸ್ತ್ರಸ್ಯ ವೈಯತ್ಯಾದ್ ಇತಿ ಅನ್ಯತ್ರ ಉಕ್ತ ಅನುರೋಧೇನ ಭಾಷ್ಯ ಅರ್ಥಂ ಆಹ ತತ್ ಅಭಾವ ಇತಿ. ಅಂದ್ರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ನಮಗೆ ಆ ಅಭಾವ ಅಂದ್ರೆ ಕರ್ತೃತ್ವದ ಅಭಾವ ಮಾತಾಡಿದ್ರೆ ಶಾಸ್ತ್ರದ ವೈಯಕ್ತ್ಯ ಅಂದ್ರೆ ಶಾಸ್ತ್ರ ಎಲ್ಲ ವೇಸ್ಟ್ ಅನ್ನುವುದು ಆಗತ್ತೆ. ಅದಕ್ಕೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಇದೇತ ಬ್ರಾಹ್ಮಣೋ ನ ಹಂತವ್ಯ ಇತ್ಯಾದಿ ವಿಧಿ ನಿಷೇಧ ರೂಪಸ್ಯ ಇತ್ಯರ್ಥ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಇದೇತ ಅನ್ನೋದು ವಿಧಿವಾಕ್ಯ. ಇಟ್ ಈಸ್ ಟು ಬಿ ಡನ್. ಜ್ಯೋತಿಷ್ಠೋಮ ಅನ್ನುವ ಯಾಗ ಸ್ವರ್ಗವನ್ನು ಬಯಸುವವನು ಮಾಡಬೇಕು ಅನ್ನುವುದು ವಿಧಿವಾಕ್ಯ. ಬ್ರಾಹ್ಮಣೋ ನ ಹಂತವ್ಯ, ಬ್ರಾಹ್ಮಣನಾದವನ್ನು ನಾವು ಸಂಹಾರ ಅಂದ್ರೆ ಯಾರಾದ್ರೆ ಬ್ರಹ್ಮ ಜ್ಞಾನ ಉಳ್ಳವನಾಗಿದ್ದಾನೋ ಅವನ ಸಂಹಾರವನ್ನು ಮಾಡಕೂಡದು ಅನ್ನೋದು ನಿಷೇಧ ವಾಕ್ಯ. ವಿವಿಧವಾದ ವಿಧಿ ನಿಷೇಧ ರೂಪವಾದ ವಾಕ್ಯಗಳ ಅರ್ಥವನ್ನು ನಾವು ಸಾರ್ಥಕಪಡಿಸಬೇಕೆಂದರೆ ಜೀವನಿಗೆ ಕರ್ತೃತ್ವ ಇದೆ ಅನ್ನುವ ಮಾತನ್ನು ಒಪ್ಪಲೇಬೇಕು. ತರ್ಕಸ್ಯ ಅಪ್ರಯೋಜಕತ್ವ ನಿರಾಹ ನಹಿ ಇತಿ ಅಂತೇಳಿ. ತರ್ಕದ ಒಂದು ಅಪ್ರಯೋಜಕತ್ವ ಹೇಳ್ತಾ ಇದ್ದಾರೆ ಎಲ್ಲಿ, ನಹಿ ಎನ್ನುವ ವಾಕ್ಯದಿಂದ ನಾವು ಇದು ನಹಿ ಕರ್ತಾರಂ ಅಂತರೇಣ ಅರಣ್ಯ ರೋದನಾಯಮಾನ ಶಾಸ್ತ್ರಸ್ಯ ಸಾರ್ಥಕ್ಯಂ ಭವತಿ ಅನ್ನುವ ನಮಗೆ ಹೇಳಿದ ಮಾತಿಗೆ ಅದನ್ನು ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಒನ್ ದಟ್ ಈಸ್ ಬೀಯಿಂಗ್ ರೆಫರ್ಡ್ ಹಿಯರ್. ನಹಿ ಇತಿ ಅನ್ನುವುದು ಭಾವದೀಪೆಯಲ್ಲಿ ರಾಯರು ಹೇಳುವಂತಹ ಮಾತು, ಅದನ್ನು ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಅಸ್ತು ಅನ್ಯತೇವ ಕರ್ತೃ ಇತ್ಯತ ಆಹ ನ ಚ ಇತಿ. ತೌ ಅಂದ್ರೆ ನಾನು ಹೇಳಿದಂತೆ ತೌ ಅಂದ್ರೆ ಅವೆರಡು ಯಾವ ತೌ ವಿಧಿ ನಿಷೇಧೌ ನ ಅಪಿ ಮುಕ್ತಂ ಪ್ರತಿ ಯಾಹತೇಹೇ ಇತಿ ಭಾವ. ಇಲ್ಲಿ ಇನ್ನು ನಮಗೆ ಹಾಗಾದ್ರೆ ನಾವೇನು ಹೇಳ್ತಾ ಇದ್ದೀವಿ, ಜಡ ಪರಮಾತ್ಮ ವಿಷಯವನ್ನು ಹೇಳ್ತಾ ಇದ್ದೀವಿ, ಜೀವದ ವಿಷಯವನ್ನು ಹೇಳ್ತಾ ಇದ್ದೀವಿ. ಸೊ ಜಡಕ್ಕೆ ಪರಮಾತ್ಮನಿಗೆ ಆಗಿ ಹೊರಟಿಲ್ಲ ವಿಧಿ ನಿಷೇಧಗಳಂತೆ, ಜೀವನಿಗೆ ಆಗಿ ಹೊರಟಿದೆ ಅಂತ ಹೇಳಿದ್ರೆ ಮತ್ತು ಜೀವರಾಶಿಗಳಲ್ಲಿ ದೇರ್ ಆರ್ ಟೂ ಕ್ಲಾಸಿಫಿಕೇಶನ್. ಮೊತ್ತ ಒಟ್ಟಿಗೆ ಒನ್ ಇಸ್ ಜಡ, ಒನ್ ಇಸ್ ಪರಮಾತ್ಮ, ಅವೆರಡಕ್ಕೂ ವಿಧಿ ನಿಷೇಧಗಳಲ್ಲ ಅಂತ ಹೇಳಿದರೆ ಜೀವರಾಶಿಗಳಿಗಾಗಿ ವಿಧಿ ನಿಷೇಧಗಳು ಹೊರಟಿದೆ. ಜೀವರಾಶಿಗಳಲ್ಲಿ ಅಗೇನ್ ದೇರ್ ಆರ್ ಟೂ ಕ್ಲಾಸಿಫಿಕೇಶನ್ಸ್, ಒಂದು ಮುಕ್ತ ಜೀವಿ ರಾಶಿಗಳು, ಒಂದು ಅಮುಕ್ತ ಜೀವಿ ರಾಶಿಗಳು. ಸೊ ನ ಅಭಿ ಮುಕ್ತಂ ಪ್ರತಿ ಇನ್ನೂ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಈ ವಿಧಿ ನಿಷೇಧ ವಾಕ್ಯಗಳು ಮತ್ತು ನೀವು ಜೀವರಾಶಿಗಳಿಗೆ ಹೊರಟಿದೆ ಅಂದ್ರೆ ಓ ಮುಕ್ತ ಜೀವರಾಶಿಗಳಿಗಾಗಿ ಹೊರಟಿದ್ದು ಅನ್ನುವ ಸಂದೇಹ ಮಾತ್ರ ಮಾಡಬೇಡಿ. ನ ಅಭಿ ಮುಕ್ತಂ ಪ್ರತಿ ಯಾಹತೇಹೇ ಇತಿ ಭಾವ, ಮುಕ್ತನಿಗಾಗೂ ಹೊರಟಿಲ್ಲ. ಯಾಕಂದ್ರೆ ಅದು ವ್ಯಾಹತ ಅಂದ್ರೆ ಏನು, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಮುಕ್ತರಾದ ಜೀವರಾಶಿಗಳಿಗಾಗಿ ವಿಧಿ ನಿಷೇಧ ವಾಕ್ಯಗಳು ಹೊರಟಿದೆ, ಶಾಸ್ತ್ರಗಳೆಲ್ಲ ಹೊರಟಿದೆ ಅಂತ ಹೇಳಿದ್ರು ದಟ್ ಇಸ್ ಆಲ್ಸೋ ಮೀನಿಂಗ್ ದಸ್. ಅಂದ್ರೆ ಈ ವಿಧಿ ನಿಷೇಧ ವಾಕ್ಯಗಳು ಕೂಡ ಮುಕ್ತರಾದ ಜೀವರಾಶಿಗಳಿಗಾಗಿ ಹೊರಟಿಲ್ಲ. ಅಮಾಂ ಜೀವಾಸಾಸೋ ದಿ ವಿಧಿ ನಿಷೇಧ ಶಾಸ್ತ್ರಗಳು ಯಾರಿಗಾಗಿ ಹೊರಟಿದೆ, ಅಮುಕ್ತ ಜೀವರಾಶಿಗಳಿಗಾಗಿ. ಸೊ ದೋಸ್ ಹು ಆರ್ ಅನ್ಲಿವರೆಡ್ ಸ್ಟಿಲ್ ಸಂಸಾರ ದಶೆಯಲ್ಲಿ ಇರುವಂತಹ ಅಮುಕ್ತ ಜೀವರಾಶಿಗಳಿಗಾಗಿಯೇ ವಿಧಿ ನಿಷೇಧ ವಾಕ್ಯಗಳು ಶಾಸ್ತ್ರಗಳು ಇವೆಲ್ಲವೂ ಹೊರಟಿದೆ. ಆ ಕಾರಣದಿಂದ ಇಲ್ಲಿ ನಮಗೆ ಪ್ರಸಂಗ ಪ್ರಸಕ್ತಿ ಯಾವುದು, ದ ಕಾಂಟೆಕ್ಸ್ಟ್ ಯಾವುದು ಅಂದ್ರೆ ಅಮುಕ್ತ ಜೀವರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಕರ್ತೃತ್ವ ಇದೆಯೋ ಇಲ್ಲವೋ ಅಂದ್ರೆ ಅವರಿಗೆ ಅಸ್ವಾತಂತ್ರ ಕರ್ತೃತ್ವ ಇದೆ. ಆ ಕಾರಣದಿಂದ ಅವರಿಗೆ ಸಿಗಬೇಕಾಗಿದ್ದ ಫಲಗಳು ಕೂಡ ಅಸ್ವಾತಂತ್ರ್ಯದಿಂದ ಅವರಿಗೆ ಸಿಗತ್ತೆ. even though they are not swatantakartas. Why they are paying a price for that? Because they are aswatantakartas. Avarga swatantra illa. Akarana they have to pay a price for that. Ashyam sautra hetoho vyatireka mukhena upadakam iti bhavena tasyapi kartrutve sahastartha siddhescha iti anyatra ukti anurodhena ashyasya viparyaye paryavasana mukhena sutra artham aha. ಅಂದ್ರೆ ಏನು ಭಾಷ್ಯದಲ್ಲಿ ಸ್ತೋತ್ರ ಹೇತು ಅಂದ್ರೆ ಸೂತ್ರದ ಹೇಳಬೇಕಾಗಿರೋ ಹೇತು ವಾಟ್ ಈಸ್ ಏನ್ ವ್ಯತಿರೇಕ ಸ್ತೋತ್ರ ಹೇತೋ ವ್ಯತಿರೇಕ ಮುಖೇನ ಉಪಾದಕ. ವ್ಯತಿರೇಕ ಮುಖೇನ ಅಂದ್ರೆ ಏನು, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ವಿಧಿ ನಿಷೇಧಗಳು ವ್ಯರ್ಥವಾಗತ್ತೆ ಆ ಕಾರಣದಿಂದ ವ್ಯತಿರೇಕ ಮುಖೇನ. ಸೊ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ತದೆ. ಅಂದ್ರೆ ಹಾಗಾದ್ರೆ ನಿಮಗೆ ಈ ಶಾಸ್ತ್ರಾರ್ಥಗಳು ವ್ಯರ್ಥವಾಗಕೂಡದು ಅಂತ ಹೇಳಿದರೆ ಜೀವಕರ್ತ ಅಂತ ಒಪ್ಪಬೇಕು. ಜೀವಕರ್ತ ಅಂತ ಒಪ್ಪದೇ ಇದ್ದರೆ ಶಾಸ್ತ್ರಾರ್ಥಗಳು ವ್ಯರ್ಥವಾಗತ್ತೆ. ಸೊ ಅದಕ್ಕೆ ವ್ಯತಿರೇಕ ಮುಖೇನ ಉಪಪಾದಕಮಿತಿ ಭಾವೇನ ತಸ್ಯಾಪಿ ಕರ್ತೃತ್ವೇ ಶಾಸ್ತ್ರಾರ್ಥ ಸಿದ್ಧೇಶ ಇತಿ ಅನ್ಯತ್ರ ಉಕ್ತಿ ಅನುರೋಧೇನ ಭಾಷ್ಯಸ್ಯ ವಿಪರ್ಯಯೇ ಪರ್ಯವಸಾನ ಮುಖೇನ ಸೂತ್ರಾರ್ಥ. ಪರ್ಯವಸಾನ ಮುಖದಿಂದ ಸೂತ್ರನ ಹೇಳ್ತಾ ಇದ್ದಾರೆ. ಏನು ಅತ ಅತ ಅನ್ನುವ ಮಾತುದಿಂದ ಅತ ಅಂದ್ರೆ ಏನು, ಅತ ಆಹ ಓಂ ಕರ್ತಾ ಶಾಸ್ತ್ರಾರ್ಥವತ್ವ ಅಂದ್ರೆ ಏನು, ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವ ಅಪಿ ಕರ್ತ. ಅದು ವ್ಯತಿರೇಕ ಮುಖದಿಂದ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಜೀವನಿಗೆ ಕರ್ತೃತ್ವ ಒಪ್ಪದೇ ಇದ್ದರೆ ಶಾಸ್ತ್ರಗಳು ವ್ಯರ್ಥವಾಗತ್ತೆ, ಆ ಕಾರಣದಿಂದ ಕರ್ತೃತ್ವ ಅಭಾವವನ್ನು ಕರ್ತೃತ್ವ ಇಲ್ಲದೇ ಇರುವುದು ಅನ್ನುವುದು ಶಾಸ್ತ್ರಗಳ ಅಪ್ರಯೋಜಕತ್ವವನ್ನು ಹೇಳುತ್ತೆ. ನಾವು ಹಾಗೆ ಹೇಳಕೂಡದು, ಜೀವನೇ ಕರ್ತ ಅಂತ ಒಪ್ಪಬೇಕು ಅಂತ ಹೇಳಿ ಅತ ಅನ್ನುವ ವ್ಯಾಖ್ಯದಿಂದ ಆಚಾರ್ಯರು ನಮಗೆ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ವಿಪಕ್ಷೇ ಬಾಧಕ ಭಾವಾತ್ ಇತ್ಯರ್ಥ ಸಹ ಅಪಿ ಕರ್ತ ಜೀವ ಅಪಿ ಕರ್ತ. ಅದಕ್ಕೆ ಸೂತ್ರೆ ನ ಇತಿ ಅನುವೃತ್ತಿ ಇತಿ ಭಾವ. ನಾವು ನಾವು ಈ ವಿಷಯದಿಂದ ನಾವು ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹೇಳಿ ಶ್ರೀರಾಘವೇಂದ್ರ ಸ್ವಾಮಿಗಳು ಭಾವದೀಪೆಯಲ್ಲಿ ಟೀಕಾಚಾರ್ಯ ಹೇಳಿದ ಮಾತುಗಳನ್ನು ಸ್ಪಷ್ಟೀಕರಿಸಿ ನಮಗೆ ಆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ಮೂಲಕವಾಗಿ ನಮಗೆ ಶ್ರುತಿ ವಾಕ್ಯಗಳ ಸಮನ್ವಯವನ್ನು ಮಾಡಿ ಜೀವನು ಕೂಡ ಕರ್ತ ಪರಮಾತ್ಮ ಸ್ವತಂತ್ರ ಕರ್ತ ಜೀವ ಅಸ್ವತಂತ್ರ ಕರ್ತ ಅಂತೇಳಿ ದಾರು ಯೋಷದಂತೆ ಅಂದ್ರೆ ಪಪ್ಪೆಟ್ ಅಂತೆ ಇದ್ದರೂ ಕೂಡ ಜೀವ ತಾನು ಮಾಡಿದ್ದನ್ನು ಪರಮಾತ್ಮ ಅದಕ್ಕೆ ಬೇಕಾದ ಫಲವನ್ನು ತಾನು ಕೊಡ್ತಾನೆ. ಯಾಕೆಂದ್ರೆ ಅವನು ಸ್ವತಂತ್ರನಾದ ಕಾರಣದಿಂದ ಅವನು ಯಾವುದಕ್ಕೂ ಬದ್ಧನಲ್ಲ, ಕೇವಲ ಜೀವನೇ ಎಲ್ಲದಕ್ಕೂ ಬದ್ಧನಾಗಿದ್ದಾನೆ. He is Baddha for doing the action. He is also Baddha for going through the phala of the action. ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕುಶ್ಯಾರ್ಕ ಸಮಾಗಮದ ಸಂದರ್ಭದಲ್ಲಿ ರಾಯರ ಮಾತುಗಳನ್ನು ನಾವು ನೋಡಿದ್ದು ವಿಶೇಷವಾದ ವಿಷಯ. ಅದಕ್ಕೆ ಇಲ್ಲಿಗೆ ನಾವು ಲಾಜಿಕಲ್ ಆಗಿ ನಿಲ್ತೋಣ, ಯಾಕಂದ್ರೆ ಸ್ವಲ್ಪ ಪ್ರಶ್ನೋತ್ತರಗಳಿಗೆ ಅವಕಾಶ ಕೊಡೋಣ ಅಂತ ಹೇಳಿ. ಸೊ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ ಧಾರಾಳವಾಗಿ ಕೇಳಬಹುದು.
ನಮಸ್ಕಾರ ಕೇಶವರಾಯರೇ.
ನಮಸ್ಕಾರ.
ನಾನು ಜಯಪ್ರಕಾಶ್ ಮಾತಾಡ್ತಾ ಇರೋದು. ನೀವು ಟುವರ್ಡ್ಸ್ ದ ಎಂಡ್ ಹೇಳಿದ್ರಿ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಜೀವರಾಶಿಗಳಲ್ಲಿ ಎರಡು ವಿಧ, ಒಂದು ಮುಕ್ತರು ಅಮುಕ್ತರು. ಅಂಡ್ ಹಿ ಆಲ್ಸೋ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ಕರ್ತೃತ್ವ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ಅಮುಕ್ತ ಜೀವಾಸ್, ಬಿಕಾಸ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಹೋಲ್ಡ್ ಎ ಜೀವ ಇನ್ ಮುಕ್ತಿ ಸ್ಟೇಟ್ ಟು ಹ್ಯಾವ್ ಎನಿ ಕರ್ತೃತ್ವ. ಬಟ್ ಆಸ್ ಯು ನೋ, the jiva in the mukti state is also under the control of Lord. So, jiva being under the control of Lord, still having no kartrutva, probably doesn't gel together. I mean, if someone is under control of someone because he's performing something, and then there is someone to take care of him or to control him. So, mukti rallu hagare kartrutva ide antara ukkobekagutte.
ಹಾ, ಇಲ್ಲಿ ಮಾತು ಏನಂದ್ರೆ ಸಂದರ್ಭ ಮುಕ್ತಿಯಲ್ಲಿ ಕರ್ತೃತ್ವ ಇದೋ ಇಲ್ಲವೋ ಅನ್ನೋದು ಡಿಸ್ಕಷನ್ ಅಲ್ಲ. ಅದಕ್ಕೆ ನಾನು ಹೇಳಿದ್ದೇನೆಂದ್ರೆ ಈ ಸೂತ್ರ ಹೊರಟಿದ್ದು ಅಮುಕ್ತರಿಗಾಗಿ ಹೊರಟಿದೆ ಅಂತ ಹೇಳಿದೆ ಹೊರತು ಮುಕ್ತರಿಗೆ ಅಲ್ಲ ಅಂತ ಹೇಳಿದ ಕಾರಣ ಏನಂದರೆ ಶಾಸ್ತ್ರಗಳು ಈ ಹೊರಟಿದ್ದು ಯಾಕೆ ಅಂತ ಹೇಳಿದ್ರೆ ಅಮುಕ್ತರಿಗಾಗಿ ಹೊರಟಿಲ್ಲ ಅಂತ ಹೇಳಿ ಕರ್ತೃತ್ವ ಇದೋ ಇಲ್ಲ. ನಮ್ಗೆ ಏನಂದ್ರೆ ಈಗ ದ ಕ್ವಶನ್ ಈಸ್ ನಾಟ್ ನೋಡ್ರಿ, ಇಲ್ಲಿ ನೀವು ನೋಡಿದ್ರೆ ಆಚಾರ್ಯ ಏನಿದ್ದಾರೆ, ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರಸ್ಯ ಅಪ್ರಯೋಜಕ ಪ್ರಾಪ್ತಿಯೇ ಜೀವ ಅಪಿ ಕರ್ತ ಅಂತ ಹೇಳಿದ್ದೇನೆಂದ್ರೆ, ಶಾಸ್ತ್ರಗಳ ಒಂದು ಪ್ರಯೋಜಕತ್ವ ಬರಬೇಕಂದರೆ ಜೀವನು ಕೂಡ ಕರ್ತ ಅಂತ ಒಪ್ಪಬೇಕು ಅಂತ ಹೇಳಿದ್ದು. ನಮಗೆ ಸ್ವಾತಂತ್ರ್ಯ ಯಾರಿಗೆ ಇದೆ, ಸ್ವಾತಂತ್ರ್ಯ ಯಾರಿಗೆ ಇಲ್ಲ ಅನ್ನೋದು ಕ್ಲಾರಿಫೈ ಮಾಡೋದಕ್ಕಾಗಲ್ಲ. ಅಫ್ಕೋರ್ಸ್ ಮುಕ್ತಿಯಲ್ಲಿ ಕೂಡ ಜೀವನ ಅಸ್ವತಂತ್ರನಾಗೇ ಇದ್ದಾನೆ, ಮುಕ್ತಿಯಲ್ಲಿ ಕೂಡ ಜೀವನನ್ನು ಪರಮಾತ್ಮ ನೇಮನ ಮಾಡೇ ಮಾಡ್ತಾನೆ. ಅಂದ್ರೆ ಈಗ ಮುಕ್ತಿಯಲ್ಲಿರುವ ಮಾತ್ರ ಜೀವ ಮಾತ್ರವೇ ಅಲ್ಲ, ಶಾಸ್ತ್ರಾರ್ಥಗಳೆಲ್ಲ ಕೂಡ ಲಕ್ಷ್ಮೀ ದೇವಿಗಾಗಿ ಹೊರಟಿದೆ ಅಂತ ನಾವು ಹೇಳಕ್ಕಾಗುತ್ತೋ ಇಲ್ಲವೋ ಹೇಳಕ್ಕಾಗೋದಿಲ್ಲ. ಲಕ್ಷ್ಮಿ ನಿತ್ಯ ಮುಕ್ತಳಾಗಿದ್ದಾಳೆ, ಯಾಕೆ ಲಕ್ಷ್ಮಿಗೆ ಶಾಸ್ತ್ರ ಎಲ್ಲ ಕೂಡ ಯಾಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳಿದರೆ, ಲಕ್ಷ್ಮಿ ಅಸ್ವತಂತ್ರಳೆ, ಪರಮಾತ್ಮ ಲಕ್ಷ್ಮಿಯನ್ನು ನೇಮನ ಮಾಡೇ ಮಾಡ್ತಾನೆ. ಆದ್ರೆ ಶಾಸ್ತ್ರದ ವಿಧಿ ನಿಷೇಧ ವಾಕ್ಯಗಳು ಲಕ್ಷ್ಮಿಗಾಗಿ ಹೊರಟಿದೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಅಂದ್ರೆ ಇದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯಗಳ ಪ್ರಸಕ್ತಿ ಅಲ್ಲ. ಇಲ್ಲಿ ಏನಂದರೆ ಪ್ರಸಕ್ತಿ ಯಾರಿಗಾಗಿ ಈ ಶಾಸ್ತ್ರದ ವಾಕ್ಯಗಳು ಹೊರಟಿವೆ ಅನ್ನುವುದೇ ಪ್ರಸಕ್ತಿ. ದ ಕಾಂಟೆಕ್ಸ್ಟ್ ಈಸ್ ನಾಟ್ ಟು ಸೇ ಹೂ ಈಸ್ ಸ್ವತಂತ್ರ ಹೂ ಇಸ್ ಅಸ್ವತಂತ್ರ, ಅದು ಹೇಳುವುದು ಇದರ ಒಂದು ಉದ್ದೇಶವಲ್ಲ. ಸೊ ಮುಕ್ತಿಯಲ್ಲಿರೋ ಅವರು ಸ್ಟಿಲ್ ದೇ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಪರಮಾತ್ಮ, ಎಸ್ ಅಗ್ರೀಡ್. ಆದರೆ ಶಾಸ್ತ್ರದ ವಿಷಯಗಳು ಮುಕ್ತ ಜೀವರಾಶಿಗಳಿಗಾಗಿ ಹೊರಟಿಲ್ಲ, ಸಂಸಾರದಲ್ಲಿ ಇರುವವರಿಗೆ ಶಾಸ್ತ್ರದ ವಿಷಯಗಳು ಅಪ್ಲಿಕಬಲ್ ಆಗುತ್ತೆ, ವಿಧಿ ನಿಷೇಧಗಳು. ಮುಕ್ತರಿಗೆ ಹೋಗಿ ಮುಕ್ತಿಗೆ ಆಲ್ರೆಡಿ ಮುಕ್ತಿ ಪಡೆದವರಿಗೆ ನೀವು ಇದು ವಿಧಿವಾಕ್ಯಗಳು, ನೀವು ಬ್ರಾಹ್ಮಣನ ಸಂಹಾರ ಮಾಡಬೇಡಿ, ಜ್ಯೋತಿಷ್ಠೋಮ ಯಾಗವನ್ನು ಮಾಡರಿ ಅಂತ ಹೇಳಿ ಮುಕ್ತ ಜೀವಿಗಳ ರಾಶಿಗಳಿಗಾಗಿ ಶಾಸ್ತ್ರದ ವಾಕ್ಯಗಳು ಹೊರಟಿಲ್ಲ. ದಟ್ ಈಸ್ ದ ಪರ್ಪಸ್ ಆಫ್ ಇಟ್ ಅಷ್ಟೇ ಹೊರತು ಇದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯವನ್ನು ತಿಳಿಸುವಂತಹ ಮಾತಲ್ಲ ಇದು. ದಟ್ ಈಸ್ ನಾಟ್ ದಿ ಪರ್ಪಸ್ ಆಫ್ ಇಟ್. ದ ಪರ್ಪಸ್ ಆಫ್ ಇಟ್ ಈಸ್ ವಿಧಿ ನಿಷೇಧ ವಾಕ್ಯಗಳು ಶಾಸ್ತ್ರದಲ್ಲಿ ಯಾವುದಾದರೆ ಹೊರಟಿವೋ ಅದು ಯಾರಿಗಾಗಿ ಹೊರಟಿವೆ, ಸಂಸಾರದಲ್ಲಿ ಇರುವವರಿಗಾಗಿ ಹೊರಟಿದೋ ಇಲ್ಲ ಮುಕ್ತಿಯಲ್ಲಿ ಇರುವವರಿಗಾಗಿ ಹೊರಟಿದೋ ಅನ್ನೋದು ಪ್ರಸಂಗ.
ಓಕೆ, ಇನ್ನೊಂದು ಪ್ರಶ್ನೆ ಇತ್ತು, ಆದ್ರೆ ಆ ಪ್ರಶ್ನೆ ನಿಮ್ಗೆ ಇಮೇಲ್ ಅಲ್ಲಿ ಕಳಿಸಿದೀನಿ ನಿನ್ನೆನೋ ಮೊನ್ನೆನೋ. ಇನ್ನೊಬ್ಬರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್.
ಓಕೆ,
ನಮಸ್ಕಾರ. ಕೇಶವ ರಾಯರೇ, ರಾಯರದು ಭಾವದೀಪ ಅಂತ ಹೇಳಿ ಯಾವ ಎಷ್ಟು ಬೇಕಾದಷ್ಟು ಭಾವದೀಪ ಗ್ರಂಥಗಳಿದ್ದಾರೆ, ಯಾವ ಭಾವದೀಪ ಗ್ರಂಥದಲ್ಲಿ ರಾಯರು ಹೇಳಿದ್ದಾರೆ ಇದರ?
ಇದು ಭಾವದೀಪ ಅನ್ನೋದು ನಾರ್ಮಲ್ ಆಗಿ ರಾಯರ ಹೇಳಿದ ಕೂಡ ಇದು ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿ ಟೀಕಾಚಾರ್ಯ ಹೇಳಿದಂತಹ ವಚನಗಳಿಗೆ ಬರೆದಂತಹ ಭಾವದೀಪ, ತತ್ವಪ್ರಕಾಶಿಕ ಅಂತ ಹೇಳಿ ಟೀಕಾಚಾರ್ಯರು ಮಾಡಿದ್ದಾರೆ ಬ್ರಹ್ಮಸೂತ್ರಗಳ ವ್ಯಾಖ್ಯಾನದಲ್ಲಿ. ಅದಕ್ಕೆ ತತ್ವಪ್ರಕಾಶಿಕ ಅಂತ ಕರೆಯಲ್ಪಡುವಂತಹ ಟೀಕಾಚಾರ್ಯರ ಟೀಕೆ ಬ್ರಹ್ಮಸೂತ್ರಗಳಿಗೆ ಇರುವಂತಹದ್ದು, ಅದಕ್ಕೆ ಬರೆದಂತಹ ಟಿಪ್ಪಣಿಗೆ ಆ ಭಾವದೀಪ ಇದು. ಅಂದ್ರೆ ಇದು ಬ್ರಹ್ಮಸೂತ್ರ ಭಾವದೀಪ, ಅದು ರಾಯರ್ ಟೀಕಾಚಾರ್ಯ ಟೀಕೆಗೆ ಮಾಡಿದಂತಹ ಟಿಪ್ಪಣಿ ಬ್ರಹ್ಮಸೂತ್ರ ಭಾವದೀಪ.
ನಮಸ್ಕಾರ.
ನಮಸ್ಕಾರ ಕೇಶವಾಚಾರ್ಯ, ನಾನು ರಾಜೇಶ್ ಮಾತಾಡ್ತಾ ಇರೋದು.
ನಮಸ್ಕಾರ ರೀ.
ನಮಸ್ಕಾರ. ಇಲ್ಲಿ ನೀವು ಹೇಳದಂತೆ ಒಂದು ಈ ಕರ್ತೃತ್ವ ವಿಚಾರದಲ್ಲಿ ನಮಗೆ ಇಚ್ಛಾ ಒಂದು ಬರುತ್ತದೆ. ಇಚ್ಛಾ ಅನ್ನೋದು ನಮ್ಗೆ ಪ್ರಯತ್ನ ಆಗ್ಲಿ ಯಾವುದೇ ಕಾರ್ಯಕ್ಕೂ ಇಚ್ಛಾ ಒಂದು ಇರುತ್ತದೆ, ಅದು ಪರಮಾತ್ಮನೇ ಮಾಡಿಸುತ್ತಾನೆ ಅಂತ ಒಪ್ಪಿದ್ರೆ, ನಾವು ಒಂದೊಂದು ವಾಕ್ಯದಲ್ಲಿ ನೋಡ್ತೀವಿ ಪರಮಾತ್ಮ ನಮ್ಮ ಗುಣಗಳ ಅನುಸಂಧಾನ ನಮ್ಮ ಗುಣವನ್ನು ತಗೊಂಡು ಅದನ್ನು ಪ್ರವೃತ್ತಿ ಮಾಡ್ಲಿಕ್ಕೆ ಹೋಗಿ ಸ್ವತಂತ್ರ, ಇವಾಗ ಸ್ವಭಾವತಃ ನಾವು ಸತ್ವ ಗುಣಗಳಿದ್ದರು ಪರಮಾತ್ಮ ಸತ್ವ ನಮ್ಮ ಸತ್ವ ಗುಣ ಅನುಸಾರ ಮಾಡಿಕೊಂಡು ಇಚ್ಛಾವನ್ನು ಕೊಡುತ್ತಾನೆ ಅಂತ ಒಂದು ರೀತಿಯಾಗಿ ತರ್ಕದನ್ನು ನೋಡಿದರೆ, ನಾವು ಸಾತ್ವಿಕರು ಆಗಿದ್ದರೂ ನಮಗೆ ಕೆಟ್ಟ ಹೋಗಿ ಏನೋ ತಪ್ಪು ಕೆಲಸವನ್ನು ಮಾಡಿಸುತ್ತಾನೆ, ಆ ಇಚ್ಛಾವನ್ನು ಕೊಡುತ್ತಾನೆ ಪರಮಾತ್ಮ, ಇದನ್ನ ಹೇಗೆ ನಾವು ಸರಿಪಡಿಸಿದ್ದೀವಿ? ಇದು ಒಂದು ರೀತಿಯಾಗಿ ಒಂದು ಕಾನ್ಫ್ಲಿಕ್ಟ್ ಬರುತ್ತಲ್ಲ.
ಅದಕ್ಕೆ ಹೇಗೆ ಅಂದ್ರೆ, ನಮಗೆ ಇಚ್ಛೆ ಅನ್ನೋದು ಜೀವರಾಶಿಗಳು ಸತ್ವ ಜೀವರಾಶಿಗಳು ಕೂಡ ಹೇಗೆ ಅಸತ್ವಿಕ ಇಚ್ಛೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಸತ್ವ ಅನ್ನೋದು ನಾವು ಬ್ರಾಡ್ ಆಗಿ ಡಿವೈಡ್ ಮಾಡ್ತೀವಿ, ಸತ್ವ ರಜಸ್ತಮೋ ಗುಣ ಅಂತ ಅಷ್ಟೇ ಮಾಡ್ತೀವಿ. ನಿಜವಾಗಿ ನೋಡಿದ್ರೆ ಶುದ್ಧ ತತ್ವಗಳು ಅಂದ್ರೆ ಏನು, ಅದಕ್ಕೆ ನಾಲ್ಕು ಲೇಯರ್ಸ್ ಅಲ್ಲಿ ಹೋಗ್ತಾರೆ. ಸತ್ವ 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 ರಜ ಸತ್ವ 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 ತಮ ಅಂತೇಳಿ ಈ ವಿಧವಾಗಿ ಶುದ್ಧ ಸತ್ವ 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 ಅನ್ನೋದು ನಾಲ್ಕು ವಿಧವಾದ ಸಾತ್ವಿಕತ್ವ ಕೇವಲ ಬ್ರಹ್ಮ ವಾಯು ಭಾರತಿ ನಾವು ಯಾರಾದರೆ ಪರಶುಕ್ಲತೆ ಅಂತ ಕರೆಯಲ್ಪಡುವವರು ಅವರಿಗೆ ಮಾತ್ರವೇ ಇದೆ. ರುದ್ರದೇವರು ಕೂಡ ಸತ್ವ 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 ಅಲ್ಲ ಅವರು. ಸೊ ಈ ಕಾರಣದಿಂದ ನಾವು ಆ ಶುದ್ಧ ಸಾತ್ವಿಕರಲ್ಲ ಕಾರಣದಿಂದ ನಮಗೆ ಸಾತ್ವಿಕ ಜನರಲ್ ಆಗಿ ಸಾತ್ವಿಕ ಅಂದ್ರೆ ಏನು ಸ್ವಲ್ಪ ಸಾತ್ವಿಕತ್ವ ಸ್ವಭಾವ ಇದ್ದರೂ ಕೂಡ ರಾಜಸ್ತಮೋ ಗುಣಗಳು ಮಿಶ್ರಿತವಾಗಿದೆ ಅದರಲ್ಲಿ. ಅಂದ್ರೆ ಮೋಕ್ಷ ಯೋಗ್ಯರಾದರೂ ಕೂಡ ಶುದ್ಧ ಸಾತ್ವಿಕತ್ವ ಇಲ್ಲಕ್ಕೋಸ್ಕರ ಆ ಕಾರಣದಿಂದ ಸ್ವಲ್ಪ ತಪ್ಪುವಾದ ಆಲೋಚನೆಗಳು ಬರಲಿಕ್ಕೆ ಅವಕಾಶವಿದೆ. ಅದಕ್ಕೆ ಅದು ಕೂಡ ಸ್ವಭಾವದಲ್ಲಿಯೇ ಇರುವಂತಹ ವಿಷಯ. ಸೊ ಆ ಕಾರಣದಿಂದ ನಾವು ಆ ವಿಧವಾಗಿ ಪರಮಾತ್ಮನ ಪ್ರೇರಣೆಯಿಂದ ಸ್ವಲ್ಪ ಸ್ವಲ್ಪ ತಪ್ಪು ದಾರಿ ಹಿಡ್ತೀವಿ. ಆದರೂ ಪರಮಾತ್ಮನ ಅನುಗ್ರಹ ಎಂಥದ್ದು ಅಂತ ಹೇಳಿದ್ರೆ ಅವರಿಗೆ ಇವೆಂಚುವಲ್ ಆಗಿ ಆ ತಪ್ಪು ದಾರಿಯಿಂದ ಮತ್ತು ಸರಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿಟ್ಟು ಮೋಕ್ಷದ ಕಡೆ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಅದು ಟೆಂಪರರಿ ಆಗಿ ಬರುವಂತಹ ಅಬರೇಷನ್. ಸೊ ಇವೆಂಚುವಲ್ ಆಗಿ ಅವರು ಮೋಕ್ಷ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡಿತಾರೆ.
ಇನ್ನೊಂದು ಪ್ರಶ್ನೆ ಇತ್ತು. ಒಂದು ನಮ್ಮಲ್ಲಿ ಇದರಲ್ಲಿ ಒಂದು ಪ್ರತ್ಯಕ್ಷದಲ್ಲಿ ನಾವು ನೋಡಿದಾಗ ನಾವು ಅಧಿಕತ್ವ ಕರ್ತೃತ್ವವನ್ನು ನಾವು ಅನುಭವಿಸೋಕೆ ಸಾಧನವಾಗಿದೆ ಅಂತ ನಾವು ಹೇಳಿದರೆ, ಇವಾಗ ನಾವು ಮಾಡ್ತಾ ಇದ್ದೇನೆ, ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ, ಆ ತರ್ಕದಲ್ಲಿ ವಿಚಾರದಲ್ಲಿ ನಮಗೆ ಪ್ರತ್ಯಕ್ಷದಲ್ಲಿ ಇನ್ನೊಬ್ರು ಮಾಡಿಸೋದಾಗ್ಲಿ, ಇನ್ನೊಬ್ಬರಿಂದ ಪ್ರೇರಿತವಾಗಲಿ ಅಂತ ನಮಗೆ ಪ್ರತ್ಯಕ್ಷ ಅನುಭವ ಸಿಗೋದಿಲ್ಲ. ಆದರೂ ಆಗಮ ಪ್ರಮಾಣದಿಂದ ನೀವು ಹೇಳಿದಂತೆ ಇನ್ನೊಬ್ಬ ಮಾಡಿಸ್ತಾ ಇದ್ದಾನೆ ಆಗುತ್ತಾರೆ ಈ ಕಾರ್ಯ ಅಂತ ಹೇಳಿದರೆ, ಈ ಪ್ರತ್ಯಕ್ಷ ಮತ್ತು ಆಗಮಕ್ಕೆ ವಿರೋಧ ಬರೋದನ್ನು ಹೇಗೆ ಸರಿಪಡಿಸ?
ನಾವು ಇದು ಲಾಸ್ಟ್ ಸ್ವಲ್ಪ ಡಿಸ್ಕಸ್ ಮಾಡಿದೀವಿ. ಇದು ಹೇಗೆ ಅಂದರೆ, ನಮಗೆ ಪ್ರತ್ಯಕ್ಷ ಎರಡು ವಿಧವಾದ ಪ್ರತ್ಯಕ್ಷ. ಒಂದು ಏನು ಪರೀಕ್ಷಿತ ಪ್ರತ್ಯಕ್ಷ ಅಂತೇಳಿ, ಇನ್ನೊಂದು ಅಪರೀಕ್ಷಿತ ಪ್ರತ್ಯಕ್ಷ ಅಂತೇಳಿ. ನಮಗೆ ವಿರೋಧ ಬರ್ತಾ ಇರೋದು ಯಾವ್ದಂದ್ರೆ ಅಪರೀಕ್ಷಿತ ಪ್ರತ್ಯಕ್ಷದಿಂದ. ಯಾಕಂದ್ರೆ ಯಾವುದಾದ್ರೆ ನಾವು ಟೆಸ್ಟೆಡ್ ಪರೀಕ್ಷಿತ ಪ್ರತ್ಯಕ್ಷ, ಟೆಸ್ಟೆಡ್ ಡೈರೆಕ್ಟ್ ಪರ್ಸೆಪ್ಷನ್ ಅಂತೇಳಿ. ನಮಗೆ ಯಾರು ಕೈಲಿ ಹಿಡ್ಕೊಂಡು, ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ, ಅದಕ್ಕೆ ಒಂದು ಮಗು ಇರುವಾಗ ಚಿಕ್ಕ ಮಗುವನ್ನು ಆ ಮಗು ಏನ್ ಮಾಡುತ್ತೆ ಅಂದ್ರೆ ನಾನು ಕಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕಂತ ಹೇಳ್ತೆ. ದೊಡ್ಡವರು ಏನ್ ಮಾಡುದು, ತಾಯಿ ಅಪ್ಪ ಅಮ್ಮ ಆ ಮಗು ಸರಿ ನೀನ್ ಕಟ್ಟಿಗೆ ಹಿಡ್ಕೊ ಅಂತೇಳಿ ಅವರು ಮಗು ಕೈಲಿ ಕಟ್ಟಿಗೆ ಕೊಡ್ತಾರೆ. ಆದ್ರೆ ಅಪ್ಪ ಅಮ್ಮ ಕೂಡ ತಾವು ಕಟ್ಟಿಗೆ ಹಿಡ್ಕೊಳ್ತಾರೆ. ಆ ಮಗುಗೆ ಏನಾಗುತ್ತೆ ಅಂದ್ರೆ, ತಾನು ಚಿಕ್ಕ ಮಗುವಾಗಿದ್ದಾಗ ಆ ಅಪ್ಪ ಅಮ್ಮ ಕೈಲಿ ಕಟ್ಟಿಗೆ ಹಿಡ್ಕೊಂಡಿದ್ದಾರೆ ಎಂಬುದು ಅದು ತೋಚ ಬರೋದಿಲ್ಲ. ಯಾಕಂದ್ರೆ ತಾನು ಕಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕು ಅನ್ಕೊಳ್ಳುತ್ತೆ ಮಗು, ಆಗ ಹಾಗೆ ಹೋಗುತ್ತೆ. ಅಪ್ಪ ಅಮ್ಮ ಮಗು ಜೊತೆಲಿ ಹೋಗ್ತಾರೆ, ಇಬ್ಬರು ಕಟ್ಟಿಗೆ ಹಿಡ್ಕೊಂಡಿರ್ತಾರೆ. ಆದ್ರೂ ಕೂಡ ಆ ಮಗುಗೆ ಒಂದು ಫೀಲಿಂಗ್ ಇರುತ್ತೆ, ನಾನೇ ಕಟ್ಟಿಗೆ ಹಿಡ್ಕೊಂಡು ನಾನೇ ಬೇಕಾದಷ್ಟು ಕಡೆ ಹೋಗ್ತಾ ಇದ್ದೀನಿ ಅನ್ನುವ ಫೀಲಿಂಗ್ ಮಗುಗೆ ಬರುತ್ತೆ. ಆದ್ರೆ ನಿಜವಾಗಿ ಅಪ್ಪ ಅಮ್ಮ ಹಿಡ್ಕೊಂಡು ಆ ಮಗು ನಡೆಸ್ತಾ ಇದ್ದಾರೆ. ಸೊ ಆ ಮಗು ಗೊತ್ತಾಗೋದಿಲ್ಲ. ಸೊ ಅದೇ ಆ ಮಗು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ನೋಡಿದ್ರೆ, ಓ ನಾನು ಕಟ್ಟಿಗೆ ಹಿಡ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಲಿ ಕಟ್ಟಿಗೆ ಹಿಡ್ಕೊಂಡು ಅವ್ರು ನನ್ನ ನಡೆಸ್ತಾ ಇದ್ದಾರೆ ಎಂಬುದು ಸ್ವಲ್ಪ ಜ್ಞಾನ ಬಂದ ಮೇಲೆ ಗೊತ್ತಾಗುತ್ತೆ ಆ ಮಗುಗೆ. ಸೊ ನಮಗೆ ಪ್ರತ್ಯಕ್ಷಕ್ಕೆ ನಮಗೆ ಆ ಅನುಭವ ಬರುತ್ತೆ. ಅದೇ ನೀವು ಎನ್ಲೈಟೆಂಡ್ ಸೋಲ್ಸ್ ತಗೊಂಡ್ರೆ, ಅದಕ್ಕೆ ಆಚಾರ್ಯ ನಾಹಂ ಕತ್ತ ಹರಿಕತ್ತ ಅಂತೇಳಿ ಆ ಲೆವೆಲ್ಗೆ ಹೋದವರಿಗೆ ಅವರು ನೋಡ್ತಾರೆ, ಓಹೋ ನನಗೆ ಕರ್ತೃತ್ವ ಇಲ್ಲ ಅನ್ನುವ ಭಾವನೆ ಅವರಿಗೆ ಬರುತ್ತೆ. ನಮ್ಗೆ ಯಾಕೆ ಬರೋದಿಲ್ಲ ಭಾವನೆ ಅಂದ್ರೆ, ನಾವು ಆ ಚಿಕ್ಕ ಮಗು ಅಂತ ಇದ್ದೀವಿ ನಾವು. ಸೊ ನಾವು ಸ್ವಲ್ಪ ಬೆಳೆದು ದೊಡ್ಡವರಾಗಿ ಅಂದ್ರೆ ಸ್ವಲ್ಪ ಜ್ಞಾನದ ಎಷ್ಟು ಜ್ಞಾನ ಬಂದ್ರೆ ಅಷ್ಟು ನಮ್ಮ ಕೈಲಾಗುದಿಲ್ಲ. ಅದಕ್ಕೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದು ಲವಲೇಶ ನಡೆಯದು ಅಂತ ಹೇಳಿ ದಾಸರಾಯರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಸುಮ್ಮನೆ ಹೇಳ್ತಾ ಇಲ್ಲ, ಅವ್ರ ಅನುಭವಕ್ಕೆ ಬಂದದ್ದನ್ನೇ ಹೇಳ್ತಾ ಇದ್ದಾರೆ. ಸೊ ನಮಗೆ ಯಾಕೆ ಅನುಭವಕ್ಕೆ ಬಂದಿಲ್ಲ ಅಂತ ಹೇಳಿದರೆ, ನಾವು ಚಿಕ್ಕ ಮಗುವಂತ ಇದ್ದೀವಿ. ನಮಗೆ ಆ ಹಿನ್ನೆಲೆಯಲ್ಲಿ ಪರಮಾತ್ಮ ಇದ್ದುಕೊಂಡು ನಡೆಸ್ತಾ ಇರ್ತಾನೆ ಅನ್ನೋದು ನಮಗೆ ಸೂಚನೆಗೆ ಬರೋದಿಲ್ಲ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಂದ್ರೆ, ಒಂದು ಹಣ್ಣು ಇಟ್ಕೊಂಡ್ರೆ ಅದು ಲಿಫ್ಟ್ ಮಾಡಿದಾಗ ನಾನೇ ಹೆತ್ತಾ ಇದ್ದೀನಿ, ನನ್ಗೆ ಎತ್ತಬೇಕಂತ ಬಂತು ಇಚ್ಛೆ, ನಾನು ಎತ್ತಾ ಇದ್ದೀನಿ ಅಂತ ನಾವು ಅನ್ಕೊಳ್ತೀವಿ ಹೊರತು ಆ ಹಣ್ಣು ಎತ್ತಬೇಕಂತ ಹೇಳಿದ್ರೆ ಎಷ್ಟೋ ಕಾರ್ಯಗಳು ಅದರಲ್ಲಿ ಹಿನ್ನೆಲೆಯಲ್ಲಿದೆ. ನಮಗೆ ಮೊಟ್ಟ ಮೊದಲು ಪರಮಾತ್ಮ ಅದನ್ನು ಇಚ್ಛೆ ಕೊಡ್ತಾನೆ, ಹಣ್ಣು ಎತ್ತಬೇಕನ್ನೋ ಒಂದು ಇಚ್ಛೆಯನ್ನು ನಮಗೆ ಕೊಡ್ತಾನೆ ಪರಮಾತ್ಮ. ಇಚ್ಛೆಯನ್ನು ನನ್ಗೆ ಯಾರು ಎತ್ತಾರ ಹಣ್ಣು ಎತ್ತೋದಿಲ್ಲ, ಇಚ್ಛೆನೆ ಕೊಡದೇ ಇದ್ರೆ ನಾವು ಹಣ್ಣನ್ನು ಎತ್ತೋದಿಲ್ಲ. ಮೊದಲು ನಮ್ಗೆ ಆ ಇಚ್ಛೆ ಬರುತ್ತೆ, ಓಹೋ ನನಗಾಗಿ ಇಚ್ಛೆ ಬಂದು ನಾನೇ ಎತ್ತಾ ಇದ್ದೆ ಅಂತ ನಾವು ಅನ್ಕೊಂಡ್ರು ಕೂಡ ಅಲ್ಲಿ ಕೂಡ ನಾವು ಎಷ್ಟೋ ವಿಷಯಗಳನ್ನು ಮರಿತೀವಿ. ನಮಗೆ ಆ ಶಕ್ತಿಯನ್ನು ಎತ್ತೋ ಶಕ್ತಿಯನ್ನು ಕೊಟ್ಟಿದ್ದಾನೆ. ಏನೋ ಪ್ರಯಾರಿಟಿ ಕಟ್ ಹಾಕ್ ಬಂದ್ರೆ ನಾವು ಎತ್ತಲಕ್ಕೆ ಆಗೋದಿಲ್ಲ, ಇಲ್ಲ ಏನು ಇಲ್ಲೋದಿಲ್ಲ, ಯಾವ ಪ್ರಯಾರಿಟಿ ಕಟ್ ಹಾಕಿಲ್ಲ, ಶಕ್ತಿ ಇದೆ ಅಂತ ಹೇಳಿದ್ರು ಕೂಡ ಹಣ್ಣೇ ಇಲ್ಲದೆ ಇದ್ರೆ ನಾವು ಎತ್ತಲಕ್ಕೆ ಆಗೋದಿಲ್ಲ. ಆ ಹಣ್ಣಲ್ಲಿ ಬರಬೇಕಂದ್ರೆ ಎಷ್ಟು ಕಾರ್ಯಗಳು, ಒಂದು ವೃಕ್ಷ, ಆ ವೃಕ್ಷದಲ್ಲಿ ಆ ಹಣ್ಣು ಬೆಳಿಬೇಕು, ಆ ಹಣ್ಣು ಬರಬೇಕು, ಯಾರೋ ಹಣ್ಣು ತಗೊಂಡು ಬರಬೇಕು, ನಮ್ಮ ಕಣ್ಣು ಮುಂದೆ ಇಡಬೇಕು, ನಮ್ಮ ಕಣ್ಣು ಕಾಣಿಸ್ಬೇಕು, ನಾವು ಕೈಲಿಟ್ಕೋಬೇಕು, ಆ ಹಣ್ಣನ್ನು ಎತ್ತಬೇಕು, ಎಷ್ಟೆಷ್ಟೋ ಕಾರ್ಯಗಳಿದೆ. ಸೊ ನಮ್ಮ ಅಸ್ವಾತಂತ್ರ್ಯ ಅನ್ನೋದು ಹೆಜ್ಜೆ ಹೆಜ್ಜೆಗೂ ನಾವು ಅನುಭವ ಮಾಡಬೇಕು. ನಾವು ಪರೀಕ್ಷಿತ ಪ್ರತ್ಯಕ್ಷವನ್ನು ನೋಡ್ತಾ ಇಲ್ಲ, ಅಪರೀಕ್ಷಿತ ಪ್ರತ್ಯಕ್ಷವನ್ನು ನೋಡ್ತಾ ಇದ್ದೀವಿ ಹೊರತು ಯಾವಾಗಲೂ ಕಾಂಟೆಕ್ಸ್ಟ್. ಯಾಕೆ ಅಂದ್ರೆ ಒಂದು ಗ್ರಿಡ್ ತರ ನೀವು ಹಾಕೊಂಡ್ರೆ ಪರೀಕ್ಷಿತ ಪ್ರತ್ಯಕ್ಷಕ್ಕೆ ಆಗಮಕ್ಕೆ ಯಾವಾಗಲೂ ವಿರೋಧ ಬರೋದಿಲ್ಲ. ವಿರೋಧ ಯಾವಾಗಾದ್ರೂ ಬಂತು ಅಂತ ಹೇಳಿದರೆ ಅದು ಅಪರೀಕ್ಷಿತ ಪ್ರತ್ಯಕ್ಷಕ್ಕೆ. ಆ ಆಗಮದಲ್ಲಿ ಕೂಡ ಸಾವಕಾಶ ಆಗಮ ವಾಕ್ಯಗಳು, ನಿರವಕಾಶ ಆಗಮ ವಾಕ್ಯಗಳು ಅಂತ ಹೇಳಿ. ಅಂದ್ರೆ ಏನು ಆಗಮದ ವಾಕ್ಯಗಳು ವಿಚ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ಎ ಡಿಫರೆಂಟ್ ಡಿಫರೆಂಟ್ ವೇರಿಯಸ್ ವೇಸ್ ನಲ್ಲಿ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಆಗುವಂತಹದ್ದಕ್ಕೂ ಸಾವಕಾಶ ಆಗಮ ವಾಕ್ಯ ಅಂತ ಹೇಳ್ತಾರೆ. ನಿರವಕಾಶ ಆಗಮ ವಾಕ್ಯಗಳಂದ್ರೆ ಇಟ್ ಕೆನಾಟ್ ಬಿ ಇಂಟರ್ಪ್ರಿಟೆಡ್ ಎನಿ ಅದರ್ ವೇ, ಅದಕ್ಕೆ ನಿರವಕಾಶ ಆಗಮ ವಾಕ್ಯಗಳು ಅಂತ ಹೇಳಿ. ನಿರವಕಾಶವಾದ ಆಗಮ ವಾಕ್ಯಗಳಿಗೆ ಪರೀಕ್ಷಿತ ಪ್ರತ್ಯಕ್ಷಕ್ಕೆ ಯಾವಾಗಲೂ ವಿರೋಧ ಬರೋದಿಲ್ಲ. ವಿರೋಧ ಬಂತು ಅಂತ ಹೇಳಿದರೆ ಇದರ ಆಗಮ ವಾಕ್ಯವನ್ನೂ ಸಾವಕಾಶವಾಗಿರಬೇಕು, ಇಲ್ಲ ಆ ಪ್ರತ್ಯಕ್ಷ ಅಪರೀಕ್ಷಿತವಾಗಾದ್ರೂ ಇರಬಹುದು. ಸೊ ಒನ್ ಆಫ್ ದ ಟೂ ಕಾಸಸ್ ಇಂದನೇ ವಿರೋಧ ಬರುತ್ತೆ ಹೊರತು, ಇಫ್ ದಟ್ ಈಸ್ ದ ಕೇಸ್, ಪ್ರತ್ಯಕ್ಷ ಅಪರೀಕ್ಷಿತವಾದರೆ ಅದನ್ನು ನಾವು ಪರೀಕ್ಷೆ ಮಾಡಬೇಕು, ಅದನ್ನು ವೆರಿಫೈ ಮಾಡಬೇಕು. ಇಲ್ಲ ಆಗಮ ಹ್ಯಾಸ್ ಆಲ್ಟರ್ನೇಟ್ ಇಂಟರ್ಪ್ರಿಟೇಷನ್ಸ್, ದೆನ್ ವಿ ಹ್ಯಾವ್ ಟು ಗೋ ವಿತ್ ದ ಇಂಟರ್ಪ್ರಿಟೇಷನ್ ದಟ್ ಅಗ್ರೀಸ್ ವಿತ್ ದ ಪರೀಕ್ಷಿತ ಪ್ರತ್ಯಕ್ಷ. ಸೊ ಪರೀಕ್ಷಿತ ಪ್ರತ್ಯಕ್ಷಕ್ಕೆ ಅದೇ ವಿಧವಾಗಿ ನಿರವಕಾಶ ಆಗಮ ವಾಕ್ಯಕ್ಕೂ ಯಾವಾಗಲೂ ವಿರೋಧ ಬರೋದಿಲ್ಲ. ನಮಗೆ ವಿರೋಧ ಕಾಣಿಸ್ತಾ ಇರೋದ್ರಲ್ಲಿ ಕಾರಣ ಯಾವುದು ಅಂದ್ರೆ ನಾವು ಭ್ರಮೆ ಪಡ್ತಾ ಇದ್ದೀವಿ, ನಮ್ಮ ಕೈಲಿದೆ ನಾವು ಸ್ವತಂತ್ರರು ಅನ್ನುವ ಭ್ರಮೆ ನಮಗೆ ಬರ್ತಾ ಇದೆ, ಕೋಸ್ಕರ ಅಲ್ಲಿ ನಮಗೆ ವಿರೋಧ ಕಾಣಿಸಿಕೊಡುತ್ತೆ. ಸೊ ಇಫ್ ವಿ ಆಕ್ಚುಲಿ ಗೆಟ್ ಔಟ್ ಆಫ್ ದಟ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ದೆನ್ ಆ ವಿರೋಧ ಹೊಟ್ಟೋಗುತ್ತೆ. ಆ ವಿರೋಧವನ್ನು ಹೊಟ್ಟೋಗಿದೆ ಅಂಬತ್ತು ಅನ್ನೋದಕ್ಕೆ ಪ್ರೂಫ್ ಯಾವುದು ಅಂತ ಹೇಳಿದ್ರೆ ಆಚಾರ್ಯರು ಹೇಳಿದಂತಹ ನಾಹಂ ಕರ್ತ ಹರಿಕರ್ತ ಅನ್ನುವ ವಾಕ್ಯ, ಅಂತಹ ವಾಯುದೇವರ ಅವತಾರವಾದ ಆಚಾರ್ಯರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಸುಮ್ಮನೆ ಹೇಳಿದ್ದಲ್ಲ, ಅವರು ಅದು ಅನುಭವ ಮಾಡಿ ಹೇಳಿದಂತಹ ಮಾತದು. ಸೊ ಅಂತಹ ಅನುಭವ ನಮಗೆ ಬರ್ತಾ ಇಲ್ಲ ಅಂದ್ರೆ ನಾವು ಇನ್ನೂ ಬಹಳ ಚಿಕ್ಕ ಮಗುವಂತೆ ಇದ್ದೀವಿ, ನಾವು ಬೆಳಿಬೇಕು, ಎಷ್ಟೋ ಬೆಳಿಬೇಕು.
ಇಲ್ಲಿ ಪರೀಕ್ಷಿತ ಪ್ರತ್ಯಕ್ಷ ಅಂತ ಹೇಳಿದಾಗ, ಇವಾಗ ಪ್ರತ್ಯಕ್ಷದಲ್ಲಿ ನಾವು ದೋಷವನ್ನು ಕಂಡಾಗ ಪ್ರತ್ಯಕ್ಷ ನಮ್ದು ಸರಿ ಇಲ್ಲ ಭ್ರಮೆ ಅಂತ ಹೇಳಿದರೆ ಅಲ್ಲಿ ಬಾಧಕವು ಬರಬೇಕು, ಅಲ್ಲಿ ಭ್ರಮೆಗೆ ಒಂದು ಉಪಾದಾನವು ಇರಬೇಕು. ಅದು ಅಲ್ಲದೆ ನಾವು ಮಾಡುತ್ತಿರೋ ಪ್ರತ್ಯಕ್ಷವು ದೋಷ ಇದೆ ಅಂತ ಹೇಳಿದರೆ ಪ್ರತ್ಯಕ್ಷ ನಾವು ಕೈ ಬಿಟ್ಟಾಗ ಆಗಲ್ವಾ? ಪ್ರತ್ಯಕ್ಷದಲ್ಲಿ ನಾವು ನೋಡ್ತಾ ಇರೋ ಪ್ರತ್ಯಕ್ಷ ದೋಷ ಅಂತ ಯಾಕೆ ನಾವು ಇದು ಮಾಡಬೇಕು ಅಂತ ಇಂಟರ್ಪ್ರಿಟ್, ಪ್ರತ್ಯಕ್ಷವೇ ದೋಷ ಇದೆ ಅಂತ ಹೇಳಿದರೆ ಇದು ಅದ್ವೈತರ ತರ, ಇದು ಅದ್ವೈತರ ತತ್ವತ್ತರ ಆಗಲಿಲ್ವಾ ಅಂತ ಪ್ರಶ್ನೆ.
ಪ್ರತ್ಯಕ್ಷದಲ್ಲಿ ದೋಷ ಇಲ್ಲ, ಪ್ರತ್ಯಕ್ಷ ಕಾಣುವುದರಲ್ಲಿ ದೋಷ. ಈಗ ಹಾಗೆ ಅಂದ್ರೆ ಉದಾಹರಣೆಗೆ ನಮ್ಮ ಕಣ್ಣು ಮುಂಚೆ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ನಲ್ಲಿ ದೋಷ ಇದೆ ಅಂತ ಹೇಳಿ, ಇಲ್ಲ ಆಬ್ಜೆಕ್ಟ್ ನಲ್ಲಿ ದೋಷ ಇಲ್ಲ, ಆ ಆಬ್ಜೆಕ್ಟ್ ಕೆಂಪುಗಿರುವ ಆಬ್ಜೆಕ್ಟ್ ನಮ್ಗೆ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಆ ಆಬ್ಜೆಕ್ಟ್ ನಿಜವಾಗಿ ಕೆಂಪುಗೆ ಇರುವ ಆಬ್ಜೆಕ್ಟ್ ನೀಲಿ ಬಣ್ಣದಲ್ಲಿ ಇಲ್ಲ. ನಮ್ಮ ದೃಷ್ಟಿ ಏನು, ನಮ್ಗೆ ಯಾವುದೋ ಒಂದು ಕ್ಯಾಟ್ರಾಕ್ಟ್ ಇರ್ಬೋದು, ಇಲ್ಲ ಕಲರ್ ಬ್ಲೈಂಡ್ನೆಸ್ ಇರ್ಬೋದು, ಆ ಕಾರಣದಿಂದ ವಸ್ತು ಒಂದು ವಿಧವಾಗಿರುವ ವಸ್ತು ಇನ್ನೊಂದು ಕಾಣಿಸುತ್ತೆ. ಸೊ ಅದು ಅದ್ವೈತಿಗಳು, ಅದಕ್ಕೆ ಇನ್ಫ್ಯಾಕ್ಟ್ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಅಬ್ಜೆಕ್ಟ್ ಇದ್ದ ಅದ್ವೈತಿಗಳು. ಉದಾಹರಣೆಗೆ ನಮ್ಗೆ ಸಪ್ಪವನ್ನು ರಜ್ಜು ಸಪ್ಪ ಭ್ರಾಂತಿ ಅಂತ ಹೇಳಿ, ರಜ್ಜು ಸಪ್ಪ ಭ್ರಾಂತಿ ಅಂದರೆ ಅಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಪಡೆಯುವುದು, ಅಲ್ಲಿ ನಿಜವಾಗಿ ಆ ಹಗ್ಗವನ್ನು ಹಾವು ಅಂತ ನಾವು ಭ್ರಮೆ ಪಡ್ತಾ ಇದ್ದೇವೆ ಹೊರತು ನಿಜವಾಗಿ ಹಗ್ಗ ಹಾವು ಆಗಲಿಲ್ಲ. ದಟ್ ರೋಪ್ ರಿಮೈಂಡ್ ಎ ರೋಪ್ ಓನ್ಲಿ, ಇಟ್ ವಿ ಮಿಸ್ಟೇಕ್ ಎ ರೋಪ್ ಫಾರ್ ಎ ಸ್ನೇಕ್. ಅದು ಯಾವ ಕಾರಣದಿಂದ ಅಂತ ಹೇಳಿದರೆ ನಮಗೆ ನಿಜವಾದ ಸರ್ಪದ ಜ್ಞಾನ ಇದೆ. ಈಗ ಒಂದು ಚಿಕ್ಕ ಮಗು 6 ತಿಂಗಳ ಮಗುವನ್ನು ತಕೊಂಡು ಹೋಗಿ ಅದರ ಕೈಲಿ ಒಂದು ಸರ್ಪವನ್ನು ನಿಜವಾದ ಸರ್ಪವನ್ನು ಕೊಟ್ಟು ಕೂಡ ಅದು ಆಡ್ಕೊಳ್ಳುತ್ತೆ, ಅದಕ್ಕೆ ಏನೂ ಗೊತ್ತಿಲ್ಲ. ಅದಕ್ಕೆ ಸರ್ಪ ರಜ್ಜು ಸರ್ಪ ಭ್ರಾಂತಿ ಅನ್ನೋದು 6 ತಿಂಗಳ ಮಗುವಿಗೆ ಆಗೋದಿಲ್ಲ. ಯಾರಿಗೆ ಆಗುತ್ತೆ ರಜ್ಜು ಸರ್ಪ ಭ್ರಾಂತಿ? ಯಾರಿಗಾದರೆ ನಿಜವಾದ ರಜ್ಜು ಜ್ಞಾನ ಇದೆ, ನಿಜವಾದ ಸರ್ಪದ ಜ್ಞಾನವೂ ಇದೆ, ಆದರೆ ಆ ರಜ್ಜುವನ್ನು ನೋಡಿ ಸರ್ಪ ಅಂತ ಭ್ರಮೆ ಪಡ್ತಾ ಇದ್ದಾನೆ, ಅದು ಭ್ರಾಂತಿ. ಆ ಭ್ರಾಂತಿ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದರೆ ನಿಜವಾದ ಜ್ಞಾನವು ಒಂದಿದ್ದು ಆ ನಿಜವಾದ ಜ್ಞಾನವನ್ನು ಮರೆತು ಇಲ್ಲಿ ಒಂದು ವಿಷಯವನ್ನು ನೋಡಿ ಇನ್ನೊಂದು ವಿಷಯವಾಗಿ ಭ್ರಮೆ ಪಡೆಯುವುದು, ಅದು ಭ್ರಮೆ ಆಗುತ್ತೆ. ಸೊ ಇಲ್ಲಿ ಪ್ರತ್ಯಕ್ಷದಲ್ಲಿ ದೋಷ ಇಲ್ಲ, ಪ್ರತ್ಯಕ್ಷ ಕಾಣುವುದರಲ್ಲಿ ದೋಷ. ಅಂದ್ರೆ ದೋಷ ಅನ್ನುವುದು ನಿಜವಾಗಿ ಆಬ್ಜೆಕ್ಟ್ ನಲ್ಲಿ ಇಲ್ಲ, ದೋಷ ಅನ್ನುವುದು ಆ ಕಾಣುವ ನಮ್ಮಲ್ಲಿ ಇದೆ ದೋಷ. ಸೊ ವೆನ್ ದ ಪರ್ಸನ್ ಪರ್ಸೀವ್ಸ್ ಸಮಥಿಂಗ್ ಆಸ್ ಎ ಡಿಫ್ರೆಂಟ್, ಇದು ಏನು ಇದು ಕಣ್ಣು ವಿಷಯದಲ್ಲಿ, ದಿಸ್ ನೀಡ್ ನಾಟ್ ಬಿ ದ ಕೇಸ್ ಓನ್ಲಿ ವಿತ್ ದ ಐಸ್, ಇಟ್ ಕ್ಯಾನ್ ಬಿ ದ ಕೇಸ್ ವಿತ್ ಸ್ಮೆಲಿಂಗ್ ಆರ್ಗನ್, ಇಟ್ ಕ್ಯಾನ್ ಬಿ ದ ಕೇಸ್ ವಿತ್ ದ ಮೈಂಡ್, ಮನಸ್ಸಿನಲ್ಲಿ ಕೂಡ ಒಂದು ವಿಷಯವನ್ನು ಇನ್ನೊಂದು ವಿಷಯವಾಗಿ ನೋಡುವುದು. ಸೊ ದಿಸ್ ನೀಡ್ ನಾಟ್ ಬಿ ಓನ್ಲಿ ಇನ್ ಕೇಸ್ ಆಫ್ ಪರ್ಸೆಪ್ಷನ್, ಅಂದ್ರೆ ಏನು ಈ ಪರ್ಸೆಪ್ಷನ್ ಅನ್ನೋದು ಇಟ್ ನೀಡ್ ನಾಟ್ ಬಿ ಓನ್ಲಿ ಇನ್ ಕೇಸ್ ಆಫ್ ಐಸೈಟ್, ಇಟ್ ಕ್ಯಾನ್ ಬಿ ಇನ್ ಕೇಸ್ ಆಫ್ ದಿ ಸ್ಮೆಲ್ಲಿಂಗ್ ಆರ್ ಇನ್ ಕೇಸ್ ಆಫ್ ದಿ ಟಚಿಂಗ್ ಸಮಥಿಂಗ್. ಯಾವ್ದನ್ನು ಒಂದು ಮುಟ್ಟಿದಾಗ ಅದು ಸಾಫ್ಟ್ ಆಗಿರೋದು ಹಾರ್ಡ್ ಆಗಿ ಕಾಣಿಸ್ಬೋದು, ಹಾರ್ಡ್ ಆಗಿರೋದು ಸಾಫ್ಟ್ ಆಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಅವನಿಗೆ ಸ್ಪರ್ಶ ಜ್ಞಾನ ಸರಿಯಾಗಿಲ್ಲ, ಈ ಡಸ್ ನಾಟ್ ಹ್ಯಾವ್ ಎ ಪ್ರಾಪರ್ ಸ್ಪರ್ಶ ಜ್ಞಾನ, ದೆನ್ ಹಿ ಮೇ ಮಿಸ್ಟೇಕ್ ಎ ಸಾಫ್ಟ್ ಆಬ್ಜೆಕ್ಟ್ ಫಾರ್ ಎ ಹಾರ್ಡ್ ಆಬ್ಜೆಕ್ಟ್, ಅಂದ್ರೆ ಹಾರ್ಡ್ ಆಬ್ಜೆಕ್ಟ್ ಫಾರ್ ಸಾಫ್ಟ್, ಇಲ್ಲ ಸ್ಮೂತ್ ಆಗಿರೋದು ರಫ್ ಕಾಣಿಸ್ಬೋದು, ರಫ್ ಆಗಿರೋದು ಸ್ಮೂತ್ ಆಗಿ ಕಾಣಿಸ್ಬೋದು, ಯಾಕೆಂದ್ರೆ ಅವನಿಗೆ ಸ್ಪರ್ಶ ಜ್ಞಾನ ಸರಿಯಾಗಿಲ್ಲ. ಸೊ ಅಷ್ಟಕ್ಕೆ ಅವನ ಜ್ಞಾನ ಸರಿ ಇಲ್ಲ ಅಂತ ಹೋಗುತ್ತೆ ಹೊರತು ಆಬ್ಜೆಕ್ಟ್ ನಲ್ಲಿ ದೋಷ ಇಲ್ಲ. ಸೊ ಪ್ರತ್ಯಕ್ಷದಲ್ಲಿ ಇದು ಅದ್ವೈತಿಗಳನ್ನ ನಾವು ಈ ಭ್ರಾಂತಿ ಅನ್ನೋ ವಿಷಯದಲ್ಲಿಯೇ ಆಕ್ಚುಲಿ ಅಪೋಸ್ ದಿ ಅದ್ವೈತ ಜ್ಞಾನ ಸೇಯಿಂಗ್ ದಟ್ ನೋಡಪ್ಪ ನಿನ್ನ ಭ್ರಾಂತಿಗಾಗಿ ನೀನು ಆಬ್ಜೆಕ್ಟ್ ನಲ್ಲಿ ದೋಷ ಇದೆ ಅಂತ ಹೇಳ್ಬೇಡ ನಿನ್ನ ಭ್ರಾಂತಿ ಅಂದ್ರೆ ಯುವರ್ ದ ಪ್ರಾಬ್ಲಮ್ ಇಸ್ ವಿತ್ ಯು ನಾಟ್ ವಿತ್ ದ ಆಬ್ಜೆಕ್ಟ್ ಅನ್ನೋದೇ ನಾವು ದಟ್ ಈಸ್ ದ ಪಾಯಿಂಟ್ ಸ್ಟ್ರೆಸ್ ದ ಪಾಯಿಂಟ್
ರೈಟ್ ಬನ್ನಿ ಇಲ್ಲಿ ನಾವು ಪ್ರತ್ಯಕ್ಷವನ್ನು ಹೇಳಿದಾಗ ನೀವು ನಾನು ಮಾಡ್ತಾ ಇನ್ನೊಬ್ಬ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ನಮಗೆ ಭ್ರಮೆ ಆಗುತ್ತದೆ ನಾನು ಮಾಡ್ತಾ ಇದ್ದೇನೆ ಅಂತ ನೀವು ಹೇಳಿದರೆ ಅದಕ್ಕೆ ಬಾಧಕ ಯಾವಾಗ ಬರುತ್ತದೆ ಇವಾಗ ರಜ್ಜು ಸರ್ಪವನ್ನು ನಾವು ನೋಡಿದಾಗ ನಾವು ಹತ್ತಿರ ಆಗಿ ಕ್ಲೋಸ್ ಆಗಿ ಎಕ್ಸಾಮಿನ್ ಮಾಡಿದಾಗ ಯು ನೋ ದಟ್ ದಟ್ ಈಸ್ ನಾಟ್ ಅ ಸ್ನೇಕ್ ದಟ್ ಈಸ್ ಅ ರೋಪ್ ಅಂತ ನನಗೆ ಗೊತ್ತಾಗುತ್ತದೆ ಆದರೆ ಇಲ್ಲಿ ಅಲ್ಲಿ ಬರುವ ದೋಷ ಇಂದ್ರಿಯದಿಂದ ಬಂದು ಬರ್ತಕ್ಕಂಥ ದೋಷ ಇವಾಗ ಯಾವ್ದಾದ್ರೂ ನಾವು ಇನ್ನೊಂದು ಸ್ವಪಕ್ಷ ಇನ್ನೊಂದು ಸೇವಿಯರ್ ಸೀಯಿಂಗ್ ಸಿಲ್ವರ್ ಅಂಡ್ ಸೀಯಿಂಗ್ ಸ್ಪೆಷಲ್ ಯಾವಾಗ ಭ್ರಮೆ ಬರುತ್ತದೆ ಯಾವಾಗ ಸಿಲ್ವರ್ ಮತ್ತೆ ಶೆಲ್ ಒಂದೇ ರೀತಿಯಾಗಿ ಕಾಣುವುದರಿಂದ ನಮಗೆ ಕನ್ಫ್ಯೂಷನ್ ಬರುತ್ತದೆ. ಬಟ್ ಇದರಲ್ಲಿ ಪ್ರತ್ಯಕ್ಷದಲ್ಲಿ ನಾವು ಅನುಭವಿಸುವಾಗ ನಾನು ಮಾಡುತ್ತಾ ಇದ್ದೆ ಇನ್ನೊಬ್ಬ ಮಾಡುತ್ತಾ ಇಲ್ಲ ಅಂತ ನಾವು ಈ ಪ್ರತ್ಯಕ್ಷದಲ್ಲಿ ನೋಡಿದಾಗ ನಮಗೆ ಬಾಧಕ ಯಾವಾಗ ಬರುತ್ತದೆ? ನೀವು ಎಕ್ಸಾಮಿನ್ ಅಂತ ಹೇಳ್ತೀರಾ, ಎಕ್ಸಾಮಿನ್ ಹೌ ಡು ಯು ಸೇ ದಟ್ ಏನೋ ಬಾಧಕ ಇಲ್ಲಿ ಎಕ್ಸಾಮಿನ್ ಮಾಡಿದ್ರೆ ಬರುತ್ತದೆ ಅಂತ, ನಾನು ಮಾಡುತ್ತಾ ಇಲ್ಲ ಪರಮಾತ್ಮ ಮಾಡುತ್ತಾ ಇದ್ದಾನೆ ಅಂತ ಬಾಧಕ ಜ್ಞಾನ ನಮಗೆ ಯಾವಾಗ ಬರ್ತದೆ, ಯಾವಾಗ ಬಾಧ ಯಾವ ಬಾಧ ಹೋಗುತ್ತದೆ ಅಂತ ಡೌಟ್ ಫಾರ್ ಮೀ.
ವೆರಿ ಗುಡ್, ತಪ್ಪದಾಗಿ. ಸೊ ಈಗ ಹಾಗಾದ್ರೆ ನೀವು ಆ ಒಂದು ರಜ್ಜುವನ್ನು ನೋಡಿ ಸರ್ಪ ಅಂತ ಭ್ರಮ ಪಟ್ಟಾಗ ನೀವು ಹೋಗೊಂದು ಲೈಟ್ ಹಾಕೋ ಇಲ್ಲ ಹತ್ರ ಹೋಗಿ ಅನಲೈಸ್ ಮಾಡಿ ಆ ಬಾಧಕೆಯನ್ನು ತೆಗೆದು ಬಿಡ್ತೀರಾ. ಆವಾಗ ನಿಮ್ಗೆ ಓಹೋ ಈ ಬಾಧಕ ಇತ್ತು ನಾನು ತೆಗೆದು ಬಿಟ್ಟಿನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ವಿಷಯದಲ್ಲಿ ನಿಮ್ಗೆ ಭ್ರಾಂತಿ ಎಂಬ ಫಸ್ಟ್ ಆಫ್ ಆಲ್ ಅಲ್ಲಿ ಭ್ರಾಂತಿ ಆಯ್ತಂತ ಗೊತ್ತಾದ ಮೇಲೇನೆ ನೀವು ಲೈಟ್ ಹಾಕ್ತೀರಾ ಇದು ಮಾಡ್ತೀರಾ, ದೆನ್ ಈ ಟೇಕ್ ಅವೇ ದ ಭ್ರಾಂತಿ. ಇಲ್ಲಿ ನಿಮ್ಗೆ ಎರಡು, ನೀವು ಹೇಳಿದಂತೆ ಫಸ್ಟ್ ವಿ ಹ್ಯಾವ್ ಟು ರಿಯಲೈಸ್ ದಟ್ ದೇರ್ ಇಸ್ ಎ ಭ್ರಾಂತಿ, ದೆನ್ ವಿ ಹ್ಯಾವ್ ಟು ಟೇಕ್ ಎ ಕರೆಕ್ಟಿವ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ ಆ ಕರೆಕ್ಟಿವ್ ಕೋರ್ಸ್ ಇಂದ ಆ ಭ್ರಾಂತಿ ಹೋಗಬೇಕು. ಸೊ ಇಲ್ಲಿ ಭ್ರಾಂತಿ ಇದೆ ಅಂತ ಹ್ಯಾವ್ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂಡ್ ವಾಟ್ ವಿಲ್ ಬಿ ದ ಕರೆಕ್ಟಿವ್ ಕೋರ್ಸ್ ಆಫ್ ಆಕ್ಷನ್ ವಿಚ್ ವಿಲ್ ರಿಮೂವ್ ದಟ್ ಭ್ರಾಂತಿ, ಎರಡು ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಈ ಎರಡು ಸ್ಟೆಪ್ಸ್ ಮೊದಲನೇ ಸ್ಟೆಪ್ ನೋಡೋಣ. ಫಸ್ಟ್ ಆಫ್ ಆಲ್ ಹೌ ಡು ವಿ ನೋ ದಟ್ ದೇರ್ ಇಸ್ ಎ ಭ್ರಾಂತಿ ಅನ್ನೋದು ಹಾಗೆ ಹೇಗೆ ಆದರೆ ರಜ್ಜು ಸರ್ಪದ ವಿಷಯದಲ್ಲಿ ಕಣ್ಣು ಇಸ್ ದ ಇಂದ್ರಿಯ, ಇಲ್ಲಿ ಕೂಡ ನಮ್ಗೆ ಕಣ್ಣು ಅನ್ನೋ ಇಂದ್ರಿಯ ಇಲ್ಲ, ಮನಸ್ಸೇ ಇಂದ್ರಿಯ. ಇಲ್ಲಿ ನಾವು ನಾನೇ ಮಾಡ್ತಾ ಇದ್ದೀನಿ ಅಂತ ಭ್ರಮೆ ಪಡುವುದು ಯಾಕೆ? ನಮ್ಮ ಮನಸ್ಸು, ನಮ್ಮ ಮನಸ್ಸು ಮನೋವೃತ್ತಿ ಜ್ಞಾನದಿಂದ ನಾವು ಅದನ್ನು ಆ ವಿಧವಾದ ಭ್ರಮೆಗೆ ಒಳಗಾಗ್ತೀವಿ. ಯಾಕೆ ಅಂದ್ರೆ ನಾನು ಮಾಡ್ಬೇಕು, ನಾನು ಹೋಗ್ಬೇಕಂತೀನಿ, ನಾನು ಕೆಲಸಕ್ಕೆ ಹೋಗ್ಬೇಕಂದ್ರೆ ನನಗೆ ಇಚ್ಛೆ ಬರುತ್ತೆ, ಹೋಗ್ತೀನಿ, ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ನನ್ನ ಕೈಲೇ ಇದ್ದಂತೆ ಕಾಣುತ್ತೆ. ಆ ಅನುಭವದಿಂದ ನಮಗೆ ಓಹೋ ನಾನೇ ಮಾಡ್ತಾ ಇದ್ದೀನಿ, ನನ್ ಕೆಲ್ಸಕ್ಕೆ ಹೋಗ್ಬೇಕಂತೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆಯ್ತು ಎಲ್ಲ ಅಂತ. ಯಾವಾಗ ನಮ್ಗೆ ಆ ಅನುಭವಕ್ಕೆ ವಿರೋಧ ಬರುತ್ತೆ ಅಂತ ಹೇಳಿದ್ರೆ ಕೆಲಸನೇ ಹೊಟ್ಟೋಗುತ್ತೆ, ನಾನು ಕೆಲಸಕ್ಕೆ ಹೋಗ್ಬೇಕನ್ಕೊಂಡಿದ್ದೀನಿ, ನನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ, ನನ್ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ. ಅದೇ ವಿಧವಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮಗೆ ಯಾವಾಗ ಒಂದೊಂದು ದೆಬ್ಬೆ ಒಂದು ಪೆಟ್ಟು ಬಿದ್ದಾಗ ಆಹಾ ನನ್ನ ಕೈಲಿಲ್ಲ, ಪೆಟ್ಟು ಒಂದೊಂದು ಪೆಟ್ಟಿನಿಂದ ಅದಕ್ಕೆ ಒಂದು ಕಡೆ ಪುನರದಾಸರು ಒಂದು ಹೇಳ್ತಾ ಇದ್ದಾರೆ ಏನಂದ್ರೆ ಒಂದು ತಾಕಾದಿದ್ದ ಇದು ತಾಕಿಸಿ ಮಾಡಯ್ಯ ಪುರಂದರ ವಿತರ ಅಂತ ಹೇಳಿ ಮುಳ್ಳು ಕೆನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಅನ್ನುವ ಹಾಡಿನಲ್ಲಿ ಕೊನೆಗೆ ಹೇಳ್ತಾರೆ. ಅಂದ್ರೆ ನನಗೆ ಈ ಸಂಸಾರದಲ್ಲಿ ಪೆಟ್ಟುಗಳನ್ನ ತಾಕಿಸಿ 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 ನನಗೆ ಬುದ್ಧಿ ಕೊಡಪ್ಪ ಅಂತ ಹೇಳಿ ಅವ್ರು ಬೇಡ್ಕೊಳ್ತಾರೆ. ಅಂದ್ರೆ ನಮಗೆ ಒಂದೊಂದು ಪೆಟ್ಟು ಬಿದ್ದಾಗಲೂ ಆವಾಗ ಓಹೋ ನನ್ನ ಕೈಲಿಲ್ಲ, ನನಗೆ ಇದು ಭ್ರಾಂತಿ ಆಯ್ತು, ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭ್ರಾಂತಿ ನನಗೆ ಬಂತು ಅಂತ ನಮಗೆ ಗೊತ್ತಾಗತ್ತೆ. ಆವಾಗ ಬಾಧಕ ಹೋಗುತ್ತೆ. ಈ ವಿಧವಾಗಿ ಒಂದೊಂದು ಅನುಭವದ ಮೂಲಕವಾಗಿ ನಮಗೆ ಅದು ಭ್ರಾಂತಿ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಇದು ಇದು ಕೂಡ ಇಂದ್ರಿಯವೇ, ಮನಸ್ಸು ಒಂದು ಇಂದ್ರಿಯ, ಹೇಗೆ ಆದರೆ ಕಣ್ಣು ಒಂದು ಇಂದ್ರಿಯ, ಕಿವಿ ಇವೆಲ್ಲವೂ ಕೂಡ ಇಂದ್ರಿಯಗಳೇ. ಏಕಾದಶ ಇಂದ್ರಿಯಗಳಲ್ಲಿ ಮನಸ್ಸು ಅನ್ನೋದು ಕೂಡ ಒಂದು ಇಂದ್ರಿಯ. ಆ ಮನಸ್ಸು ಅನ್ನುವ ಇಂದ್ರಿಯದ ಮೂಲಕವಾಗಿ ನಾವೇನು ಮಾಡ್ತೀವಿ, ನಾನೇ ಕರ್ತ ಅನ್ನುವ ಭ್ರಮೆಗೆ ಒಳಗಾಗ್ತೀವಿ. ಅದು ಭ್ರಮೆ ಅಂತ ಯಾವಾಗ ಗೊತ್ತಾಗತ್ತೆ, ಬಾಧಕ ಅಂತ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಒಂದೊಂದು ಪೆಟ್ಟು ಬಿದ್ದಾಗ ನಮಗೆ ಗೊತ್ತಾಗುತ್ತೆ. ಓಹೋ ಇದು ನಾನು ಮಾಡ್ತಾ ಇದ್ದೆ ಅಂತ ನಾನು ಭ್ರಮೆ ಪಟ್ಟೆ, ನನಗೆ ನನ್ನ ಕೈಲಿ ಇಲ್ಲ, ದೇವ್ರು ಮಾಡಿಸ್ತಾ ಇದ್ದಾನೆ, ಯಾಕಂದ್ರೆ ಇದಕ್ಕೆ ಬೇಕಾದ ಸರ್ಕಮ್ಸ್ಟೆನ್ಸಸ್ ಎಲ್ಲ ಅವನು ಕೂಡಿಸಿದ್ದಾನೆ, ಆ ಅವಕಾಶ ಅವನು ಕೊಟ್ಟಿದ್ದಾನೆ, ಅವನ ಅವಕಾಶ ತೆಗೆದು ಬಿಟ್ಟರೆ ಅವನಿಗೆ ಆ ಅವಕಾಶ ಹುಟ್ಟೋಯ್ತು. ಅದು ಒಂದೊಂದು ಪೆಟ್ಟು ತಾಕಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಆವಾಗ ನಾವು ಅನಲೈಸ್ ಮಾಡ್ತೀವಿ, ಆವಾಗ ವಿ ಗೋ ಟೇಕ್ ದ ಕೋರ್ಸ್. ನಮ್ಗೆ ಹೇಗೆ ಒಂದು ಲೈಟ್ ಹಾಕಿ ಒಂದು ಇದು ಮಾಡಿ ನಾವು ಭ್ರಮೆಯನ್ನು ತೆಗಿತೀವೋ, ಇಲ್ಲಿ ಏನ್ ನಮ್ಗೆ ಲೈಟ್ ಹಾಕೋದು ಜ್ಞಾನದ ಲೈಟ್, ಅಂದ್ರೆ ನಾವು ಜ್ಞಾನದ ಬೆಳಕು ಹಾಕ್ತೀವಿ. ಓಹೋ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಅವನು ನನಗೆ ಬೇಕಾದೆಲ್ಲ ಕೂಡಿಸಿದ್ದಾನೆ ಅನ್ನುವ ಒಂದು ಆ ಜ್ಞಾನದ ಲೈಟ್ ನಾವು ಹಾಕ್ತೀವಿ. ಹತ್ರ ಹೋಗಿ ನೋಡೋದು, ಹತ್ರ ಹೋಗಿ ನೋಡೋದು ಅಂತ ಹೇಳಿದ್ರೆ ಏನು, ಅದನ್ನು ನಾವು ಆ ಅನಲೈಸ್ ಮಾಡುವುದು, ಆ ಶಾಸ್ತ್ರದ ಜ್ಞಾನದಿಂದ ಅದನ್ನು ಮತ್ತು ರಿವಿಸಿಟ್ ಮಾಡುವುದು, ಹತ್ರ ಹೋದ್ ನೋಡಿದಂತೆ. ಮತ್ತು ಯಾರೋ ಒಬ್ರು ಕರ್ಕೊಂಡು ಹೋಗಿ ನೋಡಪ್ಪ ಇದು ಹಗ್ಗ ಅಲ್ಲ, ಇದು ಹಾವು ಅಲ್ಲ, ಇದು ಹಗ್ಗ ಅಂತ ತೋರಿಸಿದಂತೆ ನಾವು ಏನು ಮಾಡ್ತೀವಿ, ನಮಗೆ ಒಂದು ನಮ್ಮ ಗುರುಗಳು ಬಂದು ನಮಗೆ ತೋರಿಸಿಕೊಡ್ತಾ, ನೇತ ಗುರುಗಳು ಬಂದು ನೋಡಪ್ಪ ನೀನು ಇದು ನಿನಗೆ ಕರ್ತೃತ್ವ ಇದೆ ಅಂತ ನೀನು ಭ್ರಮ ಪಡ್ತಾ ಇದೀಯಾ, ನಿನಗೆ ಕರ್ತೃತ್ವ ಇಲ್ಲ ನೋಡು, ಯಾಕೆಂದರೆ ನೀನು ಈ ಮಾಡಬೇಕಾಗಿದೆ, ಈ ವಿಷಯದಲ್ಲಿ ಮಾಡಬೇಕಂತ ನೀನು ಮಾಡಿದ್ಯಾ, ಆದ್ರೆ ದೇವರು ಎಷ್ಟು ದಿನ ಇಚ್ಛೆ ಮಾಡಿದಾನೋ ಅಷ್ಟು ದಿನ ನಿನಗೆ ಮಾಡ್ಲಕ್ಕಾಯ್ತು. ಯಾವಾಗಾದ್ರೆ ದೇವರ ಇಚ್ಛೆ ಹೋಯ್ತೋ, ನೀನು ಇಚ್ಛೆ ಮಾಡಿದರೂ ಸಹಿತ ದೇವರ ಇಚ್ಛೆ ನಿನ್ನ ಇಚ್ಛೆ ಕೋಯಿನ್ಸೈಡ್ ಆದಷ್ಟು ದಿನ ನಡೀತು ನಿನ್ನ ಕೆಲಸ. ದೇವರ ಇಚ್ಛೆ ನಿನ್ನ ಇಚ್ಛೆ ಯಾವಾಗಾದ್ರೆ ಬೇರೆ ಆಯ್ತೋ ಆವಾಗ ನಿನ್ನ ಇಚ್ಛೆ ನಡೆದಿಲ್ಲ, ದೇವರ ಇಚ್ಛೆ ನಡೀತು. ಅದ ಆ ತಿಳುವಳಿಕೆ ಗುರುಗಳು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಆ ಬಾಧಕ ನಿವೃತ್ತಿ ಆಗುತ್ತೆ. ಸೊ ದೆನ್ ವಿ ರಿಯಲೈಸ್, ಓಹೋ ಇದು ಬಾಧಕವಾಗಿತ್ತು, ಈ ಬಾಧಕ ಈಗ ನಿವೃತ್ತವಾಯಿತು ಅಂತ ಗೊತ್ತಾಗುತ್ತೆ. ಸೊ ಸೇಮ್ ವೇ ಮನಸ್ಸನ್ನುವುದು ಕೂಡ ಒಂದು ಇಂದ್ರಿಯ. ಆ ಮನಸ್ಸನ್ನುವ ಇಂದ್ರಿಯ ಯಾವಾಗ ಅದೇ ಕಣ್ಣು ಮುಚ್ಚಿಕೊಂಡಾಗ ಕಣ್ಣಿಗೆ ಕಾಣಿಸದೇ ಇದ್ದಂತೆ, ಇಲ್ಲ ಕತ್ತಲಿದ್ದಾಗ ಕಣ್ಣಿಗೆ ಕಾಣಿಸದೇ ಇರುವಂತೆ, ಅಜ್ಞಾನದ ಕತ್ತಲಿರುವಾಗ ಮನಸ್ಸಿಗೆ ಕಾಣಿಸುವುದಿಲ್ಲ, ಅಜ್ಞಾನದ ಕತ್ತಲು ಹೋದಾಗ ಮನಸ್ಸಿಗೆ ಸರಿಯಾದದ್ದು ಕಾಣಿಸಿಕೊಡುತ್ತೆ.
ನಮಸ್ಕಾರ ಕೇಶವರಾಯರೇ, ಮತ್ತೊಂದು ಪ್ರಶ್ನೆ ಬಾಲಕೃಷ್ಣ. ತಾವು ಹೇಳಿದ್ರೆ ಇದು ರುಚಿ ದೇವತೆಗಳಿಗೆ ಸತ್ವ 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 ಇದೆ, ಬೇರೆಯವರಿಗೆಲ್ಲ ಸತ್ವ ಸತ್ವ ಮತ್ತೆ ಮಿಶ್ರಣ ಇದೆ ಅಂತ. ಇವಾಗ ಮುಕ್ತ ಅವಸ್ಥೆಯಲ್ಲಿ ಅಲ್ಲೂ ಅಂದ್ರೆ ಕೆಳಗಿನ ಜೀವರಿಗೆ ಅಂದ್ರೆ 32ನೇ ಕಕ್ಷೆಯಲ್ಲಿರೋರ್ಗು ಸತ್ವ ರಜಸ್ತಮಗುಣ ಮೂರು ವಿದ್ಯೆ ಇರ್ತಾರ, ಆ ರಜ ಮತ್ತು ತಮೋಗುಣಗಳ ಅವುಗಳ ವ್ಯಾಪಾರ ಏನ್ ನಡೆಯುತ್ತೆ ಅಲ್ಲಿ? ಅಲ್ಲಿ ಬರೀ ಆನಂದವೇ ಇರ್ತಾ ಮೋಕ್ಷದಲ್ಲಿ, ಆದ್ರೆ ಈ ರಾಜಸಂದ್ರ ತಾಮ್ರ ಗುಣಗಳು ಇರ್ತಾರ, ಅದ್ರ ಪರಿಣಾಮ ಏನು?
ಅದರ ಪರಿಣಾಮ ಏನಂದ್ರೆ ಆನಂದ ತಾರತಮ್ಯ ಅಲ್ಲಿ ಕೂಡ ಇದ್ದೇ ಇರುತ್ತೆ, ಆದರೆ ಅದೆಲ್ಲಾನು ಪರಿಪಕ್ವತೆಗೆ ಪೂರ್ಣ ಆಗಿ ತುಂಬಿರುತ್ತೆಕ್ಕೋಸ್ಕರ ಅವರಿಗೆ ಪೂರ್ಣಾನಂದ ಅಂದ್ರೆ ಅವರವರ ಯೋಗ್ಯತಾನುಸಾರ ಪೂರ್ಣಾನಂದ ಅಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಆ ವೇರಿಯೇಷನ್ ಇರುತ್ತೆ, ಅಂದ್ರೆ ಸತ್ವ 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 ಇರುವಂತಹ ಅವರು ಅಂತಹ ಹೃದಯೋಗಿಗಳು ಯಾರಿದ್ದಾರೋ ಅವರಿಗೆ ಬಹಳ ಅತ್ಯಧಿಕವಾದ ಆನಂದ ಅಂದ್ರೆ ಅಷ್ಟು ಪ್ಯೂರ್ ಆನಂದ ಅವ್ರಿಗಿರುತ್ತೆ. ಇವರಿಗೆ ಕಮ್ ಲೆವೆಲ್ ಆದ್ರೆ ಅವರವರ ಪಾತ್ರಗಳಿಗೆ ತುಂಬಿದಂತಹ ಆನಂದ. ಸೊ ಆ ಮಿಶ್ರಣ ಅಲ್ಲಿ ಇರುತ್ತೆ, ಆದ್ರೆ ಆ ಮಿಶ್ರಣ ಸ್ವಭಾವಯುತವಾದಂತಹ ಸ್ವಭಾವದಲ್ಲೇ ಸೇರಿದಂತಹ ಕಾರಣದಿಂದ ಅವರಿಗೆ ಆ ಲೆವೆಲ್ ನಲ್ಲಿ ಅದು ತುಂಬಿರುತ್ತೆ. ಸೊ ಆ ಮಿಶ್ರಣ ಅಲ್ಲಿಯೂ ಅವರಿಗಿದ್ದೇ ಇರುತ್ತೆ, ಆದ್ರೆ ಅದು ಆ ನಮ್ಮದು ಸೃಷ್ಟಿಯಲ್ಲಿ ಮಾತಾಡುವಂತಹದ್ದು ಪ್ರಾಕೃತ ಗುಣ ಅಂದ್ರೆ ಆ ಮಿಶ್ರಣಕ್ಕನುಗುಣವಾಗಿ ಪ್ರಕೃತಿ ಗುಣಗಳು ಕೂಡ ಅವರಿಗೆ ಒದಗಿ ಬರುತ್ತೆ. ಆ ಮೋಕ್ಷದಲ್ಲಿ ಪ್ರಾಕೃತ ಗುಣಗಳೆಲ್ಲ ಕೂಡ ಆ ಮಿಶ್ರಣ ಸ್ವಭಾವದಲ್ಲಿ ಮಾತ್ರವೇ ಇರುತ್ತೆ, ಪ್ರಾಕೃತ ಗುಣಗಳು ಇರೋದಿಲ್ಲ.
ನಮಸ್ಕಾರ ಅಂತ ನಾನು ಒಂದು ಚಿಕ್ಕ ಪ್ರಶ್ನೆ ಇದೆ. ಈ ಜೀವಿಗಿರೋ ಅಪರಾಧಿನ ಕರ್ತೃತ್ವ ಭ್ರಮೇಣ ಅಂತ ಜೀವಿಗಿರೋದು,
ಜೀವಿಗೆ ಪರಾಧೀನ ಕರ್ತೃತ್ವ ಇದೆ, ಏನ್ ಪ್ರಶ್ನೆ?
ಅದು ಭ್ರಮೇಣ ಅಂತ, ಅದು ಜೀವಿಯ ಒಂದು ಭ್ರಮೇಣ.
ಪರಾಧೀನ ಕರ್ತೃತ್ವ ಭ್ರಮೇಯ ಅಂತ ಕೇಳ್ತೀರಾ?
ಹಾ ಹೌದು.
ಇಲ್ಲ, ಪರಾಧೀನ ಕರ್ತೃತ್ವ ಅನ್ನೋದು ಅಲ್ಲ,
ಅದು ಜೀವಿಗೆ ಅನ್ವಯಿಸುತ್ತೆ, ಅದು ಅದು ಪರಾಧೀನ ಕರ್ತೃತ್ವ ಇದೆ ಅಂತ.
ಜೀವನಿಗೆ ಅನ್ವಯಿಸುತ್ತೆ, ಜೀವನಿಗೆ ಪರಾಧೀನ ಕರ್ತೃತ್ವ ಇದ್ದೇ ಇದೆ, ಯಾಕಂದ್ರೆ ಜೀವನಿಗೆ ಸ್ವಾಧೀನ ಕರ್ತೃತ್ವ ಇಲ್ಲ, ಸ್ವಾಧೀನ ಕರ್ತೃತ್ವ ಕೇವಲ ಪರಮಾತ್ಮ ಒಬ್ಬನಿಗೆ ಇದೆ.
ಹಾಗಾದ್ರೆ ದಾಸರದ ಒಂದು ವಾಕ್ಯ ಇದೆ, ಜೀವ ಕರ್ತೃತ್ವದ ಭ್ರಮೆಯೋ ಬಿಡಿಸೋ ಹರಿ ಅಂತ ಒಂದು, ಅದರ ಅರ್ಥ ಏನ್ ಬರುತ್ತೆ? ಹಾಗಾದ್ರೆ
ಅಂದ್ರೆ ಪರಾಧೀನ ಕರ್ತೃತ್ವ ಅಂತೇಳಿ ಜೀವನಿಗೆ ಇರುವ ಕರ್ತೃತ್ವ ಎಲ್ಲವೂ ಕೂಡ ಪರಾಧೀನ ಕರ್ತೃತ್ವ, ಅಂದ್ರೆ ಪರಮಾತ್ಮನ ಅಧೀನದಲ್ಲಿ ಇರುವಂತಹ ಕರ್ತೃತ್ವ ಅಲ್ಲಿ ನಮಗೆ ತಗೋಬೇಕಾಗಿದ್ದು ಪರಾಧೀನ ಕರ್ತೃತ್ವ ಅಂತೇಳಿ ತಗೋಬೇಕು.
ಓಹೋ, ಸರಿ.
ಕೃಷ್ಣ ಅರ್ಪಣ ಮಸ್ತು. ನಾರಾಯಣ.